ನಾನು
ಎಲ್ಲ ಜೀವರಿಗೆ ಸ್ವಾಮಿಯಾಗಿದ್ದೇನೆ, ಸರ್ವಗುಣಪೂರ್ಣನಾಗಿದ್ದೇನೆ ಮತ್ತು ಸಹೃತ್ ಎಲ್ಲ ಪ್ರಾಣಿಗಳ ಹಿತೈಷಿಯಾಗಿದ್ದೇನೆ. ವಿಷ್ಣುರ್ಮೇ ಪರಮ ಸಹೃತ್, ಈಶ್ವರ ಎಲ್ಲ ರೀತಿಯಾದ ಅಧಿಪತಿಯಾಗಿದ್ದೇನೆ. ಅಹಂ ಸರ್ವಾಣಿ ಭೂತಾನಿ, ಯಾತಕ್ಕೆ ಅಂದರೆ ನಾನು ಎಲ್ಲ ಭೂತಗಳಿಗೂ ಕೂಡ ಸ್ಥಿತಿ ಉದ್ಭವ ಅಪ್ಯಯ. ಅಹಂ ಸರ್ವಸ್ಯ ಪ್ರಭವ ಸರ್ವಂ ಪ್ರವರ್ತತೆ ಅಂತೇನು ಹೇಳಿದ್ದಾನೆ ಆ ರೀತಿ ಹೇಳೋದ್ರಿಂದ ಎಲ್ಲದಕ್ಕೂ ಹುಟ್ಟಿಗೆ ಕಾರಣ, ಎಲ್ಲದಕ್ಕೂ ಕಾರಣ ಸ್ವಾಮಿ. ಆಗ ಅಪಾಯಿಂಟ್ ಮಾಡಿದವನೇ ನಾನು ಅಂತ ಹೇಳಿದಾಗ ಸಾಕ್ಷಣ ಅವನಿಗೆ ಅಧಿಕಾರ ಹೇಗೆ ಬರುತ್ತೋ ಹಾಗೆ ಎಲ್ಲವನ್ನು ಎಲ್ಲ ಕಾಲಕ್ಕೂ ಎಲ್ಲರಿಗೂ ನಾನು ಒಬ್ಬನೇ ಮಾಡ್ತೇನೆ. ಆದ್ದರಿಂದಾಗಿಯೇ ನಾನು ಎಲ್ಲರಿಗೂ ಆತ್ಮ, ಸುಹೃತ್, ಈಶ್ವರ ಎಲ್ಲ ಆಗಿದ್ದೇನೆ. ಅಹಬಿತಿ ನಾನು ಇಯಂ ಮುಕ್ತಿ ಐಕ್ಯಾತ್ ಕಿಂ ತತ್ರ ಅಹಂ ದೇಶಾಮಿತಿ. ಇನ್ನಿಲ್ಲ ಒಂದೇನೋ ಐಕ್ಯ ಆಗಿದೆ ಅಂತ ಕೇಳಿದರೆ ಇಲ್ಲ. ಸೃಷ್ಟಿ ಸ್ಥಿತಿ ಆದಿ ಹೇತುತ್ವಾತ್ ಭೂತಾನಿ ಹರಿರುಚ್ಯತೆ ನತು ಭೂತಸ್ವರೂಪತ್ವಾತ್ ಸಹಿ ಸರ್ವೇಶ್ವರೇಶ್ವರ ಇತಿ ವಸ್ತುತತ್ವೇ. ಅಹಂ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳು ನಾನೇ ಅಂತ ಹೇಳಿದ. ಎಲ್ಲ ಪ್ರಾಣಿಗಳು ನಾನೇ ಅಂದ್ರೇನೋ, ಎಲ್ಲ ಪ್ರಾಣಿಗಳ ಸೃಷ್ಟಿಯಾದಿಗಳನ್ನು ಮಾಡುವವನೂ ನಾನೇ ಅಂತರ್ಥ. ಸೃಷ್ಟಿ ಸ್ಥಿತಿ ಆದಿ ಹೇತುತ್ವಾತ್ ಭೂತಾನಿ ಹರಿಹಿ ಉಚ್ಯತೆ ನತು ಭೂತಸ್ವರೂಪತ್ವಾತ್ ಸಹಿ ಸರ್ವೇಶ್ವರೇಶ್ವರ. ಎಲ್ಲ ಪ್ರಾಣಿಗಳೇ ದೇವರಲ್ಲ, ಆದರೆ ಎಲ್ಲ ಪ್ರಾಣಿಗಳ ಎಲ್ಲದಕ್ಕೂ ದೇವರು ಕಾರಣ. ಅದಕ್ಕೆ ಆತನನ್ನು ಭೂತ ಎಲ್ಲವನ್ನು ಅವನೇ ಅಂತ ಕರೀತಾರೆ. ಏತಸ್ಮಾತ್ ಪ್ರಮಾಣಾತ್ ಸೃಷ್ಟ್ಯಾದಿ ಹೇತುತ್ವಾತ್ ತದಧೀನತ್ವಾತ್ ಐಕ್ಯೋಕ್ತಿ ನತು ಸ್ವರೂಪೈಕ್ಯಾದಿತಿ ಭಾವ. ಸೃಷ್ಟ್ಯಾದಿ ಕಾರಣಭೂತರಾದ್ದರಿಂದ ಒಂದೇ ಅಂತ ಕರೀತಾರೆ ಹೊರತು ಸ್ವರೂಪ ಐಕ್ಯ ಅನ್ನೋದಿಲ್ಲ. ಅಹಂ ಗತಿ ಗತಿಮತಾಂ ಕಾಲ ಕಲಯತಾಮಹಂ ಗುಣಾನಾಮಪ್ಯಹಂ ಸೌಮ್ಯಂ ಗುಣಿನಿ ಔತ್ಪತ್ತಿಕೋ ಗುಣ. ಅಹಂ ಗತಿ ಗತಿಮತಾಂ ಕಾಲ ಕಲಯತಾಂ ಅಹಂ ಗುಣಾನಾಮಪಿ ಅಹಂ ಸೌಮ್ಯಂ ಗುಣಿನಿ ಔತ್ಪತ್ತಿಕ ಗುಣ. ಗತಿ ಗತಿಮತಾಂ ಅಹಂ ಗತಿ, ಗತಿ ಹೊಂದಿರತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಅಹಂ ನಾನೇ ಗತಿಯಾಗಿದ್ದೇನೆ. ಅದಕ್ಕೆ ಹರಿರೇವ ಜಗತ್ ಪಿತೃಮಾತೃ ಗತಿ ದ್ವಾದಶೋತ್ರದ ಮಾತು, ಈ ಮಾತಿನ ಸಂಗ್ರಹ. ಅಹಂ ಗತಿ ಗತಿಮತಮಾಂ, ಗತಿಮತಾಂ ಗತಿಯನ್ನು ಹೊಂದಿರತಕ್ಕಂಥವರಿಗೆಲ್ಲ ಗತಿ ನಾನೇ ಆಗಿದ್ದೇನೆ. ಗತಿಮತಾಂ ಜ್ಞಾನವತಾಂ ಗತಿ ಜ್ಞಾನಮಹಂ, ಜ್ಞಾನಿಗಳಿರ್ತಕ್ಕಂಥ ಜ್ಞಾನ ನಾನು. ಬುದ್ಧಿರ್ಬುದ್ಧಿಮತಾಮಸ್ಮಿ ಅಂತ ಹೇಳ್ತಾನಲ್ಲ ಹಾಗೆ. ದಾನಂ ಜ್ಞಾನವತಾಮಹಮಿತಿ ಕಾಲ ಕಲಯತಾಮಹಂ ಕಲಯತಾಂ ಸಂಹರತಾಂ ಕಾಲ ಕಾಲಾಭಿಮಾನಿ ಬ್ರಹ್ಮ. ಸಂಹಾರ ಮಾಡ್ತಕ್ಕಂಥವರಲ್ಲಿ ಕಾಲ ನಾನು. ಕಾಲ ಅಂದ್ರೇನು? ಸಂಹರತಾಂ ಸಂಹಾರ ಮಾಡ್ತಕ್ಕಂಥವರಲ್ಲಿ ಕಾಲ ನಾನು ಅಂದರೆ ಕಾಲಾಭಿಮಾನಿನಿ ಕಾಲಾಭಿಮಾನಿ ಬ್ರಹ್ಮ. ಬ್ರಹ್ಮದೇವರು ಕಾಲಾಭಿಮಾನಿಗಳು, ಅವರ ವಿಶೇಷ ಸನ್ನಿಧಾನ ಇಟ್ಟಿದ್ದೇನೆ ಅಂತ ಅರ್ಥ. ಗುಣಾನಾಮಪಿ ಅಹಂ ಸೌಮ್ಯಂ, ಗುಣಗಳಲ್ಲಿ ಸೌಮ್ಯ ಗುಣ ನಾನು. ಸೌಮ್ಯ ಸ್ವಭಾವ ಅಂದರೆ ದೈವೀ ಸಂಪತ್ತದು. ಗುಣಿನಿ ಔತ್ಪತ್ತಿಕೋ ಗುಣ. ಕಲಯತಾಂ ಸಂಹರತಾಂ ಕಾಲ ಕಾಲಾಭಿಮಾನಿ ಬ್ರಹ್ಮ ಸ್ವಜಾತ್ಯುತ್ತಮತ್ವಂತು ಭವೇದ್ಯದ್ರೂಪ ಸನ್ನಿಧೇ ವಿಭೂತಿ ರೂಪಂ ತತ್ ಪ್ರೋಕ್ತಂ ಇಂದಿರಾದಿಷು ಸಂಸ್ಥಿತಂ ತಥಾ ಬಹಿಸ್ಥಿತಂ ರೂಪಂ ವಿಭೂತಿ ತೇವ ಶಬ್ದಿತಂ ಸರ್ವಸಾಧಾರಣಂ ರೂಪಂ ಅಂತರ್ಯಾಮೀತಿ ಚೋಚ್ಯತೆ ಯಥಾ ಕೃಷ್ಣಾತ್ಮನ ದುಷ್ಟ ಹಂತ ವ್ಯಾಸಾತ್ಮನ ಸಮಃ ಅಸಮೋಪಿ ಏಕರೂಪೋಪಿ ಸಾಮರ್ಥ್ಯಾತ್ ಪುರುಷೋತ್ತಮಃ. ವಿಭೂತಿಗಳ ಬಗ್ಗೆ ಆಚಾರ್ಯ ಕೊಟ್ಟ ತಾತ್ಪರ್ಯದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಸ್ವಸ್ವಜಾತ್ಯುತ್ತಮತ್ವದ್ದು ಭವೇತ್ಯದ್ರೂಪ ಸನ್ನಿಧೇಹೆ, ಯದ್ರೂಪ ಸನ್ನಿಧೇಹೆ ಯಾತನ ಯಾವ ರೂಪದ ಸನ್ನಿಧಾನದಿಂದಾಗಿ ಒಂದು ವಸ್ತುವಿಗೆ ಸ್ವಸ್ವಜಾತಿ ಉತ್ತಮತ್ವಂ ತನ್ನ ತನ್ನ ಗುಂಪಿನಲ್ಲಿ ಪ್ರಾಧಾನ್ಯ ಬರುತ್ತೋ ಅದು ವಿಭೂತಿ ರೂಪ ಅಂತ ಕರೀತಾರೆ. ವಿಭೂತಿ ರೂಪ ಇರೋದ್ರಿಂದ ಆ ಗುಂಪಿನಲ್ಲಿ ವಿಶೇಷವಾದ ಹಿರಿಮೆ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅರ್ಥ. ವಿಭೂತಿ ರೂಪಂ ತತ್ ಪ್ರೋಕ್ತಂ, ಆ ರೀತಿ ಪರಮಾತ್ಮ ಎಲ್ಲಿಟ್ಟಿದ್ದಾನೆ? ಇಂದಿರಾದಿಷು ಸಂಸ್ಥಿತಂ, ಮಹಾರಶ್ವಿಯಿಂದ ಪ್ರಾರಂಭ ಮಾಡಿ ಎಲ್ಲರನ್ನೂ ಕೂಡ ಅಂತ ಸನ್ನಿಧಾನ ಇಡ್ತಾ ಇಡ್ತಾ ಅವರ ಹಿರಿಮೆಯನ್ನು ಹೆಚ್ಚು ಮಾಡ್ತಾನೆ. ಅವರು ಹೆಚ್ಚು ಇರೋರಲ್ಲೇ ಇಟ್ಟಿದ್ದಾನೆ ಅಂತ ಅರ್ಥ. ತಥಾ ಬಹಿಹಿ ಸ್ಥಿತಂ ರೂಪಂ, ಮಹಾಲಕ್ಷ್ಮಿಗೆ ಎಂದು ಹಿರಿಮೆ ಜಾಸ್ತಿ ಆಗೋ ಪ್ರಶ್ನೆ ಇಲ್ಲ. ಸದಾ ಸನ್ನಿಧಾನ ಇಟ್ಟರಿಂದ ಸದಾ ಎಲ್ಲರ ಮೇಲಿದ್ದಾರೆ ಅಂತ ಅರ್ಥ. ತಥಾ ಬಹಿಸ್ತುತಂ ರೂಪಂ ವಿಭೂತೇತ್ತೇವ ಶಬ್ದಿತಂ, ಅದೇ ರೀತಿ ಹೊರಗಿರತಕ್ಕಂಥ ರೂಪಕ್ಕೂ ವಿಭೂತಿ ಅಂತ ಕರೀತಾರೆ. ಅದು ವಿಜಾತೀಯ ಶ್ರೇಷ್ಠ ಪದವಾದ ರೂಪ, ಸಜಾತೀಯ ಶ್ರೇಷ್ಠ ಪದ ರೂಪ ಇದು, ವಿಜಾತೀಯ ಶ್ರೇಷ್ಠ ಪದ ರೂಪ. ಸರ್ವಸಾಧಾರಣಂ ರೂಪಂ ಅಂತರ್ಯಾಮೀತಿ ಚೋಚ್ಯತೆ, ಎಲ್ಲರ ಒಳಗಿದ್ದು ಕೆಲಸ ಮಾಡಿಸ್ತಕ್ಕಂಥ ರೂಪಕ್ಕೆ ಅಂತರ್ಯಾಮಿ ರೂಪ ಅಂತ ಕರೀತಾರೆ. ಹಿರಿಮೆ ಕೊಡ್ತಕ್ಕಂಥ ರೂಪಕ್ಕೆ ವಿಭೂತಿ ರೂಪ ಅಂತ ಕರೀತಾರೆ. ಎಲ್ಲರೂ ಸ್ಟೂಡೆಂಟ್, ಇವನು ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳೋ ಹಾಗೆ ಅದರಲ್ಲಿ ತಾರತಮ್ಯ ಇದ್ದ ಹಾಗಿದೆ. ಯಥಾ ಕೃಷ್ಣಾತ್ಮನ ದುಷ್ಟ ಹಂತ ವ್ಯಾಸಾತ್ಮನ ಸಮಹ ಕೃಷ್ಣರೂಪದಲ್ಲಿ ವಿನಾಶಾಯಿತ ದುಷ್ಕೃತ ಸಂಹಾರಾದಿಗಳನ್ನು ಮಾಡ್ತಾನೆ, ಕಂಸಾದಿಗಳನ್ನು ವ್ಯಾಸರೂಪದಿಂದ ಮಾಡೋದಿಲ್ಲ, ವ್ಯಾಸರೂಪದಿಂದ ನ್ಯೂಟ್ರಲ್ ಇದ್ದಾಗಿರ್ತಾನೆ. ವ್ಯಾಸಾತ್ಮನ ಸಮಹ ಕೃಷ್ಣನು ಮಾಡ್ತಾನೆ, ಎಲ್ಲ ರೂಪಗಳು ಒಂದೇ. ಆದರೆ ವಿಶೇಷ ಅಭಿವ್ಯಕ್ತಿಯನ್ನು ಮಾಡ್ತಾ ಜ್ಞಾನ ಕಾರ್ಯಕ್ಕೋಸ್ಕರ ಆ ರೂಪ, ಫಲಕಾರ್ಯಕ್ಕೋಸ್ಕರ ಈ ರೂಪ ಅಂತ ಮಾಡಿಕೊಂಡ ಹಾಗೆ ಎಲ್ಲ ರೂಪಗಳು ಒಂದೇ ಆಗಿದ್ದರೂ ಕೂಡ ವಿಭೂತಿ ರೂಪ ಮತ್ತು ಅಂತರ್ಯಾಮಿ ರೂಪ ಇತ್ಯಾದಿ ವಿಶೇಷವನ್ನು ತೋರಿಸ್ತಾನೆ ಅಂತ ಅರ್ಥ. ಇದರಿಂದ ಆ ದೃಷ್ಟಾಂತ ಕೊಟ್ಟಿದ್ದರಿಂದ ಏನಾಯ್ತು, ಈಗ ಪರಮಾತ್ಮ ವಿಭೂತಿ ರೂಪಕ್ಕಾಗಲಿ ಅಂತರ್ಯಾಮಿ ರೂಪಕ್ಕಾಗಲಿ ಯಾವುದೇ ರೂಪಕ್ಕಾಗಲಿ ಯಾವುದೇ ರೀತಿಯಲ್ಲಿ ಭೇದದ ಪ್ರಸಕ್ತಿಯೇ ಇಲ್ಲ ಅಂಬುದು ಅರ್ಥ. ಅಸಮೋಪಿ ಏಕರೂಪೋಪಿ ಸಾಮರ್ಥ್ಯಾತ್ ಪುರುಷೋತ್ತಮ ನಿತ್ಯನೇನ ವಿಭೂತಿ ನಾಂ ಭಗವದ್ ರೂಪ ಸನ್ನಿಧಾನಾತ್ ಸ್ವಜಾತ್ಯುತ್ತಮತ್ವಾಧಿಕಂ ನಿರ್ಣೀತಂ. ಈ ವಾಕ್ಯದಿಂದ ವಿಭೂತಿಗಳಿಂದಾಗಿ ಆಯಾ ವಸ್ತುಗಳಿಗೆ ಸ್ವಜಾತ್ಯುತ್ತಮತ್ವ ಬರುತ್ತೆ ಎಂಬುದು ತಾತ್ಪರ್ಯ. ಬ್ರಹ್ಮರುದ್ರೇಂದ್ರ ಜೀವೇಭ್ಯ ಪೃಥಗೇವ ವ್ಯವಸ್ಥಿತಂ ವಿಭೂತಿ ರೂಪಂ ವಿಷ್ಣೋಸ್ತು ತದ್ಗಶ್ರೇಷ್ಠೈಕ ಕಾರಣಂ. ಇನ್ನೊಂದು ವಾಕ್ಯ, ಬ್ರಹ್ಮ ರುದ್ರ ಇಂದ್ರ ಜೀವೇಭ್ಯ ಬ್ರಹ್ಮದೇವರಲ್ಲಿ, ರುದ್ರದೇವರಲ್ಲಿ, ಇಂದ್ರದೇವರಲ್ಲಿ, ಇತರ ಇಂಥ ಜೀವರುಗಳಲ್ಲಿ ಪೃಥಗೇವ ವ್ಯವಸ್ಥಿತಂ, ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇಸ್ಥಿತ ಇಟ್ಟಿದ್ದಾನೆ, ಅದನ್ನು ವಿಷ್ಣು ವಿಭೂತಿ ರೂಪ ಅಂತ ಕರೀತಾರೆ. ತದ್ಗ ಶ್ರೇಷ್ಠೇ ಕಾರಣ, ಅದಕ್ಕೆ ರುದ್ರಾಣಾಂ ಶಂಕರಶ್ಚಾಸ್ಮಿ, ಏಕಾದಶ ರುದ್ರರಲ್ಲಿ ಶಂಕರಾಂಬರಲ್ಲಿ ಸನ್ನಿಧಾನ ಇಟ್ಟಿದ್ದಕ್ಕೆ ಅವರಿಗೆ ವಿಶೇಷ ಹಿರಿಮೆ ಬಂತು. ಅದೇ ರೀತಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಮತ್ತು ದೇವಾನಾಂ ವಾಸವಹ, ಇವೆಲ್ಲ ಮಾತು ಯಾತಕ್ಕೆ ಬಂತು ಅಂದರೆ ವಿಭೂತಿ ರೂಪ ಇಟ್ಟಿದ್ದರಿಂದ ಬಂದಿತ್ತು. ತದೇವ ಬ್ರಹ್ಮರುದ್ರಾದಿ ನಾಮಭಿರ್ ವಾಚ್ಯಮಂಜಸ, ಒಳಗಿರ್ತಕ್ಕಂಥ ರೂಪಕ್ಕೇನೆ ಮುಖ್ಯವಾಗಿ ಬ್ರಹ್ಮ ಅಂದರೆ ಬ್ರಹ್ಮದೇವರೊಳಗಿರೋ ಬ್ರಹ್ಮರೂಪನೇ ಬ್ರಹ್ಮ, ರುದ್ರದೇವರು ಅಂದರೆ ರುದ್ರಗಳ ರುದ್ರರೂಪನೇ ರುದ್ರೋ ಬಹುಚರ ಬಭ್ರುಹು, ಆ ರೂಪಕ್ಕೆ ರುದ್ರ ಅಂತ ಹೆಸರು, ಅದಿರೋದ್ರಿಂದ ಇವರೇ ರುದ್ರ ಅಂತ ಹೆಸರು ಅಷ್ಟೇ. ತದೇವ ದೇವೇಶು ಇಂದ್ರೋಸ್ಮಿ ತಥಾ ರುದ್ರೇಶು ಶಂಕರ, ಅದನ್ನು ಹೇಳೋದಕ್ಕೋಸ್ಕರನೇ ದೇವತೆಗಳಲ್ಲಿ ಇಂದ್ರ ನಾನು, ರುದ್ರರಲ್ಲಿ ಶಂಕರ ನಾನು ಅಂತ ಹೇಳ್ತಾನೆ. ಇತ್ಯಾದಿನಾ ಉಕ್ತಂ ಕೃಷ್ಣೇನ ನೇಂದ್ರಾದ್ಯ ಜೀವಸಂಚಯ, ಎಲ್ಲಿ ತಾನೇ ಇಂದ್ರ ತಾನೇ ಶಂಕರ ಅಂತ ಹೇಳ್ತಾನೋ, ತಾನೇ ಶಂಕರ ಅಲ್ಲ ತಾನೇ ಇಂದ್ರ ಅಲ್ಲ, ಶಂಕರಗತವಾದ ವಿಭೂತಿ ರೂಪ ತಂದೋ ಅಂತ ಅರ್ಥ, ಇಂದ್ರಗತವಾದ ವಿಭೂತಿ ರೂಪ ತಂದೋ ಅಂತ ಅರ್ಥ ಅಂತ ತಿಳಿಬೇಕು. ನಾ ಇಂದ್ರಾದ್ಯ ಜೀವಸಂಚಯ ಇತ್ಯನೇನ ಬ್ರಹ್ಮಾದಿಭ್ಯೋ ಭಿನ್ನಂ ತನ್ನಾಮಕತ್ವೇನ ಉಚ್ಯತೆ ಇತಿ ವಿಭೂತಿರಿತಿ ಜ್ಞಾತವ್ಯಂ. ವಿಭೂತಿ ರೂಪಕ್ಕೆ ಷಷ್ಟೀಕರಣ, ಎಲ್ಲೆಲ್ಲಿ ಅಸ್ಮಿ ಇಂದ್ರಿಯಾಣ ಮನಸ್ಸೆ ಅಸ್ಮಿ ಅಂತ ಹೇಳಿಬಿಟ್ಟು, ಇಂದ್ರಿಯಗಳಲ್ಲಿ ಮನವೇ ನಾನು ಅಂತ ಹೇಳಿದ, ಮನಸ್ಸು ತಾನಲ್ಲ, ಮನಸ್ಸು ಹೆಸರಿಂದ ಮನಸ್ಸಿನೊಳಗೆ ಇದ್ದು ಶ್ರೇಷ್ಠ ತಂದು ಕೊಟ್ಟಿದ್ದಾನೆ ಅಂತ ಅರ್ಥ. ಪ್ರಧಾನೋ ಜ್ಞಾನಿನಾಂ ಬ್ರಹ್ಮ ಜ್ಞಾನರೂಪಿ ಹೃದಿ ಸ್ಥಿತ ಸಏವ ಕಾಲಮಾನೀತು ಸಂಹರ್ತೃಣಾಂ ಪ್ರಭು ಸ್ಮೃತ ಇತಿ ವಚನಾತ್ಯುಕ್ತಂ. ಪ್ರಧಾನ ಜ್ಞಾನಿನಾಂ ಬ್ರಹ್ಮ ಜ್ಞಾನರೂಪಿ ಹೃದಿ ಸ್ಥಿತ, ಇನ್ನು ಜ್ಞಾನಿಗಳಲ್ಲಿ ಬ್ರಹ್ಮದೇವರಿಗೆ ಅತ್ಯಂತ ಶ್ರೇಷ್ಠ ಪ್ರಾಧಾನ್ಯ, ಏ ಗುಣಾನಾಮ ಜಗತ್ ಪ್ರಸಿದ್ಧ. ಸಏವ ಕಾಲಮಾನೀತು ಸಂಹರ್ತೃಣಾಂ ಪ್ರಭು ಸ್ಮೃತ, ಕಾಲಾಭಿಮಾನಿ ಅಂದರೆ ಬ್ರಹ್ಮದೇವರೇ ಆಗಿದ್ದಾರೆ ಅಂತ ಹೇಳ್ತಾ, ಕಾಲ ಕಲಯತಾಮಹಂ ಅಂತ ಹೇಳಬೇಕಾದ್ರೆ ಕಾಲಶಬ್ದದಿಂದ ಬ್ರಹ್ಮದೇವರು ವಾಚ್ಯರು ಅಂತ ಅರ್ಥ. ಗುಣಾನಾಂ ಮಧ್ಯೆ ಸೌಮ್ಯಮಹಂ, ಗುಣಗಳ ಮಧ್ಯದಲ್ಲಿ ಸೌಮ್ಯ ಗುಣದಲ್ಲಿ ಭಗವತ್ ಸನ್ನಿಧಾನ ಮತ್ತೆ ಹೇಳ್ತಾರೆ. ಉಮೇನ ಆನಂದಾನುಭಾವೇನ ಸಹಿತ ಸೋಮಃ, ಅದು ಹೇಗೆ ಅಂದರೆ ಸೌಮ್ಯ ಗುಣಕ್ಕೇನರ್ಥ ಅಂದರೆ ಉಮೇನ ಉಮ ಅಂದರೆ ಆನಂದ ಅಂತ ಅರ್ಥ, ಅದರಿಂದ ಉಮೇನ ಸಹಿತ ಸೋಮಃ ಅಂದರೆ ಕಾಲ ಅಂದರೆ ಸಂಹಾರ ಮಾಡ್ತಕ್ಕಂಥದ್ದು ಕಾಲ ಎಂಥದ್ದನ್ನು ಕೊಂದು ಹಾಕಿಬಿಡುತ್ತೆ ಅಂತಿರುತ್ತಲ್ಲ ಹಾಗೆ, ಅದರಲ್ಲಿ ಕಾಲ ಎಂಬ ಜಡ ಪದಾರ್ಥ ಅದು ಕೊಲ್ಲೋದಲ್ಲ, ಒಳಗೆ ಬ್ರಹ್ಮದೇವರ ಸನ್ನಿಧಾನ, ಅದರಿಂದ ಕೊಲ್ಲೋ ಶಕ್ತಿ ಅದಕ್ಕೆ ಬಂದಿದೆ ಅಂತ ಅರ್ಥ. ಆದರೂ ಬ್ರಹ್ಮದೇವರೊಳಗೆ ತನ್ನ ಸನ್ನಿಧಾನ, ಹೀಗೆ ಕಾಲ ಬ್ರಹ್ಮದೇವರು ತಾನು ಅದು ಹೇಳೋದಕ್ಕೆ ಮಾತು ಹೇಳ್ತಾ, ಇದು ಯಾವುದಕ್ಕೆ ನಹಿ ಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ, ಜಡ ಪದಾರ್ಥಗಳಿಗೆ ಸ್ವತಂತ್ರವಾದ ಕಾರ್ಯಕಾರಿತ್ವ ಇಲ್ಲ, ಆದ್ದರಿಂದ ಎಲ್ಲರೂ ಜಡ ಪದಾರ್ಥ ಕೆಲಸ ಮಾಡಿತು, ಗಾಡಿ ಆಕ್ಸಿಡೆಂಟ್ ಆಯಿತು, ಗಾಡಿ ಪನಿಷ್ಮೆಂಟ್ ಕೊಡೋದಿಲ್ಲ, ಒಳಗೆ ಕೂತು ಡ್ರೈವರಿಗೆ ಕೊಡ್ತಾರೆ, ಯಾಕೆ ಜಡ ಪದಾರ್ಥಕ್ಕೆ ಆಸಕ್ತಿ ಇಲ್ಲ ಅಂತ ಅರ್ಥ ಮಾಡಿಕೊಂಡಿರೋದ್ರಿಂದ. ಆ ದೃಷ್ಟಿ ಕಾಲ ಕಲಯತಾಮ ಶಬ್ದಕ್ಕೆ ಆ ರೀತಿ ಅರ್ಥ. ಸಏವ ಕಾಲಮಾನೀತು ಸಂಹರ್ತೃಣಾಂ ಪ್ರಭುಸ್ಪೃತ ಇತಿ ವಚನಾತ್ಯುಕ್ತಂ. ಉಮಾ ಅಂದರೆ ಆನಂದ, ಆನಂದದ ಕೂಡಿದವನು ಸೋಮ, ತಸ್ಯ ಭಾವ ಸೌಮ್ಯ. ಸೌಮ್ಯ ಗುಣ ಯಾತಕ್ಕೆ ಬರುತ್ತೆ ಅಂದರೆ ಆನಂದ ಇದೆ ಒಳಗೆ ಅಂತ ಅರ್ಥ, ವೆರಿ ಇಂಪಾರ್ಟೆಂಟ್. ಸೌಮ್ಯ ಗುಣ ಬರಲಿಕ್ಕೆ ಕಾರಣ ಒಳಗೆ ಆನಂದ ಇದೆ. ಯಾರು ಟೆರರಿಸ್ಟ್ ಆಗ್ತಾರೆ ಒಳಗೆ ಆನಂದ ಇಲ್ಲ ಅವರಿಗೆ, ಅದಕ್ಕೇನು ಮಾಡ್ತಾರೆ, ಇನ್ನೊಬ್ಬರನ್ನು ದುಃಖಪಡಿಸಿ ಆನಂದ ಪಡಲಿಕ್ಕೆ ಟ್ರೈ ಮಾಡ್ತಾರೆ, ಅರ್ಥ ಆಯ್ತಾ. ಸೌಮ್ಯ ಸ್ವಭಾವ ಒಳಗೆ ಆನಂದ ಇದೆ, ಆದ್ದರಿಂದನೇ ಅಕ್ರೂರ ಸೌಮ್ಯ ಉಚ್ಚತೆ. ಇದು ಗೀತೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಅಕ್ರೂರ ಸೌಮ್ಯ ಉಚ್ಚತೆ. ಸೌಮ್ಯ ಅಂದರೆ ಕ್ರೌರ್ಯ ಇಲ್ಲೇ ಇರೋದು, ಇಲ್ಲದಿರಬೇಕೆ ಅಂತ ಅರ್ಥ. ಅದೇ ಸೌಮ್ಯತ್ವರದ ಕೊಳಗಿರ್ತಕ್ಕಂಥ ಆನಂದವೇ ಮುಖ್ಯ ಕಾರಣ ಅಂತಲೂ ತಾತ್ಪರ್ಯ. ಗುಣಾನಾಂ ಮಧ್ಯೆ ಸೌಮ್ಯಮಹಂ ಮೇನ ಆನಂದಾನುಭವೇನ ಸಹಿತ ಸೋಮಃ ತಸ್ಯ ಭಾವಃ ಸೌಮ್ಯಂ ಆನಂದಾನುಭವ ಸ್ತೂಮಃ ಉತ್ಕೃಷ್ಟಾನುಭವಾತ್ ಸ್ಮೃತಃ ತದ್ಯುಕ್ತತ್ವಂ ತಥಾ ಸೌಮ್ಯಂ ಗುಣಾನಾಮಧಿಕಂ ಹಿತತ್ ಭಕ್ತ್ಯಾದಿ ಗುಣಪೂಗೋಪಿ ದುಃಖಹೇತುತ್ವಭಾವನಾತ್ ನಿಷ್ಫಲೋ ಭವತಿ ಹ್ಯದ್ಧಾ ಪ್ರೀತಸ್ಯ ಸಫಲೋ ಭವೇತ್ ತಸ್ಮಾದ್ ಆನಂದಮಾನಂತು ಗುಣೇಷು ಉತ್ಕೃಷ್ಟಮುಚ್ಯತೆ ಯಸ್ಯಾಭಿಮಾನೀ ಬ್ರಹ್ಮೈಕೋ ಭಕ್ತಿಜ್ಞಾನಾಧಿಕಸ್ಯ ಚ ಸದ್ದಾಭಿಮಾನೀ ದೇವಿ ತಸ್ಯೈವ ತು ಸರಸ್ವತಿ ತದನ್ನೇಷಾಂ ಗುಣಾನಾಂತು ತದನ್ನೇ ವಿಬುಧಾ ಸ್ಮೃತಾಃ ಗುಣಾನಾಂತು ಪ್ರಭುರ್ಬ್ರಹ್ಮ ತಸ್ಮಾದೇಕಶ್ಚತುರ್ಮುಖಃ ಇತ್ಯುಕ್ತೇಹೇ. ಇಲ್ಲಿ ಉಮಶಬ್ದಕ್ಕೆ ಆನಂದಾನುಭವ ಅಂತ ಅರ್ಥ ಹೇಗೆ ಮಾಡಿದರೆ ಅಂದರೆ ಆನಂದಾನುಭವಸ್ತು ಉಮಃ ಉತ್ಕೃಷ್ಟಾನುಭವ ಸ್ಮೃತಃ. ಉತ್ಕೃಷ್ಟ ಅನುಭವ ಉಮ, ಉತ್ಕೃಷ್ಟಾನುಭವ ಯಾವುದಕ್ಕೆ? ಆನಂದಕ್ಕೆ ಉತ್ಕೃಷ್ಟವಾದಂಥ ಅನುಭವ, ಅದಕ್ಕೆ ಉಮ ಅಂದರೆ ಉತ್ಕೃಷ್ಟಾನುಭವ ಅಂತ ಹೆಸರು. ತದ್ಯುಕ್ತತ್ವಂ ತಥಾ ಸೌಮ್ಯಂ ಗುಣಾನಾಂ ಅಧಿಕಂ ಹಿತತ್, ಎಲ್ಲ ಗುಣಗಳಿಗೂ ಕಲಶಪ್ರಾಯವಾದ ಗುಣ ಸೌಮ್ಯ ಗುಣ. ಭಕ್ತ್ಯಾದಿ ಗುಣಪೂಗೋಪಿ ದುಃಖ ಹೇತುತ್ವ ಭಾವನಾತ್, ಭಕ್ತ್ಯಾದಿ ಗುಣಪೂಗೋಪಿ ದುಃಖ ಹೇತುತ್ವ ಭಾವನಾತ್ ನಿಷ್ಫಲೋ ಭವತಿ ಹ್ಯದ್ಧ ಪ್ರೀತಸ್ಯ ಸಫಲೋ ಭವೇ. ಯಾವುದೇ ಒಂದು ಭಕ್ತ್ಯಾದಿ ಗುಣಪೂಗಳಿದ್ದರೂ ಕೂಡ ದುಃಖ ಹೇತುತ್ವ ಅಂತ ಚಿಂತನೆ ಮಾಡಿಬಿಟ್ರೆ ನಿಷ್ಫಲವಾಗುತ್ತೆ. ಸೌಮ್ಯ ಗುಣ ಮಾತ್ರ ಏನದು, ನಮಗೆ ಭಕ್ತಿ ಒಳಗಿರೋದು ಕಾಣೋದಿಲ್ಲ, ಆನಂದ ಕಾಣೋದಿಲ್ಲ. ಸೌಮ್ಯ ಗುಣ ನೋಡಿ ಆನಂದವನ್ನು ನಾನು ಅರ್ಥ ಮಾಡ್ಕೋತೇನೆ. ಆದ್ದರಿಂದ ನಿಜವಾಗಲೂ ದೊಡ್ಡದು ಜ್ಞಾನಭಕ್ತಿಗಳೇ, ಆದರೆ ಗೊತ್ತಾಗುತ್ತೆ ಅವೆಲ್ಲ ಗುಪ್ತ, ಅವೆಲ್ಲ ಕೂಡ ಸೌಮ್ಯತ್ವ ಕಣ್ಣಿಗೆ ಕಾಣುತ್ತೆ. ಅದು ಸೌಮ್ಯತ್ವ ಇರಲ್ಲಿ ಏನಿರುತ್ತೆ? ಆನಂದ ಇರುತ್ತೆ. ಆನಂದ ಇರಬೇಕು, ಜ್ಞಾನ ಇರಬೇಕಂತೆ. ಜ್ಞಾನೇನ ಆನಂದೀ ಭವತಿ. ಇದು ಅರ್ಥ ಮಾಡಿಕೊಂಡ್ರೆ ಸೌಮ್ಯ ಗುಣಕ್ಕೂ ಆನಂದಾನುಭವಕ್ಕಿರೋ ಸಂಬಂಧ, ಪೂರ್ವವಾದ ಸಂಬಂಧ. ತಸ್ಮಾತ್ ಆನಂದನಾಮಾನಂ ತಸ್ಮಾತ್ ಆನಂದಮಾನಂತೂ ಗುಣೇಶು ಉತ್ಕೃಷ್ಟ ಮುಚ್ಚತೆ. ಅದು ಗುಣಗಳಲ್ಲಿ ಆನಂದ ಗುಣವನ್ನೇ ಬಹಳ ದೊಡ್ಡ ಗುಣ ಅಂತ ಕರೀತಾರೆ. ಸಸ್ಯಾಭಿಮಾನಿ ಬ್ರಹ್ಮೈಕೋ ಭಕ್ತಿ ಜ್ಞಾನಾಧಿಕಶ್ಯ ಚ, ಅದಕ್ಕೆ ಮುಖ್ಯಾಭಿಮಾನಿ ದೇವತೆಗಳು ಯಾರು? ಬ್ರಹ್ಮದೇವರೇನೆ. ಸೌಮ್ಯ ಗುಣಕ್ಕೆ ಆನಂದಕ್ಕೆ ಬ್ರಹ್ಮದೇವರೇ ಅಭಿಮಾನಿಗಳು. ಅದಕ್ಕೆ ಆನಂದ ತೀರ್ಥ ಅಂತ ಹೆಸರು ಬರಲಿಕ್ಕೆ ಅದೇ ಕಾರಣ, ಮುಖ್ಯವಾಗಿ ಆನಂದ ತುಂಬಿರತಕ್ಕಂಥವರು. ಶ್ರದ್ಧಾಭಿಮಾನಿನಿ ದೇವಿ ತಥೈವತ್ತು ಸರಸ್ವತಿ ಶ್ರದ್ಧಾ ಹಿ ಪರಮಾಗತಿ ಅಂತ ಬರುತ್ತೆ. ಶ್ರದ್ಧಾ ಅನ್ನೋ ಗುಣಕ್ಕೆ ಸರಸ್ವತಿ ದೇವಿ ಅಭಿಮಾನಿ ದೇವತೆ. ಶ್ರದ್ಧೆ ಇದ್ದಲ್ಲಿ ಜ್ಞಾನ ಬರುತ್ತೆ. ಗೊತ್ತಾ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾ ಸರಸ್ವತಿ, ಜ್ಞಾನ ಬ್ರಹ್ಮದೇವರು, ಸರಸ್ವತಿ ಬ್ರಹ್ಮದೇವರು. ಗೊತ್ತಾದರೆ ಶ್ರದ್ಧೆಗೂ ಜ್ಞಾನಕ್ಕೂ ಸಂಬಂಧ ಇದೆ ಅಂತಾಯಿತು. ತದನ್ನೇಷಾಂ ಗುಣಾನಾಂತು ತದನ್ನೇ ವಿಭುಸಾಸ್ಮೃತಾಃ. ಇದೇ ರೀತಿಯಲ್ಲಿ ಒಂದೊಂದು ಗುಣಕ್ಕೂ ಬೇರೆ ಬೇರೆ ದೇವತೆಗಳಿದ್ದಾರೆ. ಗುಣಾನಾಂತು ಪ್ರಭುರ್ ಬ್ರಹ್ಮ, ಎಲ್ಲ ಗುಣಗಳಿಗೂ ಪಡೆಯರು ಬ್ರಹ್ಮದೇವರು. ತಸ್ಮಾದ್ ಏಕಶ್ಚತುರ್ಮುಖ, ಅದಕ್ಕೆ ಅವರನ್ನು ಎಲ್ಲರಿಗಿಂತ ಜೀವೋತ್ತವರು ಅಂತ ಕರೀತಾರೆ ಅಂತ ಅರ್ಥ. ಈಗ ಸೌಮ್ಯ ಗುಣದ ಪ್ರಸ್ತಾಪ ಬಂದಿದ್ದರಿಂದ ಅನೇಕ ವಿಷಯವನ್ನು ಹೇಳಿದರು. ಗುಣಾನಾಮಪ್ಯಹಂ ಸೌಮ್ಯಂ, ಗುಣಿನಿ ಔತ್ಪತ್ತಿಕ ಗುಣ, ಒಂದು ಗುಣಗಳಲ್ಲಿ ಔತ್ಪತ್ತಿಕ ಗುಣ. ಔತ್ಪತ್ತಿಕ ಅಂದರೆ ಸ್ವಾಭಾವಿಕ ಅಂತ ಅರ್ಥ. ಗುಣಿನಾಂ ಮಧ್ಯೆ ಗುಣಿನಿ ಸ್ಥಿತೋ ಯಃ ಔತ್ಪತ್ತಿಕ ಗುಣ ಸೂತ್ರಂ ವಾಯು ಸೋಹಮಿತ್ಯರ್ಥ ಮುಂದೆ ಬರುತ್ತೆ. ಸೊ ಅದು ಗುಣಿನಿ ಔತ್ಪತ್ತಿಕ ಗುಣ, ಅನೇಕ ಗುಣ ಇರಬಹುದು. ಆ ಗುಣ ಯಾವ ಗುಣಗಳಲ್ಲಿ ಯಾವ ಗುಣ ಶ್ರೇಷ್ಠ ಅಂದರೆ ಸ್ವಾಭಾವಿಕ ಗುಣ ಶ್ರೇಷ್ಠ. ಸ್ವಾಭಾವಿಕ ಗುಣಕ್ಕೆ ಇರೋ ಮಹತ್ವ ಔಪಾಧಿಕ ಗುಣಕ್ಕೆ ಇರೋದಿಲ್ಲ. ಔಪಾಧಿಕ ಗುಣ ಅಂದ್ರೇನು? ಯಾವುದೋ ನಿಮಿತ್ತದಿಂದ ಬಂದ ಗುಣ. ಸ್ವಾಭಾವಿಕ ಗುಣ ಅನ್ನೋದೇನು? ಸಹಜವಾಗಿ ಬಂದಿರತಕ್ಕಂಥ ಗುಣ. ಆದ್ದರಿಂದನೇ ಸಹಜ ಗುಣಗಳಿಗಿರತಕ್ಕಂಥ ಮಹತ್ವ, ಔಪಾಧಿಕ ಗುಣ ಇರೋದಿಲ್ಲ ಅಂತ ಅದಕ್ಕೆ ಅರ್ಥ. ಆ ವಿಷಯ ಅಲ್ಲಿ ಆಯ್ತದು. ಗುಣಿನಾಮಪ್ಯಹಂ ಸೂತ್ರಂ ಅಂತ ಗುಣ ಇರೋಲ್ಲಿ ಭಾರಿ ಶ್ರೇಷ್ಠರು ಯಾರು ಅಂದರೆ ಸೂತ್ರಂ ವಾಯುದೇವರು ಅಂತ ಅರ್ಥ. ಅದಕ್ಕೆ ಏ ಗುಣಾನಾಮ ಜಗತ್ ಪ್ರಸಿದ್ಧ ಯಮತೇಷು ತೇಷು ಸ್ಪರಿದರ್ಶಯಂತಿ ಅಂತ ಹೇಳಿದ್ರಿಂದ ಗುಣಿಗಳಲ್ಲಿ ಭಾರಿ ದೊಡ್ಡ ಗುಣವಂತರು ಯಾರು ಅಂದರೆ ವಾಯುದೇವರು. ಗುಣಿನಾಂ ಶುಭಪ್ರ ತದುಕ್ತಂ ಜಪಿಶಬ್ದ ಸೂತ್ರಂ ವಾಯು, ಈ ಸೂತ್ರ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಅದಕ್ಕೆ ಸಂಕರ್ಷಣಾಚ್ಚಾಪಿ ಜಯಾತನೂಜ ಬಭೂವ ಸಾಕ್ಷಾತ್ ಬಲ ಸಂವೇದಾತ್ಮ ಸೂತ್ರಂ ಸ ವಾಯು. ವಾಯುದೇವರು ಸಂಕರ್ಷಣ ಮತ್ತು ಜಯಾನಾಮಕ ಲಕ್ಷ್ಮೀನಾರಾಯಣರ ಪುತ್ರತ್ವೇನ ಅವತಾರ ಮಾಡಿದ ರೂಪಕ್ಕೆ ಸೂತ್ರ ಅಂತ ಹೆಸರು. ಅದಕ್ಕೆ ವಾಯು ವಾಯುದೇವರೊಂದಿಗೆ ಸೂತ್ರ ಅಂತ ಕರೀತಾರೆ. ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ ಅಂತ ಹೇಳಿದ್ರು. ವಂದನಾಮದಲ್ಲಿ ಸೂತ್ರನಾಮಕ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ನಿಮಗೆ ಅನಿಷ್ಟ ಪರಿಹಾರ ಅಂತ ಹೇಳಿದ. ಅಪಿಶಬ್ದ ಸೂತ್ರಸ್ಯ ಔತ್ಪಕ್ಕೆ ಗುಣಾಭಿಮಾನಿತ್ವ ಸಮುಚ್ಚಿನೋತಿ ತದುಕ್ತಂ. ಈ ಸೊ ವಾಯುದೇವರೇ ಇನ್ನು ಗುಣಗಳಲ್ಲಿ ಔತ್ಪತ್ತಿ ಗುಣಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಅದು ಅಭಿಮಾನಿ ದೇವತೆಗಳು ವಾಯುದೇವರೇ ಆದ್ದರಿಂದ ತದುಕ್ತಂ. ನೋ ನಾಮ ಶುಭಪ್ರಾಪ್ತೈಕ ಯೋಗ್ಯತಾ ತಸ್ಯಾಭಿಮಾನಿ ಪ್ರಾಣಸ್ತು ಸಹಿ ಸರ್ವಗುಣಾಧಿಕಃ ಇತಿ. ಔತ್ಪತ್ತಿಕ ಗುಣವೇ ಶುಭಪ್ರಾಪ್ತಿಯಕ್ಕೆ ಯೋಗ್ಯತ. ಶುಭಪ್ರಾಪ್ತಿಗೆ ಕಾರಣವಾಗತಕ್ಕಂಥ ಔತ್ಪತ್ತಿಕವಾದ ಗುಣ, ಅಂಥ ಗುಣಕ್ಕೆ ವಾಯುದೇವರು ಅಭಿಮಾನಿ ದೇವತೆಗಳು. ಎಲ್ಲ ಗುಣಗಳಲ್ಲಿ ವಾಯು ಔತ್ಪತ್ತಿ ಗುಣ ಶ್ರೇಷ್ಠ, ಆದ್ದರಿಂದ ಎಲ್ಲ ದೇವತೆಗಳಲ್ಲಿ ವಾಯುದೇವರು ಶ್ರೇಷ್ಠ ಇತಿ. ಗುಣಿನಾಂ ಗುಣಯೋಗ್ಯತ್ವಂ ಯತ್ಸರ್ವಗುಣಿಷು ಸ್ಥಿತಂ ವಾಯು ತದಭಿಮಾನಿ ಏಕಃ ಸರ್ವಗುಣ್ಯಧಿಕಸ್ತತಃ. ಮಹತಾಂ ಸ್ಥೂಲಾನಾಂ ಮಹಾತ್ ಮಹಾನ್ ಮಹತ್ತತ್ವಂ. ಅದು ಆ ವಿಷಯ ಮುಗಿಯಿತು. ಗುಣಿನಾಮಪ್ಯಹಂ ಸೂತ್ರಂ ಮಹತಾಂಚ ಮಹಾನಹಂ. ಮಹತಾಂ ಸ್ಥೂಲ ಪದಾರ್ಥಗಳಲ್ಲಿ ಅಹಂ ಮಹಾನ್ ಮಹತ್ತತ್ವದ ಅಭಿಮಾನಿ ನಾನು, ಮಹತ್ತತ್ವದ ನಿಯಾಮಕ ತಾನು ಅಂತ ಹೇಳ್ತಾರೆ. ಮಹತ್ತತ್ವದ ಬ್ರಹ್ಮದೇವರೇನೆ. ಕಾಲಕಲಯತಾಮಹಂ ಬ್ರಹ್ಮದೇವರು, ಸೌಮ್ಯಂ ಬ್ರಹ್ಮದೇವರು, ಬ್ರಹ್ಮವಾಯುಗಳೇ. ಔತ್ಪತ್ತಿಗೆ ಗುಣ ಬ್ರಹ್ಮ ಮತ್ತೆ ವಾಯುದೇವರು. ಗುಣಿನಾಮಪ್ಯಹಂ ಸೂತ್ರಂ ವಾಯುದೇವರು. ಮಹತಾಂಚ ಮಹಾನಂ ಮತ್ತೆ ವಾಯುದೇವರು. ಮಹತ್ವಕ್ಕೆ ಅಭಿಮಾನ ದೇವತೆಗಳು ವಾಯುದೇವರೇನೆ. ಸೊ ವಾಯುದೇವರು ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಸಹಜವಾಗಿ ಶ್ರೇಷ್ಠ ಬರಲೇಬೇಕು ಅಂತ ಅರ್ಥ. ಸೂಕ್ಷ್ಮಾಣಾಮಪ್ಯಹಂ ಜೀವೋ ದುರ್ಜಯಾನಾಮಹಂ ಮನಃ. ಇನ್ನು ಸೂಕ್ಷ್ಮ ಪದಾರ್ಥಗಳಲ್ಲಿ ಜೀವನ, ಜೀವ ಅತ್ಯಂತ ಅಣು, ಅಣುಸ್ತ್ಯ ಬ್ರಹ್ಮಸೂತ್ರದಲ್ಲೇ ಬರುತ್ತೆ. ಅತ್ಯಂತ ಸೂಕ್ಷ್ಮ ಜೀವ, ಜಡದ ಅಣುತ್ವ ಏನಿದೆ ಅದಕ್ಕಿಂತ ಸೂಕ್ಷ್ಮ ಯಾವುದು? ಜೀವ. ಅದಕ್ಕಿಂತ ಸೂಕ್ಷ್ಮ ಅಂದರೆ ದೇವರೇ, ಅಣೋರಣೀಯಾನ್ ಅಂತ ಅರ್ಥ. ಸೂಕ್ಷ್ಮಾಣಾಮಪ್ಯಹಂ ಜೀವ ದುರ್ಜಯಾನಾಮ್ ಅಹಂ ಮನಃ. ಎಲ್ಲದಕ್ಕೂ ಅಸಾಧ್ಯವಾದ ವಸ್ತುಗಳಲ್ಲಿ ಯಾವುದು ನಾನು? ಮನಃ. ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾಥಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಭಾರಿ ಕೆಲಸ, ಅದೇ ಕಷ್ಟ. ವಿಜಯದಾಸ ದೇವರ ಮನೆ ಮನವ ನಿಲ್ಲಿಸುವುದು ಬಹು ಕಷ್ಟ. ಯುದ್ಧ ಗೆಲ್ಲಬಹುದು, ಏನೇನೇ ಮಾಡ್ಬೋದು ಬೇಕಾದರೆ ಮನಸ್ಸನ್ನು ಮಾತ್ರ ಗೆಲ್ಲೋದು ಭಾರಿ ಕಷ್ಟ ಅಂತ ಹೇಳ್ತಾರೆ. ದುರ್ಜಯಾನ್ ಅದಕ್ಕೆ ಮನಸ್ಸನ್ನು ಗೆದ್ದ ಅಂದರೆ ಎಲ್ಲ ಗೆದ್ದಾಗಲೆಕ್ಕ. ಅದನ್ನೇ ಪ್ರಹ್ಲಾದ ಹೇಳೋದು, ಅದು ಗೆದ್ದೆ ಇದು ಗೆದ್ದೆ ಅಂತ ಹೇಳ್ಕೊತೀನಿ ನೀನೀಗ, ಮನಸ್ಸನ್ನೇ ಗೆದ್ದಿಲ್ಲಲ್ಲ ಅಂತ ಹೇಳಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದುರ್ಜಯಾನಾಮಹಂ ಮನಃ. ಭಾರಿ ಜಯ ಜಯ ಜಟ್ಟಿ ಯಾವ್ಯಾವ ಒಬ್ಬ ಯುದ್ಧ ಗೆದ್ದವನು ಭಾರಿ ಗ್ರೇಟ್ ಅಲ್ಲ, ಮನಸ್ಸು ಗೆದ್ದವನು ಭಾರಿ ಗ್ರೇಟ್. ಯಾಕೆ ಯುದ್ಧ ಗೆದ್ದವನು ಮನಸ್ಸು ಗೆಲ್ತಾನಂತ ಗ್ಯಾರಂಟಿ ಇಲ್ಲ. ಮನಸ್ಸನಿಗೆ ಅಷ್ಟು ಮಹತ್ವ ಇದೆ ಅಂತ ಹೇಳೋದಕ್ಕೋಸ್ಕರ ದುರ್ಜಯಾನಾಮಹಂ ಮನಃ. ಹಿರಣ್ಯಗರ್ಭೋ ದೇವಾನಾಂ ಮಂತ್ರಾಣಾಂ ಪ್ರಣವಸ್ತ್ರಿವೃತ್ ಅಕ್ಷರಾಣಾಮಕಾರೋಸ್ಮಿ ಪದಾನಿ ಛಂದಸಾಮಹಂ. ಹಿರಣ್ಯಗರ್ಭ ದೇವಾನಾಂ, ದೇವತೆಗಳಲ್ಲಿ ಬ್ರಹ್ಮದೇವರು, ಪುನಃ ಮತ್ತೆ ವಾಯುದೇವತ್ವತ್ವ ಬಂತು. ಮಂತ್ರಾಣಾಂ ಪ್ರಣವ ತ್ರಿವೃತ್, ಮತ್ತು ಮೂರಕ್ಷರದ ಮತ್ತು ಮೂರು ರೂಪದ ಪ್ರಣವ ಮಂತ್ರಾಣ. ಮಂತ್ರಗಳಲ್ಲಿ ಪ್ರಣವ ಮಂತ್ರ ಶ್ರೇಷ್ಠ. ಪ್ರಣವಶ್ಚಾಸ್ಮಿ ವೇದೇಶು ಅಂತ ಬಂತಲ್ಲ, ಪ್ರಣವ ಸರ್ವ ವೇದೇಶು. ಅದಕ್ಕಾಗಿ ಪ್ರಣವ ಅಂದರೆ ಓಂಕಾರ. ಪ್ರಣವ ತ್ರಿವೃತ್ ಮಂತ್ರಾಣಾಂ, ಮಂತ್ರಾಣಾಂ ಮಧ್ಯೆ ಓಂಕಾರ ಶ್ರೇಷ್ಠ ಅಂತ ಅರ್ಥ. ಆ ಓಂಕಾರ ಶ್ರೇಷ್ಠ, ಜಪ ಮಾಡಲಿಕ್ಕೆ ಸನ್ಯಾಸಿಗಳ ಅಧಿಕಾರ, ಸನ್ಯಾಸಾಶ್ರಮ ಅದಕ್ಕೆ ಶ್ರೇಷ್ಠ. ಓಂಕಾರ ಶ್ರೇಷ್ಠ ಮಂತ್ರ, ಮಂತ್ರಕ್ಕೆ ಅಧಿಕಾರ ಬರೋದು ಸನ್ಯಾಸಿಗಳಿಗೆ ಮಾತ್ರ. ಆದ್ದರಿಂದ ಸನ್ಯಾಸಾಶ್ರಮ ಉಳಿದ ಆಶ್ರಮಗಳಿಗಿಂತ ಭಾರಿ ಶ್ರೇಷ್ಠ ಅಂಬುದು ಸುಲಭವಾಗಿ ಸಿದ್ಧವಾಗುತ್ತೆ. ತ್ರಿವೃತ್ ಅಕಾರ ಉಕಾರ ಮಕಾರಾತ್ಮಕ, ಮೂರು ಅಕ್ಷರಗಳಿವೆ ಒಂದಕ್ಕೆ ಮಿನಿಮಮ್. ಅದು ಅಲ್ಲಿಂದ ಶುರುವಾಗುತ್ತೆ, ಮೂರು ಎಂಟು ಹಾಗೆಲ್ಲ ಹೇಳ್ಕೊತಾ ಹೋಗ್ಬೇಕಲ್ಲ. ಛಂದಸಾಂ ವೇದಾನಾಂ ಪದಾನಿ ಪದ್ಯಂತೆ ಇತಿ ಪದಾನಿ ವೇದಾನಾಂ ಮುಖ್ಯಾರ್ಥ ಉಕ್ತಂಚ. ಮತ್ತೆ ಹೇಳಿದ್ದೇನೋ, ಅಕ್ಷರಾಣಾಂ ಅಕಾರೋಸ್ಮಿ, ಅದು ಭಗವದ್ಗೀತಾ ವಾಕ್ಯನೇ. ಅಕ್ಷರಗಳಲ್ಲಿ ಅಕಾರನ, ಮಂತ್ರಗಳು ಬೇರೆ ಅಕ್ಷರಗಳು ಬೇರೆ. ಅಕ್ಷರ ತಗೊಂಡಾಗ ಅಲ್ಲಿ ಅಕಾರಕ್ಕೆ ಶ್ರೇಷ್ಠ, ಮಂತ್ರಗಳು ತಗೊಂಡಾಗ ಓಂಕಾರಕ್ಕೆ ಶ್ರೇಷ್ಠ. ಪದಾನಿ ಛಂದಸಾಮಹಂ, ಇನ್ನು ಛಂದಸಾಮಹಂ ಪದಾನಿ ಪದ್ಯಂತೆ ಇತಿ ಪದಾನಿ ಅಂದರೆ ವೇದಾನಾಂ ಮುಖ್ಯಾರ್ಥ ಅಂತ ಅರ್ಥ. ವೇದಗಳಿಗೆ ಮುಖ್ಯಾರ್ಥ ನಾನೇ. ಸರ್ವೇ ವೇದ ಯತ್ಪದ ಮಾಮನಂತಿ ವೇದಶ್ಚ ಸರ್ವೈ ಅಹಮೇವ ವೇದ್ಯ. ಈ ಮಾತಿಟ್ಟುಕೊಂಡ್ರೆ ಯಾವುದೇ ವೇದ ಮಂತ್ರ ಅಂತ ಗೊತ್ತಾದರೆ ಬೇರೆ ಯಾವ ಅರ್ಥ ಗೊತ್ತಾಗಲಿ ಬಿಡಲಿ, ಏನಂತ ಹೇಳಬೇಕು ಅದಕ್ಕೆ? ದೇವರು ಹೇಳುತ್ತೆ ಮುಂದೆ, ಸಿಂಪಲ್ ಅದು. ಇವತ್ತು ಯಾವುದೋ ಒಂದು ಲ್ಯಾಂಡ್ ನೋಡಿದ್ರೆ ಯಾರ್ದೊಂದು ಗೊತ್ತಿಲ್ಲ, ಯಾರ್ದದು? ಸರ್ಕಾರದಷ್ಟೇ, ಮತ್ತೇನಿಲ್ಲ. ನಮ್ಗೆ ತಾನು ಇನ್ಯಾರು ಕ್ಲೇಮ್ ಮಾಡೋಗಿಲ್ಲ ಅದನ್ನು. ಆದ್ದರಿಂದ ಎಲ್ಲದೂ ಕೂಡ ಯಾರದೇ ಆಗಿದ್ದರೂ ಅದು ಸರ್ಕಾರದ್ದೇ, ಅಥವಾ ಅದು ಎಲ್ಲ ರೈಟಿರೋ ಸರ್ಕಾರದ್ದೇ. ಹಾಗೋ ಯಾರನ್ನೇ ಹೇಳಿ ಪ್ರತಿಪಾದನೆ ಮಾಡಿದ್ರು ಮುಖ್ಯವಾಗಿ ಅದು ದೇವರನ್ನೇ ಪ್ರತಿಪಾದನೆ ಮಾಡೋದು. ಪದಾನಿ ಛಂದಸಾಮಹಂ ಇಂದ್ರೋಹಂ ಸರ್ವದೇವಾನಾಂ ದೇವಾನಾಮಸ್ಮಿ ವಾಸವ. ಅದೇ ವಾಕ್ಯ ಇಂದ್ರೋಹಂ ಸರ್ವದೇವಾನಾಂ, ಎಲ್ಲ ದೇವತೆಗಳ ಹಿಂದೆ ಏನು ಬಂತು? ಹಿರಣ್ಯ ಗರ್ಭೋ ದೇವಾನಾಂ ಬಂತು, ಇಂದ್ರೋಹಂ ದೇವಾನಾಂ ಅಂತ ಬಂತು. ಎಲ್ಲ ದೇವತೆಗಳನ್ನು ತಗೊಂಡಾಗ ಬ್ರಹ್ಮದೇವರು, ಒಂದು ಕ್ಲಾಸ್ ಅಷ್ಟೇ ತಗೊಂಡಾಗ ಇಂದ್ರದೇವರು ಅಷ್ಟೇ, ನೆಕ್ಸ್ಟ್ ಬೆಸ್ಟ್ ಅಂತೀವಲ್ಲ ಆ ಅರ್ಥದೊಳಗೆ. ಇಂದ್ರೋಹಂ ಸರ್ವದೇವಾನಾಂ ವಸೂನಾಮಸ್ಮಿ ಹವ್ಯವಾಟ್. ಅಷ್ಟ ವಸುಗಳಲ್ಲಿ ಹವ್ಯವಾಟ್ ಅಂದರೆ ಅಗ್ನಿ, ಅಗ್ನಿ ಎಂಟು ವಸುಗಳಲ್ಲಿ ಒಂದು ಒಬ್ಬ ವಸು. ವಸೂನಾಮಸ್ಮಿ ಹವ್ಯವಾಟ್, ಹವ್ಯವಾಟ್ ಅಂದರೆ ಹವ್ಯವಾಹನ. ಹವ್ಯ ಅಂದ್ರೇನು? ಹವಿಸ್ಸು, ಅದನ್ನು ಒಯ್ದು ಮುಟ್ಟಿಸ್ತಕ್ಕಂಥ ಕೆಲಸ ಬ್ರಹ್ಮದೇವ ವಾಯುದೇವರು ಯಜ್ಞದೇವರು, ಅದಕ್ಕೆ ಅವರು ಏನಂತ ಹೆಸರಿದೆ, ಹವ್ಯವಾಹನ ಹವ್ಯವಾಟ್ ಅಂತ ಕರೀತಾನೆ. ಆದಿತ್ಯಾನಾಂ ಅಹಂ ವಿಷ್ಣು, ಅದು ಅಲ್ಲಿದ್ದೇನೆ. ಆದಿತ್ಯಾನಾಂ ಅಹಂ ವಿಷ್ಣು, ದ್ವಾದಶಾದಿತ್ಯರಲ್ಲಿ ಉರುಕ್ರಮ ಅನ್ನೋ ಆದಿತ್ಯ ಸಾಕ್ಷಾತ್ ನಾರಾಯಣ. ಅದಕ್ಕೆ ಹನ್ನೆರಡು ಆದಿತ್ಯರಲ್ಲಿ ಒಬ್ಬ ತಾರತಮ್ಯ ಲೆಕ್ಕ ಹಾಕಬೇಕಾದ್ರೆ ಒಬ್ಬ ಆದಿತ್ಯ ಬಿಟ್ಟು ಬಿಡಬೇಕು, ಒಂದು ಬಿಟ್ಟು ಸಾಕ್ಷಾತ್ ವಿಷ್ಣು. ಆದ್ದರಿಂದಾಗಿಯೇ ಇವರು 11 ಜನ ಮಾತ್ರ ತಗೋಬೇಕು. ರುದ್ರಾಣಾಂ ನೀಲಲೋಹಿತ, ರುದ್ರಾಣಾಂ ಶಂಕರಶ್ಚಾಸ್ಮಿ. ನೀಲಲೋಹಿತ ಅಂದರೆ ನೀಲಕಂಠ, ರುದ್ರ ನೀಲಕಂಠ ನಾನು. ಉಕ್ತಂಚ ಅದರೆಲ್ಲ ತಿಳಿಸ್ತಾರೆ. ಸ್ವಯೂತ್ಥಾನಾಂ ಅಥಾಧಿಕ್ಕೆ ಸ್ವಜಾತೀನಾಂ ಅಥಾಪಿ ವಾ ಯತ್ಕಾರಣಂ ವಿಭೂತ್ಯಾಖ್ಯಂ ವಿಷ್ಣೋಸ್ತದ್ರೂಪ ಮುಚ್ಚತೆ. ಸ್ವಯೂಥಾನಾಂ ಅಥಾಧಿಕ್ಕೆ, ತನ್ನ ಗುಂಪಿನಲ್ಲಿ ಕಾರಣ, ತನ್ನ ಜಾತಿಯಲ್ಲಿ ಶ್ರೇಷ್ಠ, ಎರಡು ಬರಲಕ್ಕೆ ಕೂಡ ವಿಭೂತಿ ರೂಪ ಕಾರಣ ಆಗುತ್ತೆ. ವರ್ಣೇಶಾನಿ ಪದಾನ್ಯಾಹುಹು ಪಾದಾಶ್ಚಾಪಿ ತದೀಶ್ವರಾಃ ಪಾದಾನಾಂ ಈಶ್ವರಾರ್ಧಚ ತದೀಶಾ ರುಚಯೇವತು ರುಚಾಮಧೀಶಾ ವರ್ಗಾಶ್ಚ ತೇಷಾಂ ಸೂಕ್ತಮಧೀಶ್ವರಂ ಸೂಕ್ತಾಧೀಶಾಸ್ತಥಾ ಅಧ್ಯಾಯಾಃ ತೇಷಾವೀಶಾಸ್ತಥಾಷ್ಟಕಾಃ ತದಧೀಶಾಸ್ತಥಾ ಶಾಖಾಃ ವೇದಾಶ್ಚಾಪಿ ತದೀಶ್ವರಾಃ ವೇದಾನಾಂ ಈಶ್ವರಾ ವಾಚ್ಯಾಃ ವಾಚ್ಯಾನಾಂ ಈಶ್ವರೋ ಹರಿಃ ನ ಹರೇರೀಶ್ವರಃ ಕಶ್ಚಿತ್ ಕದಾಚಿತ್ ಕ್ವಾಪಿ ವಿದ್ಯತೆ ಇತಿ. ಇದೆಲ್ಲ ಋಗ್ಭಾಷಕ್ಕೆ ಬೇಕಾದ ವಾಕ್ಯಗಳಿವೆಲ್ಲ. ವರ್ಣೇಶಾನಿ ಪದಾನ್ಯಾಹು, ವರ್ಣಗಳಿಗಿಂತ ಯಾವುದು ಶ್ರೇಷ್ಠ? ಪದಗಳು ಶ್ರೇಷ್ಠ. ಏಕೆ ವರ್ಣಗಳ ಗುಂಪೇ ಪದ, ವರ್ಣಗಳಿಗಿಂತ ಪದ ಶ್ರೇಷ್ಠ. ಪದಕ್ಕಿಂತ ಪದ ಪಾದಾಶ್ಚಾಪಿ ತದೀಶ್ವರ, ಪದಗಳಿಗಿಂತ ಯಾವ ಶ್ರೇಷ್ಠ? ಪಾದಗಳು ಶ್ರೇಷ್ಠ. ಮತ್ತು ವರ್ಣಗಳಿಗಿಂತ ಪಾದಗಳು, ಪಾದಗಳಿಗಿಂತ ವಾಕ್ಯಗಳು. ಆಮೇಲೆ ಪಾದಾನಾಂ ಈಶ್ವರಾರ್ಧರ್ಚಾಹ, ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಅರ್ಧರುಕ್ಕುಗಳು. ಪಾದ ಅಂದರೆ 1/4, ಅರ್ಧರುಕ್ಕರು ಹಾಫ್, ಅದು ಆ ಕಾಲಿಗಿಂತ ಹಾಫ್ ಶ್ರೇಷ್ಠ. ಆಮೇಲೆ ತದೀಶಾ ರುಚಯೇವತು, ಅದಕ್ಕಿಂತ ಫುಲ್ ರುಕ್, ಅದು ಶ್ರೇಷ್ಠ. ವರ್ಣ, ಪದ, ಆಮೇಲೆ ಪಾದ, ಅರ್ಧ ರುಚು, ರುಕ್ಕು. ಆಮೇಲೆ ರುಚಾ ಮಧೀಶಾ ವರ್ಗಾಶ್ಚ, ವರ್ಗಗಳು ಬರೋದಲ್ಲಿ ರುಚಿ ಸೂಕ್ತ ಇದೆ, ಮೂರು ವರ್ಗ ಇದೆ ಅದರೊಳಗೆ, ಗೊತ್ತಾಯ್ತಾ? ಸೊ ಪಾದಕ್ಕಿಂತ ಯಾವ್ದು ದೊಡ್ಡದು? ವರ್ಗ ದೊಡ್ಡದು, ರುಚಿಗಿಂತ ವರ್ಗ ದೊಡ್ಡದು. ತೇಷಾಂ ಸೂಕ್ತ ಮಧೀಶ್ವರ, ಅದಕ್ಕಿಂತ ಸೂಕ್ತ ದೊಡ್ಡದು. ಯಾಕೆ ಮೂರು ವರ್ಗ, ಒಂದೇ ಸೂಕ್ತದಲ್ಲಿ ಮೂರು ವರ್ಗ ಇರೋದ್ರಿಂದ ಸೂಕ್ತ ದೊಡ್ಡದು, ವರ್ಗ ದೊಡ್ಡದು, ಸೂಕ್ತ ದೊಡ್ಡದಾಯ್ತು. ವರ್ಗ ಸೂಕ್ತ ಅಧೀಶ್ವರ, ಸೂಕ್ತಾಧೀಶ ತಥಾ ಅಧ್ಯಾಯ, ಸೂಕ್ತಗಳಿಂದ ಅಧ್ಯಾಯದಲ್ಲಿ ಸೂಕ್ತ ಬರೋದರಿಂದ ಅಧ್ಯಾಯ ಇನ್ನೂ ಶ್ರೇಷ್ಠ. ಈಶಾ ತಥಾಷ್ಟಕ, ಅಷ್ಟಕದಲ್ಲಿ ಅಧ್ಯಾಯ ಬರೋ ಅಷ್ಟಕ ಇನ್ನೂ ದೊಡ್ಡದು, ಅಷ್ಟಕಗಳು ಇನ್ನೂ ದೊಡ್ಡದಾಯಿತು. ತದಾಧೀಶಾ ಶಾಖಾ, ಅದಕ್ಕಿಂತ ದೊಡ್ಡ ದೊಡ್ಡದಂತೆ ಶಾಖೆಗಳು. ವೇದಾಶ್ಚಾಪಿ ತದೀಶ್ವರ, ಒಟ್ಟು ವೇದಗಳು ಇನ್ನೂ ಶ್ರೇಷ್ಠ ಆಗಿರುತ್ತೆ. ಆಮೇಲೆ ವೇದಾನಾಂ ಈಶ್ವರ ವಾಚ್ಯ, ಯಾವ ವೇದಗಳಿಂತ ಅಭಿಮಾನಿ ದೇವತೆಗಳು ದೊಡ್ಡವರು. ವಾಚ್ಯಾನಾಂ ಈಶ್ವರೋ ಹರಿ, ವಾಕ್ಯ ಪ್ರತಿಪಾದನೆಯಲ್ಲಿ ಯಾರು ದೊಡ್ಡವನು? ಹರಿ ದೊಡ್ಡವರು. ಎಲ್ಲಿಂದ ಎಲ್ಲಿಗೆ ಹೋಯ್ತಿದ್ದು? ವರ್ಣಗಳಿಂದ ಪ್ರಾರಂಭ ಮಾಡಿ ದೇವತೆಗಳು, ಅದರಲ್ಲಿ ಸರ್ವೋತ್ತಮ ದೇವತೆ ನಾರಾಯಣ. ಇದು ಅರ್ಥ ಮಾಡಿಕೊಂಡ್ರೆ ಒಂದು ಒದೆ ಬಾಗಿಲು ಕಿಟಕಿಗಳಿಗಿಂತ ರೂಮ್ ದೊಡ್ಡದು, ಕಿಟಕಿಗಳ ರೂಮ್ಗಿಂತ ಮನೆ ದೊಡ್ಡದು ಅಂತ ಹೇಳ್ತೀವಿ. ಮನೆಗಿಂತ ಬೀದಿ ದೊಡ್ಡದು, ಬೀದಿಗಿಂತ ಊರು ದೊಡ್ಡದು, ಊರಕ್ಕಿಂತ ದೇಶ ದೊಡ್ಡದು, ದೇಶಕ್ಕಿಂತ ಆಕಾಶ ದೊಡ್ಡದು, ಆಕಾಶಕ್ಕಿಂತ ದೇವರು ದೊಡ್ಡವನು. ಆ ಥರ ಚಿಕ್ಕದ್ರಿಂದ ಮೇಲಕ್ಕೆ ಹೋಗ್ತಾ ಬರೋ. ಆದ್ದರಿಂದನೇ ಪದಾನಿ ಛಂದಸಾಮಹಂ ಅಂತ ಹೇಳಿದ್ರು. ಪದಾನಿ ಅಂದರೆ ಏನು? ಅಲ್ಟಿಮೇಟ್ ಪ್ರತಿಪಾದ್ಯ. ಅಲ್ಟಿಮೇಟ್ ಪ್ರತಿಪಾದ್ಯ ಯಾವುದು ಅಂದರೆ ಸರ್ವೇ ವೇದ ಯತ್ಪದ ಮಾಮನಂತಿ, ಸ್ವರೂಪ ಅಂತ ಅರ್ಥ. ನ ಹರೇರ್ ಈಶ್ವರ ಕಶ್ಚಿತ್ ಕದಾಚಿತ್ ಕಾಪಿ ವಿದ್ಯತೆ, ಆಕಾಶಕ್ಕಿಂತ ದೊಡ್ಡದಿಲ್ಲ. ಸೊ ವಾಚ್ಯರಲ್ಲಿ ದೇವರಿಗಿಂತ ದೊಡ್ಡವನಿಲ್ಲ. ಸೊ ಮುಖ್ಯಾರ್ಥ ನಾರಾಯಣನೇ ಆದ. ಇತಿ ಪದಂ ಪದ ಸಹಸ್ರೇಣ ಯಶ್ಚರನ್ನಾಪರಾಧ್ಯತೆ ಇತಿವತ್ ಪದಂತು ವಾಚಕಂ ಪ್ರೋಕ್ತಂ ಕ್ವಚಿತ್ ವಾಚ್ಯಮಪೀಷ್ಯತೆ ಇತಿ. ಪದ ಶಬ್ದಕ್ಕೆ ವಾಚಕ ಅಂತಲೂ ಹೆಸರಿದೆ, ವಾಚ್ಯ ಅಂತಲೂ ಹೆಸರಿದೆ. ಪದಗಳಿಂದ ವಾಚ್ಯ, ವಾಚ್ಯವಾದ್ದೇ ಪದ. ಸಾಮಾನ್ಯವಾಗಿ ಎರಡರ್ಥದಲ್ಲೂ ಉಪಯೋಗಿಸ್ತಾರೆ. ಸರ್ವೇ ವೇದ ಯತ್ಪದ ಮಾಮನಂತಿ ಅಂತ ಹೇಳಿದರು. ಎಲ್ಲ ವೇದಗಳು ಅವನನ್ನೇ ಹೇಳ್ತವೆ ಅಂತ ಹೇಳಬೇಕಾದ್ರೆ ಪದ ಅಂದರೆ ಏನರ್ಥ? ವಾಚ್ಯ ಅಂತ ಅರ್ಥ. ಅದನ್ನು ಎರಡರ್ಥನೂ ಉಂಟು ಅಂತ ಕೋಟ್ ಮಾಡಿದರು. ಪದಂತೂ ವಾಚಕಂ ಪ್ರೋಕ್ತಂ ಕ್ವಚಿದ್ ವಾಚ್ಯಮಪೀಷ್ಯತೆ ಇತಿ. ಅತ್ರೇ ಇದಂ ತಾತ್ಪರ್ಯಂ ಅವಗಂತವ್ಯಂ. ಇನ್ನೂ ಸ್ಪಷ್ಟವಾಗಿ ಕೊಡ್ತಾರೆ ಆಚಾರ್ಯರೇ ಮತ್ತೆ. ಸರ್ವ ವೇದಾಭಿಮಾನಿನ್ಯೋ ದೇವ್ಯ ಲಕ್ಷ್ಮೀಸ್ತೋಧಿಕಾ. ಎಲ್ಲ ದೇವತೆಗಳು ಅಭಿಮಾನಿ ದೇವತೆಗಳಿದ್ದಾರೆ ಎಲ್ಲ ವೇದಗಳಿಗೂ. ಅಂತ ವೇದಾಭಿಮಾನಿ ದೇವತೆಗಳಲ್ಲಿ ಮಹಾಲಕ್ಷ್ಮಿ ಶ್ರೇಷ್ಠರು, ಶ್ರುತಿತೆಗಳ ಅಭಿಮಾನಿ ಅಂತ ಹೇಳಿದರು. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣೋರ್ ದೂರವತ್ಸ್ಥಿತ. ಆದರೆ ವೇದಾಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯು ಕೂಡ ವಿಷ್ಣುಗಿಂತ ಭಾರಿ ದೂರ ಇದ್ದಾರೆ, ಅಂದರೆ ರೀಚ್ ಆಗೋದಿಲ್ಲ ಅಂತ ಅರ್ಥ. ಯಜ್ಞಾಖ್ಯ ಶೈವ ವಿಷ್ಣೋಸ್ತು ಯಾತು ಉರಸ್ಥಾನ ಆಶ್ರಿತ. ಆ ರೂಪಕ್ಕೆ ಏನಂತ ಕರೀತಾರೆ? ಯಜ್ಞಾಖ್ಯ ಒಂದು ರೂಪ ಇದೆ, ಅದು ಪರಮಾತ್ಮ ಮಹಾಲಕ್ಷ್ಮಿ ಆ ಯಜ್ಞ ರೂಪದ ಎಲ್ಲಿದೆ ಅಂತ ಕೇಳಿದರೆ ಉರಸ್ಥಲ ಮಾಸಿದ ವಕ್ಷಸ್ಥಳದಲ್ಲಿದೆ. ಹರಿಣಾ ರತಿಯೋಗಸ್ಥ ದಕ್ಷಿಣಾಖ್ಯಾಪ್ಯ ಸೈವತ್, ಅದಕ್ಕೆ ದಕ್ಷಿಣಾಂತ ರೂಪ ಕರೀತಾರೆ. ಉತ್ತರೋತ್ತರತ ಸಾಪಿ ವಿಶಿಷ್ಟ ದಕ್ಷಿಣಾ ಸುಖೆ. ಅಲ್ಲಿ ವೇದಾಭಿಮಾನಿ ರೂಪಕ್ಕಿಂತ ದಕ್ಷಿಣ ಅನ್ನೋ ರೂಪ ಭಾರಿ ಶ್ರೇಷ್ಠ, ಏಕೆ ದೇವರ ಹತ್ರ ಇರೋದ್ರಿಂದ. ಏವಂ ವೇದಾಭಿಮಾನಾಭ್ಯೋ ದೇವೀಭ್ಯ ಸರ್ವ ಏವತು ತದರ್ಥ ರೂಪಾಹ ಪತಯ ತಸ್ಯಾಸ್ತಸ್ಯಾಸ್ತಥೋತ್ತಮಃ. ಆದ್ದರಿಂದ ದಕ್ಷಿಣ ರೂಪಕ್ಕಿಂತ ನಾರಾಯಣ ರೂಪ ಹೇಗೆ ಶ್ರೇಷ್ಠನೋ, ವೇದಾಭಿಮಾನಿ ಸ್ತ್ರೀ ದೇವತೆಗಳಿಗಿಂತ ಆ ಪುರುಷ ದೇವತೆಗಳು ಭಾರಿ ಶ್ರೇಷ್ಠ. ಅದೇ ರೀತಿ ಶಚ್ಚ ಇಂದ್ರ, ಶಚಿದೇವಿಗಿಂತ ಇಂದ್ರದೇವರು ಶ್ರೇಷ್ಠ. ತತಶ್ಚ ಉಮಾ, ಅವರಿಂದ ಉಮಾದೇವಿ ಶ್ರೇಷ್ಠರು. ತಸ್ಯ ರುದ್ರ, ಅವರಿಂದ ರುದ್ರದೇವರು ಶ್ರೇಷ್ಠರು. ತಥೋವರ ಭಾರತಿ, ಆಮೇಲೆ ಭಾರತೀ ದೇವಿ. ಪ್ರಾಣ ಏವ, ಅವರಿಗಿಂತ ಪ್ರಾಣದೇವರು. ಆಮೇಲೆ ಅಸ್ಯಾಹ ತತಃ ಶ್ರೀಹಿ, ಅವರಿಗಿಂತ ಶ್ರೇಷ್ಠ ಮಹಾಲಕ್ಷ್ಮಿ. ತದ್ವರೋ ಹರಿಹಿ, ಅವರ ಮೇಲೆ ಸಾಕ್ಷಾತ್ ಶ್ರೀಹರಿ. ಈ ಕ್ರಮದಲ್ಲೂ ತಾರತಮ್ಯ ಬಂದವನ್ನೇ, ತಾರತಮ್ಯ ಅನೇಕ ರೀತಿಯಲ್ಲಿ ಹೇಳಕ್ಕೆ ಬರುತ್ತೆ. ಇದೊಂದು ಕಾಂತ ತಿಳಿಸಿದ. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣೋರ್ ದೂರವಸ್ಥಿತ. ಮಹಾಲಕ್ಷ್ಮಿಗೆ ಪ್ರಕೃತಿಯಭಿಮಾನಿ ರೂಪ ಇದೆ, ವೇದಾಭಿಮಾನಿ ರೂಪ ಇದೆ, ಯಜ್ಞಾಭಿಮಾನಿ ರೂಪ ಇದೆ. ಮೂರು ರೂಪಗಳು, ಪ್ರಕೃತಿಯಭಿಮಾನಿ ರೂಪ, ಪ್ರಕೃತಿ ಅಭಿಮಾನಿ ರೂಪ ಅದು, ಆಮೇಲೆ ವೇದಾಭಿಮಾನಿ ರೂಪ ಅದು ಒಂದು, ಆಮೇಲೆ ಯಜ್ಞಾಭಿಮಾನಿ ರೂಪ ದಕ್ಷಿಣ. ಮೂರಿದೆ ಇದೆ. ದೇವರಿಗೆ ಹತ್ರ ಇರೋ ರೂಪ ಯಾವುದು? ದಕ್ಷಿಣ ರೂಪ ಬಹಳ ಹತ್ರ ಅಂತ. ಅದಕ್ಕೆ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿದ. ದಕ್ಷಿಣಾಭಿಸ್ಸಾಕಂ ಅಂತ ಅದಕ್ಕೆ ಹೇಳಿದ. ಭಾರಿ ಹತ್ರ ಇರೋ ರೂಪ ವೇದಾಭಿಮಾನಿ ರೂಪ, ಸ್ವಲ್ಪ ದೂರ ಇರೋ ರೂಪ. ಸ್ವಲ್ಪ ದೂರ ಇರೋ ರೂಪ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ವೇದಗಳಿಂದ ದೇವರು ಪೂರ್ತಿ ವಾಚನಾಗೋದಿಲ್ಲ. ಯಥೋ ವೇದಾನಿ ಯಥೋ ವಾಚೋರಿ ವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದಕ್ಕಾಗಿ ವೇದಾಭಿಮಾನಿ ರೂಪದ ಮಹಾಲಕ್ಷ್ಮಿಗೂ ಪರಮಾತ್ಮ ಸಿಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಏನು ಮಾಡಿದ್ದಾರಲ್ಲಿ, ದೂರ ಅಂತ ಕರೆದುಬಿಟ್ಟಿದ್ದ. ಆ ದೂರ ಅಂತ ತೋರಿಸ್ಲಿಕ್ಕೇನೆ ಟೀಕಾರ ಏನು ಮಾಡಿಬಿಟ್ರು, ಶ್ರೀಹಪತ್ತೆ ಶ್ರೀಯಹಪತಿ ಬಿ ದೂರ ಮಾಡಿಬಿಟ್ರು. ಸ್ವಲ್ಪ ಸ್ತ್ರೀ ರೂಪ ಏನದು, ವೇದಾಭಿಮಾನಿ ರೂಪ ಅದು, ಅದು ವೇದಗಳೇ ಸಾಕಲ್ಲೇನೆ ಸಿಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಬಿಡಿಸಿ ಹೇಳಿದರು ಅಂತ. ಎಲ್ಲೆಲ್ಲಿ ಲಕ್ಷ್ಮೀಪತಿ ಕೆಲಸ ಅಂತ ಹೇಳಬೇಕಾದ್ರೆ ಕುಡಿಸಿ ಹೇಳಿಬಿಡ್ತಾರೆ, ಕೆಲಸ ಅಂತ ಬಿಡಿಸಿ ಹೇಳಿಬಿಡ್ತಾರೆ. ಎಲ್ಲಿ ಬಿಡಿಸಿ ಹೇಳಿರ್ತಾರೋ ಈ ಅರ್ಥ ಇರುತ್ತೆ, ಎಲ್ಲಿ ಕೂಡಿಸಿ ಹೇಳ್ತಾರೋ ಆ ಅರ್ಥ ಇಟ್ಕೊಂಡಿರ್ತಾರೆ. ಅಂದರೆ ಸಂಧಿ ಬಿಡಿಸೋದು, ಸಮಾಸ ಸೇರಿಸಿ ಹೇಳೋದು, ಬಿಡಿಸೋದ್ರಲ್ಲೂ ಒಂದು ತಾತ್ಪರ್ಯ ಇದೆ ಎಂಬುದಕ್ಕೆ ನಿದರ್ಶನ ಇದೆ. ಶಚ್ಚ ಇಂದ್ರ ತತಶ್ಚೋಮ ತಸ್ಯಾರುದ್ರಸ್ತೋ ವರ ಭಾರತೀ ಪ್ರಾಣ ಏ ವಾಸ್ಯಾಹ ತತಃ ಶ್ರೀಹಿ ತದ್ವರೋ ಹರಿಹಿ. ಒಂದು ವಿಷಯಕ್ಕೆ ಎಷ್ಟು ಬರೆದ್ರು ಆಚಾರ್ಯ, ಪದಾನಿ ಛಂದಸಾಮ ಒಂದು ವಾಕ್ಯಕ್ಕೆ ಅಷ್ಟು ಡೀಟೇಲ್ ಬರೀತಾವೆ. ಎಲ್ಲದಕ್ಕೆ ಆ ರೀತಿ ಬರೆದು ಎಷ್ಟು ಹೋಗ್ತಾರೆ, ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾರಲ್ಲ ಅಷ್ಟೇ ಹೊರತು ಅದರಿಂದನೇ ಎಲ್ಲ ತಿಳಿದಕ್ಕೆ ದುರ್ಗಾ ಶಕ್ತಿನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಪದಾನಿ ಛಂದಸಾಮ, ಸುಮ್ಮನೆ ಓದ್ಕೊಂಡು ಹೋಗೋದು ಬೇರೆ, ಅಸು ಕೂಲಂಕಷ ವಿಚಾರ ಮಾಡೋದು ಬೇರೆ. ಇಂದ್ರೋಹಂ ಸರ್ವದೇವಾನಾಂ ವಸೂನಾಂ ಅಸ್ಮಿ ಹವ್ಯವಾಟ್ ಆದಿತ್ಯಾನಾಂ ಅಹಂ ವಿಷ್ಣು ರುದ್ರಾಣಾಂ ನೀಲಲೋಹಿತಃ ಬ್ರಹ್ಮರ್ಷೀಣಾಂ ಭೃಗುರಹಂ. ಈಗ ಋಷಿಗಳಲ್ಲಿ ದೇವಋಷಿಗಳು ಅಂತಿದ್ದಾರೆ, ಮಹರ್ಷಿಗಳಿದ್ದಾರೆ, ಬ್ರಹ್ಮಋಷಿಗಳಿದ್ದಾರೆ, ಅವರವರಲ್ಲಿ ನಂಬರ್ ಒನ್ ಯಾರು, ಪ್ರಶ್ನೆ ಈಗ. ಅದಕ್ಕೆ ಬ್ರಹ್ಮರ್ಷೀಣಾಂ ಭೃಗುರಹಂ, ಬ್ರಹ್ಮರ್ಷಿಗಳಲ್ಲಿ ಭೃಗುನಲ್ಲಿ ಸನ್ನಿಧಾನ ಇದೆ. ರಾಜರ್ಷೀಣಾಮಹಂ ಮನುಹು, ರಾಜರ್ಷಿಗಳಲ್ಲಿ ಸ್ವಾಮಿಭೂ ಮನುವಿನ ನನ್ನ ಸನ್ನಿಧಾನ ಇದೆ. ದೇವಋಷೀಣಾಂ ನಾರದೋಹಂ, ದೇವಋಷೀಣಾಮಸ್ಮಿ ನಾರದ, ಎಲ್ಲ ಭಗವದ್ಗೀತಾ ವಾಕ್ಯಗಳೇ ಬೇರೆ ಬೇರೆ ರೀತಿ ಬಂದಿರೋದು. ದೇವಋಷಿಗಳಲ್ಲಿ ನಾರದರ ಸನ್ನಿಧಾನ ಇದೆ. ಹವಿರ್ಧಾನ್ಯ ದಾನಿ ಅಸ್ಮಿ ಧೇನು, ಹವಿರ್ಧಾನಿ ಅಂದರೆ ಕಾಮಧೇನು, ಧೇನುಗಳಲ್ಲಿ ಕಾಮಧೇನುವಿನಲ್ಲಿ ಸನ್ನಿಧಾನ ಇದೆ. ಬ್ರಹ್ಮರ್ಷೀಣಾಂ ಭೃಗುರಹಂ, ರಾಜರ್ಷೀಣಾಂ ಅಹಂ ಮನುಹ, ದೇವಋಷೀಣಾಂ ನಾರದೋಹಂ, ಹವಿರ್ಧಾನಿ ಅಸ್ಮಿ ಧೇನುಷು. ಮಹರ್ಷಿಗಳಲ್ಲಿ ಕಶ್ಯಪರು, ಕಶ್ಯಪರು ನಾರದರು ಭೃಗುಮುನಿಗಳು, ಹೀಗೆ ಮೂರು ಗುಂಪು ಮಾಡಿದರು. ಸಿದ್ಧೇಶ್ವರಾಣಾಂ ಕಪಿಲಃ, ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧೇಶ್ವರಾಣಾಂ ಕಪಿಲಃ ಸುಪರ್ಣೋಹಂ ಪತತ್ರಿಣಾಂ ಪ್ರಜಾಪತೀನಾಂ ದಕ್ಷೋಹಂ ಪಿತೃಣಾಮಹಮರಿಯಮಾ. ಸಿದ್ಧೇಶ್ವರಾಣಾಂ ಕಪಿಲಃ, ಸಿದ್ಧೇಶ್ವರರಲ್ಲಿ ಕಪಿಲ ರೂಪ ಪರಮಾತ್ಮ ನಾನೇ. ಸುಪರ್ಣಾಹಂ ಪತತ್ರಿಣಾಂ, ಪತತ್ರಿಗಳು ಪಕ್ಷಿಗಳು, ಅವುಗಳಲ್ಲಿ ಸುಪರ್ಣ ಗರುಡ ಪಕ್ಷಿ ಶ್ರೇಷ್ಠ, ಗರುಡನಲ್ಲಿ ಸನ್ನಿಧಾನ. ಪ್ರಜಾಪತೀನಾಂ ದಕ್ಷಃ, ಪ್ರಜಾಪತಿಗಳಲ್ಲಿ ದಕ್ಷರಲ್ಲಿ ದಕ್ಷರಲ್ಲಿ ವಿಭೂತಿ ರೂಪ ಇದೆ. ಪಿತೃಣಾಮಹಮರಿಯಮ, ಅರಿಯಮ ಪಿತೃಗಳಲ್ಲಿ ಅರಿಯಮಾನ್ ಯಮದೇವರು, ಯಮದೇವರ ವಿಶೇಷ ಸನ್ನಿಧಾನ ಇದೆ. ಪಿತೃಣಾ ಮಹಾಮರಿಯಮ, ಅದಕ್ಕೆ ಪಿತೃಪತಿ ಅಂತ ಅವರಿಗೆ ಹೆಸರು. ಸಿದ್ಧೇಶ್ವರಾಣಾಂ ಕಪಿಲಃ ಸುಪರ್ಣೋಹಂ ಪತತ್ರಿಣಾಂ ಪ್ರಜಾಪತೀನಾಂ ದಕ್ಷಃ ಅಹಂ ಪಿತೃಣಾಮಹಂ ಅರಿಯಮ. ಮುಂದೆ ಮಾಂ ವಿದ್ಧಿ ಉದ್ಧವ ದೈತ್ಯಾನಾಂ ಪ್ರಹ್ಲಾದಂ ವಸುರೇಶ್ವರಂ ಸೋಮಂ ನಕ್ಷತ್ರೌಷಧೀನಾಂ ಧನೇಶಂ ಯಕ್ಷರಕ್ಷಸಾಂ. ಮಾಂ ವಿದ್ಧಿ ಉದ್ಧವ ದೈತ್ಯಾನಾಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ಮಾಂ ವಿದ್ಧಿ ಉದ್ಧವ ದೈತ್ಯಾನಾಂ ಪ್ರಹ್ಲಾದಂ ಅಸುರೇಶ್ವರಂ. ದೈತ್ಯಾನಾಂ ಮಧ್ಯೆ ಅಸುರೇಶ್ವರಂ ಪ್ರಹ್ಲಾದಂ ಮಾಂ ವಿದ್ಧಿ, ದೈತ್ಯರ ಮಧ್ಯದಲ್ಲಿ ಪ್ರಹ್ಲಾದ ಇದ್ದಾನಲ್ಲ ಅವನ ವಿಭೂತಿ ರೂಪ ಇದೆ ಅಂತ ಹೇಳಿದ. ಸೋಮಂ ನಕ್ಷತ್ರ ಔಷಧೀನಾಂ, ನಕ್ಷತ್ರಾಣಾಂ ಅಹಂ ಶಶಿ, ನಕ್ಷತ್ರ ಮತ್ತು ಔಷಧಿಗಳಲ್ಲಿ ಸೋಮ ಇದ್ದಾನಲ್ಲ ಆತನ ಸನ್ನಿಧಿ. ಕುಬೇರೋ ಯಕ್ಷರಕ್ಷಸ ಧನೇಶಂ ಯಕ್ಷರಕ್ಷಸ, ಯಕ್ಷರಾಕ್ಷಸರಲ್ಲಿ ಕುಬೇರನಲ್ಲಿ ನನ್ನ ವಿಭೂತಿ ರೂಪ ಇದೆ. ಯಕ್ಷರಾಕ್ಷಸರ ಒಡೆಯ ಅದಕ್ಕೆ ಯಾರಾಗಿರೋದು? ಕುಬೇರನೇ. ಯಕ್ಷರಕ್ಷಸ ಐರಾವತಂ ಗಜೇಂದ್ರಾಣಾಂ ಯಾದಸಾಂ ವರುಣಂ ಪ್ರಭುಂ ಆಮೇಲೆ ತಪತಾಂ ದ್ಯುಮತಾಂ ಸೂರ್ಯಂ ಮನುಷ್ಯಾಣಾಂಚ ಭೂಪತಿಂ. ಐರಾವತಂ ಗಜೇಂದ್ರಾಣಾಂ ವಿದ್ಧಿಮಾಂ ಅಮೃತೋದ್ಭವಂ ಅಂತ ಹೇಳ್ತಾನೆ. ಐರಾವತಂ ಗಜೇಂದ್ರಾಣಾಂ, ಗಜಶ್ರೇಷ್ಠತೆಗಳಲ್ಲಿ ಐರಾವತದಲ್ಲಿ ಸನ್ನಿಧಾನ ಇದೆ. ಯಾದಸಾಂ ವರುಣಂ ಪ್ರಭುಂ, ಜಲಚರಗಳಲ್ಲಿ ವರುಣನ ವರುಣನಲ್ಲಿ ಸನ್ನಿಧಾನ ಇದೆ. ತಪತಾಂ ದ್ಯುಮತಾಂ ಸೂರ್ಯಂ, ತಾಪ ಉಂಟುಮಾಡುವರಲ್ಲಿ ಮತ್ತು ತೇಜಸ್ವಿಗಳಲ್ಲಿ ಸೂರ್ಯ ತಪತಾಂ ಮಧ್ಯೆ ದ್ಯುಮತಾಂ ಮಧ್ಯೆ ಎರಡು ತಗೋಬೇಕಲ್ಲಿ. ತಾಪ ಕೊಡತಕ್ಕಂಥವ್ರು ಮತ್ತು ಕಾಂತಿ ಹೊಂದಿದವರು ಎರಡರಲ್ಲೂ ಯಾರು ಶ್ರೇಷ್ಠ? ಸೂರ್ಯ. ನನ್ನ ವಿಭೂತಿ ರೂಪ ಇದೆ. ಹೌದು, ಏನು ಭೂಮಿ ಎಷ್ಟು ಬಾರ ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಎಲ್ಲಿದೆ ಎಲ್ಲಿದೆ? ಇಲ್ಲ ಇಲ್ಲ ತೋರಿಸಿ, ಎಲ್ಲಿದ್ದರೆ ಇಲ್ಲ ಇದ್ದರೆ ವಾಕ್ಯ ತೋರಿಸಿದ್ರೆ ಹೇಳ್ತೇನೆ. ವಾಕ್ಯನೇ ಇಲ್ಲ, ಹಾಗೆ ವಾಕ್ಯನೇ ಇಲ್ಲ, ಅದು ಇಲ್ಲ ತೋರಿಸಿದ್ರೆ ಹೇಳ್ತೇನೆ. ಇಲ್ಲ ಅದೇ ಇಲ್ಲ ಅಂತ ಹೇಳಿದ ಮೇಲೆ ಪ್ರಶ್ನೆ ಬರಲಿಲ್ವಲ್ಲ. ಇಲ್ಲೇ ಇಲ್ಲ, ಅಷ್ಟು ಭಾರ ಇಲ್ಲ. ಐರಾವತಂ ಗಜೇಂದ್ರಾಣಾಂ ಯಾದಸಾಂ ವರುಣಂ ಪ್ರಭುಂ, ಆಮೇಲೆ ದ್ಯಪತಾಂ ದ್ಯುಮತಾಂ ಸೂರ್ಯ, ದ್ಯುಮತಾಂ ಪ್ರಕಾಶವತಾಂ ಮನುಷ್ಯಾಣಾಂಚ ಭೂಪತಿ, ನರಾಯಣಾಂಚ ನರೇಂದ್ರೋಸ್ಮಿ ಅವಂತಲ್ಲ ಅದೇನೆ, ಮನುಷ್ಯಾಣಾಂಚ ಭೂಪತಿ, ಭೂ ಮನುಷ್ಯರಲ್ಲಿ ನರ ನರಪತಿ ಅಲ್ಲೇ ಶ್ರೇಷ್ಠೆ ಬಂದೋಯಿತು. ರಾಜರಲ್ಲಿ ಸನ್ನಿಧಾನ ಅಂತ ಹೆಸರು, ಅದಕ್ಕೇ ರಾಜಮಹಾರಾಜನ ಯಾವುದು ಗೌರವಿಸಬೇಕು ಅಂದರೆ ಒಳ್ಳೆ ದೇವರ ಸನ್ನಿಧಾನ ಇರ್ತದೆ ಅಂತ ಅರ್ಥ. ರಾಜ ರೂಪ ಇಟ್ಟಿರ್ತಾನೆ ಪರಮಾತ್ಮ, ಗೌರವಿಸಬೇಕಾದ ಕರ್ತವ್ಯ. ಸರ್ಕಾರದ ಆಜ್ಞೆ ಒಬೆ ಮಾಡಬೇಕು ಅಂದರೆ ಹಾಕೋ ಹಾಕಿ, ನಮ್ಮಲ್ಲಿ ಅದೊಂದು ಪ್ರೊಟೆಸ್ಟ್ ಮಾಡೋಕೆ ಹೋಗ್ತಾರೆ, ತಪ್ಪದು. ಯಾವುದು ಸರ್ಕಾರದ ಅಪ್ಪಣೆ ಮಾಡುತ್ತೆ ಅಂತ ತಿಳ್ಕೊಂಬೋಣ, ಅದಕ್ಕೆ ನಾನು ಫಾಲೋ ಮಾಡಿಬಿಟ್ರೆ ದೋಷ ನಮಗಲ್ಲ ಅವರಿಗೆ, ವೈಶನೆ ಮಾಡೋ ಕಾರಣ ಇಲ್ಲ. ಉದಾಹರಣೆ ನಮ್ಮದೇ ತೊಗೊಳ್ಬೇಕಾದ್ರೆ ವಿವಾಹದ ವಯಸ್ಸು ನಿಶ್ಚಯ ಸರಸ ನಿಶ್ಚಯ ಮಾಡಿಬಿಟ್ಟಿದೆ ಈಗಾಗಲೇ, ನಾವು ಕದ್ದು ಮಾಡ್ಲಕ್ಕೆ ಹೋಗ್ತೀವಿ, ಹೋಗ್ತಾನೆ ತಪ್ಪದು. ಯಾಕಂದ್ರೆ ಪಾಪ ಸರ್ಕಾರ ಪಾಪ ಹೊತ್ತು ನಾವೇ ಕ್ವಶನ್ ಮಾಡಬೇಕಾದಕ್ಕೆ ಹೋಗ್ತಾನೆ. ಅವೆಲ್ಲ ಇಟ್ಕೊಂಡೋದ್ರೆ ಎಷ್ಟು ಪರಿಚಿತಿ ಆಗುತ್ತೆ ಈ ಮಧ್ಯೆ? ಹೌದು, ಎಷ್ಟು ಆಭಾಸ ಲೋಕದಲ್ಲಿ ಮರ್ಯಾದೆ ಇದು ಹೋಯ್ತು. ಶಾಸನ ಉಲ್ಲಂಘನೆ ಮಾಡ್ಲಿಕ್ಕೆ ಹೋಗಬಾರ್ದು. ಶಾಸನದಲ್ಲಿ ಏನಿರುತ್ತೆ? ಶಾಸನಗಳು ಎರಡು ಆಪ್ಷನಲ್ಲಿ ಇದ್ದಾಗ ನಮ್ಮ ಚಾಯ್ಸ್. ಅದು ಕಂಪಲ್ಸರಿ ಇದ್ದಾಗ ಏನು ಮಾಡೋಕ್ಕೆ ಬರೋದು? ಟ್ಯಾಕ್ಸ್ ಕೊಡಬೇಕು ಅಂದರೆ ಮತ್ತೇನು ಮಾಡ್ತೀವಿ? ನಮ್ಮ ಕಡೆ ಕೊಡೋ ಪದ್ಧತಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಕಡೆ ಪದ್ಧತಿ ಇಲ್ಲ ಅಂದರೆ ಉಪಯೋಗ ಇಲ್ಲ. ನಾವು ಹಿಡ್ಕೊಂಡೋಗೋ ಪದ್ಧತಿ ನಮ್ಮ ಮನೆಯೇ ತೊಗೊಂಡೋಗ್ತಾರೆ ಅಷ್ಟೇ. ಆ ಮಾತು ಆಡಬಾರ್ದು. ಯಾವುದು ನಿಯಮ ಇರುತ್ತೋ ನಿಯಮ ಪಾಲನೆ ಮಾಡೋದ್ರಲ್ಲಿ ಗುಣ ಇದೆ, ಅದಕ್ಕೆ ವಿರೋಧ ಹೋಗತಕ್ಕ ಜಾಣತನ ಅಲ್ಲ ಅದು. ಮನುಷ್ಯ ನಾರದಾದಿಗಳು ಏನು ಮಾಡಿಬಿಟ್ರು? ವನಿಣಗಸು ಬಂದ ನನ್ನ ಸ್ತೋತ್ರ ಮಾಡಿರಿ ಅಂತ ಮಾಡಿದರು. ಗೊತ್ತಾಯ್ತಾ? ದೋಷ ಅನುಸಂಧಾನ ಇತ್ತು, ದೋಷ ಆಗಲಿಲ್ಲ ಅವರಿಗೆ. ಏನು ಮಾಡೋದಿಲ್ಲ ಅಂತ ಹೇಳೋಕೆ ಹೋಗಲಿಲ್ಲ. ಯಾಕೆ? ಅನುಸಂಧಾನ ಆಪತ್ಕಾಲ ಎಲ್ಲ ಸೇರ್ಕೋಬೇಕು. ಆಪತ್ಕಾಲ ರಾಜಾಜ್ಞೆಲ್ಲ ಸೇರ್ಕೊಂಡ್ಬಿಟ್ಟಾಗ ಸಮಸ್ಯೆ ಬರೋದಿಲ್ಲ. ಹ್ಞೂ, ಸರಿ ಇಲ್ಲದೆ ಏನು ಮಾಡೋಕ್ಕೆ? ವೇದರು ಲೇಕ್ ಇಟ್ ಆರ್ ನಾಟ್ ಈ ಟ್ಯಾಕ್ಸ್ ಸರಿ ಸರಿ ಇಲ್ಲ, ನಮ್ಗೆ ಜಾಸ್ತಿ ಕೊಡ್ತೀವಿ. ಕೊಡ್ತೀವಿಲ್ಲ ನಾವೀಗ ಏನಮ್ಮ, ಸರ್ಕಾರಕ್ಕೆ ಶಕ್ತಿ ಇದೆ ತಗೊಳ್ಳೋದು. ಭೂಮಿ ಎಷ್ಟು ಜನ ಭೂಮಿ ಹೋಯ್ತಲ್ಲ, ಏನು ಮಾಡ್ತೀರ ಅದಕ್ಕೆ? ಸರಿಯೋ ತಪ್ಪು ಪ್ರಶ್ನೆ ಇಲ್ಲ, ಹೋಗಿ ಕಿತ್ಕೊಂಡು ಕಿತ್ಕೊಂಡ್ಬಿಡ್ತಾರೆ ಅಷ್ಟೇ. ಏನು ಮಾಡೋಕ್ಕೆ? ಪ್ರೊಟೆಸ್ಟ್ ಮಾಡಿದ್ರೆ ಹೊಡೆದಾಕ್ತಾರೆ ಸರ್ಕಾರ. ಅದಕ್ಕೆ ಪ್ರಭು ಅಂತ ಹೇಳಿ ಸರ್ಕಾರ ಪ್ರಭುತ್ವ ಅಂತ ಅದಕ್ಕೆ ಕರೆಯೋದು. ಅದಕ್ಕೆ ವಿರುದ್ಧ ಹೋಗೋದ ಸಾಧ್ಯತೆ ಇಲ್ಲ, ಬರೋದಿಲ್ಲ ವಿರುದ್ಧ ಮಾಡಿ. ಎರಡು ಸಿಕ್ಕರೆ ಪುಣ್ಯ ಬರೋದಾಗಿದ್ದರೆ ಸಿಕ್ಕರೆ ಯಾರು ಬಿಡಿಸ್ತಾರೆ? ಪುಣ್ಯ ಬಂದು ಬಿಡಿಸ್ತದೆ ನಿಮ್ಮನ್ನ ಎಷ್ಟು ಬಜಿತ ಹೋಗ್ತಾರೆ. ಆಮೇಲೆ ಅವೆಲ್ಲ ವಿರುದ್ಧ ಮಾಡೋದ್ರಲ್ಲಿ ಜಾಣತನ ಇಲ್ಲ. ತಪತ ಮತ್ತು ಶಾಸ್ತ್ರದಲ್ಲೂ ಅವಕಾಶ ಇದೆ, ಇದರಲ್ಲೂ ರಾಜಾಜ್ಞೆ ಅಂತ ಬಂದ್ಮೇಲಂತೂ ಯೋಚನೆ ಮಾಡೋ ಕಾರಣನೇ ಇಲ್ಲ, ನಿಶ್ಚಿಂತೆಯಾಗಿದ್ಬಿಡ್ಬೋದು. ತಪತಾಂ ದ್ಯುಮತಾಂ ಸೂರ್ಯಂ ಮನುಷ್ಯಾಣಾಂಚ ಭೂಪತಿ ಉಚ್ಚ್ರವ ಉಚ್ಚ್ರವ ಸ್ತುರಂಗಾಣಾಂ ಧಾತೂನಾಂ ಅಸ್. 8 ವರ್ಷಕ್ಕೆ ಉಪನಯನ ಮಾಡಿ, ಅದು ಮಾಡೋದಿಲ್ಲ. 20 ವರ್ಷಕ್ಕೆ ಕಾಯ್ತಿರ್ತಾರೆ. ಆ ಶಾಸ್ತ್ರ ಏನಿಲ್ಲ, ಅದಕ್ಕೆ 8 ವರ್ಷಕ್ಕೆ ಮಾಡಬೇಡತ್ತೀರಿ ಹೇಳಿಲ್ಲ ಅದನ್ನು. ಅದನ್ನು ಸೆಪ್ಪಗಿರ್ತಾರೆ. ಇದು ಮಾತ್ರ ಯಾವ್ದು ಮಾಡಬೇಡ ಅದನ್ನೇ ಫಸ್ಟ್ ಹುಡುಕಿ ಮಾಡೋದು. ಅದಕ್ಕೆ ಮಾಡಬೇಕಾಗಿದ್ರೆ ಸರಿಯಾಗಿ ಅದನ್ನು ಮಾಡಿದರೆ ನಡೆದೋಗ್ಬಿಡುತ್ತೆ. ಶಾಸ್ತ್ರ ದೊಡ್ಡದು ಇದು ದೊಡ್ಡದು ಅಂತ ಪ್ರಶ್ನೆ ಬಂದರೆ ಲೋಕದ ವಿಚಾರದ ಬಗ್ಗೆ ಯಾವ್ದು ದೊಡ್ಡದಾಗುತ್ತೆ? ಲೋಕದ ವಿಚಾರ ಸರ್ಕಾರ ಆಜ್ಞೆ ಮಾಡಿದಾಗ ನಾವು ಬದುಕೋದು ಸರ್ಕಾರದ ಮಧ್ಯೆ. ಆದ್ದರಿಂದ ಏನು ಮಾಡಬೇಕು ಅದಕ್ಕೆ? ಹಾಗಿದ್ರೆ ಹಿಡ್ಕೊಳ್ಳೋದ್ರೆ ದೇವ್ರ ಮನೆ ಉದ್ದಾರ ಆಗ್ತೀರಿ. ಹಾಗಿದ್ರೆ ಅಲ್ಲೇ ಉತ್ತರ ಕಾಡುತ್ತಲ್ಲ ನಿಮಗೆ, ಕದ್ದು ಮಾಡಬಾರ್ದು. ಹಾಗೆ ಏನು ಮಾಡಬೇಕು ನೀವು? ಹಾಗಿದ್ರೆ ಓಪನ್ನೇ ಮಾಡ್ರಿ, ಅಷ್ಟು ಧೈರ್ಯ ಐತೆ. ಹೌದಲ್ಲ? ಅದು ಬಾರಿಯ ಮಾತು. ಕದ್ದು ಮಾಡಿದಾಗಲೇ ಗೊತ್ತಾಗುತ್ತೆ ತಪ್ಪು ಮಾಡ್ತೀರಿ ಅಂತ. ಅದು ಮಾಡೋಕ್ಕೆ ಬರೋದಿಲ್ಲ. ಸರ್ಕಾರ ಹಾಗಿದೆ, ಬಿಟ್ಟು ಬಿಡಬೇಕಷ್ಟೆ. ಉಚ್ಚೈಶ್ರವ ಸ್ತುರಂಗಾಣಾಂ ಧಾತೂನಾಂ ಅಸ್ಮಿ ಕಾಂಚನಂ ಯಮ ಸಂಯಮತಾಂ ಚಾಹಂ ಸರ್ಪಾಣಾಂ ಅಸ್ಮಿ ವಾಸುಕಿಹಿ ಧಾತೂನಾಂ ಅಸ್ಮಿ ಕಾಂಚನಂ. ಲೋಹಗಳಲ್ಲಿ ಚಿನ್ನದಲ್ಲಿ ನಾನು ಸನ್ನಿಧಾನ ಇಟ್ಟಿದ್ದೇನೆ, ಅದಕ್ಕೆ ಚಿನ್ನದಲ್ಲಿ ಅಷ್ಟು ಮಹತ್ವ ಬಂತು. ಅದಕ್ಕೆ ಉಚ್ಚೈಶ್ರವಾ ತುರಂಗಾಣಾಂ ಧಾತೂನಾಂ ಅಸ್ಮಿ ಕಾಂಚನಂ ಕುದುರೆಗಳಲ್ಲಿ ಉಚ್ಚೈಶ್ರವಸ್ ಯಮ ಸಂಯಮತಾಂಚಾಹಂ ಸಂಯಮನ ಮಾಡ್ತಕ್ಕಂಥವರಲ್ಲಿ ಯಮನಲ್ಲಿ ಸನ್ನಿಧಾನ ಇದೆ. ಸರ್ಪಾಣಾಮಸ್ಮಿ ವಾಸುಕಿ ಇವೆಲ್ಲ ಭಗವದ್ಗೀತೆಯಲ್ಲಿ ಬಂದಿರೋ ವಾಕ್ಯಗಳೇ. ಸರ್ಪಾಣಾಮಸ್ಮಿ ವಾಸುಕಿ ನಾಗೇಂದ್ರಾಣಾಂ ಅನಂತೋಹಂ ಮೃಗೇಂದ್ರಃ ಶೃಂಗಿತಂ ಶ್ರೀಣಾಂ ಆಶ್ರಮಾಣಾಂ ಅಹಂ ತುರ್ಯಃ ವರ್ಣಾನಾಂ ಪ್ರಥಮೋ ನಘಾ. ಅದರಲ್ಲಿ ನಾಗೇಂದ್ರಾಣಾಂ ಅನಂತೋಹಂ, ಸರ್ಪಗಳಲ್ಲಿ ವಾಸುಕಿ, ನಾಗೇಂದ್ರಗಳಲ್ಲಿ ಅನಂತ. ಅನಂತ ಅಂದರೆ ಶೇಷ. ಸರ್ ನಾವು ಸಮ ರಫ್ಲಿ ಏನಂತೇವೆ, ಸರ್ಪ ನಾಗ ಈಕ್ವಲ್ ಮಾಡಿಬಿಡ್ತೇವೆ. ಅದಕ್ಕೆ ಬರೀತಾರೆ ಒಂದು ಹೆಡೆ ಇದ್ದರೆ ಸರ್ಪ, ಅನೇಕ ಹೆಡೆ ಇದ್ದರೆ ನಾಗ ಅಂತ ಬರೀತಾರೆ. ಅದರಿಂದ ವಾಸುಕಿ ಒಂದೇ ಹೆಡೆ, ಅದಕ್ಕೆ ದೊಡ್ಡ ಸರ್ಪದಲ್ಲಿ ಅದರಲ್ಲಿ ಶ್ರೇಷ್ಠ ವಾಸುಕಿನೇ. ಬಹು ಸೇವರಿಗೆ ಶ್ರೇಷ್ಠವರಿಗೆ ಎಷ್ಟು ಹೆಡೆ ಇದೆ, ಸಾವಿರ ಹೆಡೆ ಇದೆ. ಅದಕ್ಕೆ ಅನಂತಶ್ಚಾಸ್ಮಿ ನಾಗಾನಂ ಅಲ್ಲಿ ಬಂದಿರೋದು. ನಾಗೇಂದ್ರಾಣಾಂ ಅನಂತೋಹಂ, ಬಹು ಸರ್ಪ ಬಹು ಹೆಡೆಗಳ ಸರ್ಪಗಳಲ್ಲಿ ನಾನು ಶ್ರೇಷ್ಠದಲ್ಲಿ ಸನ್ನಿಧಾನ ಇಟ್ಟಿದ್ದೇನೆ. ವರ್ಣಾನಂ ಆಮೇಲೆ ಮೃಗೇಂದ್ರ ಶೃಂಗಿದಂಷ್ಟೀಣಾಂ, ಮತ್ತು ಮೃಗಗಳಲ್ಲಿ ಶೃಂಗ ಇರೋ ಮುನೆಗ ಮೃಗಗಳಲ್ಲಿ, ಕೋರೆ ಇರೋ ಮೃಗಗಳಲ್ಲಿ ಮೃಗೇಂದ್ರನಾಗಿದ್ದೇನೆ. ಸಿಂಹ ಕೋಡಿಲ್ಲ ಆ್ಯಕ್ಚುಲಿ, ಶೃಂಗಿಗಳ ಮಧ್ಯೆ ಸಿಂಹ ನಾನು ಅಂತ ಹೇಳ್ತಾನೆ, ಆದರೆ ಕೋಡಿಲ್ಲ. ಅದಕ್ಕೆ ದಂಷ್ಟ್ರಿಗಳು ಅಂದರೆ ದಂಷ್ಟ್ರ ಇದೆ, ದಂಷ್ಟ್ರ ಅಂದರೆ ಕೋರೆ ಹಲ್ಲಿದೆ, ಕೋರೆ ಹಲ್ಲಿರೋದು ಸರಿಯಾದ್ದು, ಶೃಂಗಿ ಏನು ಸರಿ ಹೋಗಲಿಲ್ಲ. ಅದಕ್ಕೆ ಹೇಳ್ತಾರೆ ಎರಡು ತಗೋಬೇಕಾದ್ರೆ, ದಂಷ್ಟ್ರಿಣಾಮ್ ಬಂದಾಗ ಸಜಾತೀಯ, ಶೃಂಗಿಣಾಮ್ ವಿಜಾತೀಯ. ಯಾವುದೇ ಕೋಡಿರೋ ಪ್ರಾಣಿಗಿಂತ ಸಿಂಹ ಶ್ರೇಷ್ಠ, ಕೋಡಿಲ್ಲದ ಹೋದರೂ ಕೂಡ. ನಕ್ಷತ್ರಕ್ಕಿಂತ ಚಂದ್ರ ಶ್ರೇಷ್ಠ, ಚಂದ್ರ ನಕ್ಷತ್ರ ಅಲ್ಲ ವಿಜಾತೀಯ. ಇದು ವಿಜಾತೀಯ ಶ್ರೇಷ್ಠ ಬಂತು, ಸಜಾತೀಯ ಶ್ರೇಷ್ಠನೂ ಬಂತು. ಅದಕ್ಕಾಗಿ ಮೃಗರಾಜ ಅಂತ ಕರೆದಾಗ ಯಾವ ಮೃಗಗಳಿಗೆ ಅಂತ ಕೇಳಾಗಿಲ್ಲ, ಎಲ್ಲ ಮೃಗಗಳಿಗೂ ಸಿಂಹನೇ ಶ್ರೇಷ್ಠ, ಶೃಂಗಿಯಾಗಲಿ ದಮಷ್ಟ್ರಿಯಾಗಲಿ. ಅದಕ್ಕಾಗಿ ಶೃಂಗಿ ದಮಷ್ಟ್ರಿನಾಮ ಅಂತ ಹೇಳಿದ್ರಿಂದ ಸಜಾತೀಯ ವಿಜಾತೀಯ ಎರಡೂ ಬಂತು. ಮುಂದೆ ಆಶ್ರಮಾಣಾಮಹಂ ತುರ್ಯ, ತುರ್ಯಾಶ್ರಮ ಸ್ವೀಕಾರ ಮಾಡಿದರು ಅಂತ ಹೇಳ್ತಾರಲ್ಲ, ಸನ್ಯಾಸಾಶ್ರಮ ಅಂತ ಅರ್ಥ. ನಾಲ್ಕನೇದು ತುರ್ಯ ಅಂದರೆ ನಾಲ್ಕನೇದು, ತುರ್ಯಾವಸ್ಥೆ ಅಂತ ಇದೆಯಲ್ಲ, ತುರ್ಯ ತುರ್ಯ ಎರಡು ಅರ್ಥನೇ ಇದೆ. ತುರ್ಯಾಶ್ರಮ ಸ್ವೀಕಾರ ಮಾಡಿದರು. ತುರ್ಯಾಶ್ರಮ ವಿಶ್ವ ತೈಜಸ ಪ್ರಾಜ್ಞ ತುರ್ಯ, ತುರ್ಯ ಅಂತ ಯಾತಕ್ಕೆ ಕರೆದ್ರೆ ನಾಲ್ಕನೇ ರೂಪ ಅದು, ಅದಕ್ಕಾಗಿ ತುರ್ಯ ಅಂತ ಕರೀತಾರೆ. ಆಶ್ರಮಾಣಾಮಹಂ ತುರ್ಯ, ಸನ್ಯಾಸಾಶ್ರಮ ಸನ್ನಿಧಾನ ಇದೆ. ಇದು ಹಾಗೇನೆ, ಸನ್ಯಾಸಿಗಳನ್ನ ಗೌರವಿಸಬೇಕು, ನಮ್ಮ ಕರ್ತವ್ಯ. ಡಿ ಸಿ ಕರಪ್ಟು, ಸ್ಟಿಲ್ ಏನು ಮಾಡಬೇಕು ಅವನು, ಡಿಸ್ಮಿಸ್ ಆಗೋವರೆಗೂ ಡಿಸಿನೇ ಅವನು. ಡಿಸ್ಮಿಸ್ ಆದಮೇಲೆ ಡಿ ಸಿ ಅಲ್ಲ, ಅಲ್ಲಿವರೆಗೆ ಏನು ಮಾಡೋದು, ಸೈನ್ ಮಾಡಿದ್ರೆ ಬೆಲೆ ಇದೆ ಗೊತ್ತಾಗ, ಸೈನ್ ಮಾಡಿದ್ರೆ ಬೆಲೆ ಇದೆ, ಟ್ರಾನ್ಸ್ಫರ್ ಮಾಡಿದ್ರೆ ಬೆಲೆ ಇದೆ. ಅದಕ್ಕೆ ಡಿಸ್ಮಿಸ್ ಆಗೋವರೆಗೂ ಡಿ ಸಿನೇ. ಅದೇ ರೀತಿಯೇ ಇವು ಆಶ್ರಮಗಳಲ್ಲಿ ತುರ್ಯಾಶ್ರಮ ಶ್ರೇಷ್ಠವಾದ್ದರಿಂದ ಗೌರವ ಕೊಡೋದು ನಮ್ಮ ಕರ್ತವ್ಯ. ವರ್ಣಾನಾಂ ಪ್ರಥಮೋ ನಘ, ಮೊದಲನೇ ವರ್ಣ ಅಂದರೆ ಬ್ರಾಹ್ಮಣ ವರ್ಣ, ವರ್ಣಗಳಲ್ಲಿ ಬ್ರಾಹ್ಮಣರ ವಿಭೂತಿ ರೂಪ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಶ್ರಮಗಳಲ್ಲಿ ಸನ್ಯಾಸ, ವರ್ಣಗಳಲ್ಲಿ ಬ್ರಾಹ್ಮಣ, ಅಲ್ಲಿ ವಿಭೂತಿ ರೂಪ ಇದೆ, ಅದರಿಂದ ಗೌರವಿಸಬೇಕಾದ ಕರ್ತವ್ಯ. ತೀರ್ಥಾನಾಂ ಶ್ರೋತಸಾಂ ಗಂಗಾ ಸಮುದ್ರ ಸರಸಾಮಹಂ ಆಯುಧಾನಾಂ ಧನುರಹಂ ತ್ರಿಪುರಘ್ನೋ ಧನುಷ್ಮತಾಂ. ತೀರ್ಥಾನಾಂ ಶ್ರೋತಸಾಂ ಗಂಗಾ, ತೀರ್ಥಗಳ ಶ್ರೋತಸಾಮಸ್ಮಿ ಜಾಹ್ನವಿ ಅಲ್ಲಿ ಬಂದಿದೆ. ತೀರ್ಥಾನಾಂ ಶ್ರೋತಸಾಂ ಗಂಗಾ, ಶ್ರೋತಸ್ಸಂದ್ರೆ ಹರಿತಕ್ಕಂಥ, ಹರಿತಕ್ಕಂಥ ತೀರ್ಥಗಳಲ್ಲಿ ಅಂತ ಅರ್ಥ. ತೀರ್ಥಾನಾಂ ಶ್ರೋತಸಾಂ ಅಂದರೆ ಹರಿತಕ್ಕಂಥ ತೀರ್ಥಗಳಲ್ಲಿ ಗಂಗಾ ಶ್ರೇಷ್ಠ, ನಿಲ್ತಿ ತೀರ್ಥಗಳಲ್ಲಿ ಸ್ವಾಮಿ ಪುಷ್ಕರಣಿ ಶ್ರೇಷ್ಠ. ಅರ್ಥ ಆಯ್ತಾ, ಹರಿದೇ ಇರೋ ತೀರ್ಥ ಸ್ವಾಮಿ ಪುಷ್ಕರಣಿ, ಹರಿದೇ ಇರೋ ತೀರ್ಥ ಇದು ಗಂಗಾ, ಹರಿಯೋ ತೀರ್ಥ, ಹರಿಯೋ ತೀರ್ಥಗಳಲ್ಲಿ ಗಂಗಾ, ನಿಂತಿರೋ ತೀರ್ಥಗಳಲ್ಲಿ ಸರಸ್ವತಿ ಸ್ವಾಮಿ ಪುಷ್ಕರಣಿ ಅಂಥೇಳಿ ಬೇರೆ ಪುರಾಣದಲ್ಲಿ ಹೇಳ್ತಾರೆ. ಸಮುದ್ರ ಸರಸಾಮಹಂ, ಸರೋವರಗಳಲ್ಲಿ ಸಮುದ್ರ ಶ್ರೇಷ್ಠ, ಸಮುದ್ರ ಕೂಡ ಹರಿಯೋದಿಲ್ಲ. ಸಮುದ್ರ ನದಿ ಎಷ್ಟೇ ನದಿ ಹರಿಸಿದ್ರೂ ಕೂಡ ಸಮುದ್ರ ಮಾತ್ರ ಹರಿದು ಹೋಗೋದಿಲ್ಲ. ಸಮುದ್ರ ಹರಿದ್ರೆ ಎಷ್ಟು ಪತಿತಿ ಆಗ್ತಿತ್ತು, ಅಕ್ಸ್ಮಾಸ್ ಹೋದ್ರೆ ಹರಿದೋಗ್ಬಿಟ್ಟು ಎಲ್ಲೆಲ್ಲಿ ಯಾರೋ ಏನು ಸೈಟ್ ತಗೊಳ್ಳಿ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ, ಯಾವಾಗ ಎಲ್ಲ ಉಳಿಯುತ್ತೋ ಗೊತ್ತಿರ್ತಿರ್ಲಿಲ್ಲ. ಸರಸಾಮಸ್ಮಿ ಸಮುದ್ರ, ಆಯುಧಾನಾಂ ಧನುರಹಂ, ಆಯುಧಾನಾಂ ಅಹಂ ವಜ್ರಂ ಅಂತ ಅಲ್ಲಿ ಹೇಳ್ತಾನೆ. ಆಯುಧಾನಾಂ ಧನುರಹಂ, ಧನುಸ್ಸು ಆಯುಧಗಳಲ್ಲಿ ಧನುಸ್ಸು ನಾನು ಅಂತ ಹೇಳಿದ. ಅದು ತ್ರಿಪುರಘ್ನ ಧನುಷ್ಮತಾಂ, ಧನುಷ್ ಧನುರ್ಧಾರಿಗಳಲ್ಲಿ ತ್ರಿಪುರಘ್ನ, ತ್ರಿಪುರಘ್ನ ಅಂದರೆ ರುದ್ರದೇವರು ಪಿನಾಕಧರಸ್ಥಾನ ಹಿಡಿದು ರುದ್ರಾಸನ ಕೊಂದಿದ್ದರಿಂದ ತ್ರಿಪುರಘ್ನ ಧನುಷ್ಮತಾಂ. ಇಲ್ಲೆಲ್ಲ ಹಾಗೇನೆ, ಆಯುಧಾನಾಂ ಧನುರಹಂ ಅಂತ ಹೇಳಿದರೆ ಎಲ್ಲ ಆಯುಧಗಳು ಶ್ರೇಷ್ಠ ಯಾವುದು, ಅದೇ ಮುಂದೆ ಇಲ್ಲೇ ಕೊಡ್ತಾರೆ ಆಚಾರ್ಯ, ಇಲ್ಲೇ ವಾಕ್ಯ ಕೊಟ್ಬಿಡ್ತಾರೆ. ಯಾವುದು ಶ್ರೇಷ್ಠ, ಚಕ್ರ ಇದ್ರೆ ಶ್ರೇಷ್ಠ, ಚಕ್ರ ಬಿಟ್ಟಮೇಲೆ ಯಾವ ಶ್ರೇಷ್ಠ ಅಂತ ಕೇಳಿದರೆ ಒಂದು ವ್ಯವಸ್ಥೆಯಲ್ಲಿ ವಜ್ರ, ಇನ್ನೊಂದು ವ್ಯವಸ್ಥೆಯಲ್ಲಿ ಧನುಸ್ಸು, ಗೊತ್ತಾಯ್ತಾ. ಅದೇ ರೀತಿ ಧನುರ್ಧಾರಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದರೆ ಸ್ವತಃ ತಾನೇ ಪರಶುರಾಮ ರೂಪದಿಂದ, ಅನಂತರ ತಗೊಂಡ್ರೆ ರುದ್ರದೇವರು, ಮುಂದೆ ಅರ್ಜುನಾದಿಗಳು ಆ ಕ್ರಮದಲ್ಲಿ. ಧನುಷ್ಮತಾಂ, ಧನುಷ್ಮತರು ಅಂದರೆ ಧನುರ್ಧಾರಿಗಳು, ಬ್ಯಾಟ್ಸ್ಮನ್ ಅಂದರೆ ಬ್ಯಾಟ್ ಹಿಡ್ಕೊಂಡ್ರೆ ಬ್ಯಾಟ್ಸ್ಮನ್ ಅಲ್ಲ, ಉಪಯೋಗಿಸಿದ್ರೆ ಬ್ಯಾಟ್ಸ್ಮನ್. ಆ ಧನುಷ್ಮತಾಂ ಅಂದರೆ ಏನು, ಧನುಸ್ ಹಿಡ್ಕೊಂಡ್ರೆ ಅಲ್ಲ, ಧನುಸ್ಸನ್ನು ಉಪಯೋಗ ಮಾಡಿದರೆ. ಧನುರ್ಧಾರಿಗಳಲ್ಲಿ ಶ್ರೇಷ್ಠರಾದವರು ಯಾರು ಅಂದರೆ ರುದ್ರದೇವರು. ಗಿರೀಣಾಮಸ್ಮ್ಯಹಂ ಮೇರುಹು ಗಹನಾನಾಂ ಹಿಮಾಲಯ ವನಸ್ಪತೀನಾಂ ಅಶ್ವತ್ಥಃ ಓಷಧೀನಾಮಹಂ ಯವಃ. ಇದಕ್ಕೆಲ್ಲ ಅರ್ಥ ಹೇಳ್ತಾರೆ ಕಡೆಗೆ. ಗಾರ್ಹ್ಯಸ್ಥಂಚ ಯತಿತ್ವಂಚ ದೇವೇಶು ಏಕತ್ವಮಾಗತಂ ಪ್ರಾಧಾನ್ಯೋಕ್ತಿ ಯತಿತ್ವಸ್ಯ ಗಾರ್ಹ್ಯಸ್ಥಸ್ಯ ಕ್ವಚಿತ್ ಕ್ವಚಿತ್ ಇತಿ ಚ ತುರ್ಯಃ ಚತುರ್ಥೋ ಯತ್ಯಾಶ್ರಮಃ. ಇಲ್ಲೊಂದು ಪ್ರಶ್ನೆ ಬಂತು, ಗೃಹಸ್ಥಾಶ್ರಮ ಶ್ರೇಷ್ಠ ಅಲ್ಲ ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಹೇಳಿದ್ರಿಂದ ಒಂದು ಸಮಸ್ಯೆ ಬಂತು ನಮಗೆ. ದೇವತೆಗಳು ಪೂಜೆ ಮಾಡಬೇಕು ಬೇಡ ಸನ್ಯಾಸಿಗಳು ಅಂತ ಪ್ರಶ್ನೆ. ಈಗ ಸನ್ಯಾಸಾಶ್ರಮ ಶ್ರೇಷ್ಠ, ದೇವತೆಗಳೆಲ್ಲ ಯಾರವರು? ಗೃಹಸ್ಥರವರು. ಆದ್ದರಿಂದ ದೇವತೆಗಳು ಯತಿಗಳು ಏನು ಮಾಡಬಾರ್ದು? ನಾರಾಯಣ ಪೂಜೆ ಕೂಡ ಮಾಡಬಾರ್ದು. ಅದಕ್ಕೆ ಆತ್ಮ ಗೃಹಸ್ಥ ಪಾಪ, ದೇವರು ಗೃಹಸ್ಥ ಆದ ಪೂಜೆ ಮಾಡಬಾರದು. ಅದಕ್ಕೆ ಹೇಳ್ತಾರೆ ದೇವತೆಗಳಲ್ಲಿ ಸನ್ಯಾಸ ಗಾರ್ಹಸ್ಥ ಎಲ್ಲ ಒಂದೇ ಅಂತ ಹೇಳಿಬಿಡ್ತಾರೆ. ಎಲ್ಲ ಗೃಹಸ್ಥ ದೇವತೆಗಳು ಹೇಗಿದ್ದಾಗ ಲೆಕ್ಕ? ಅವರು ಭೂಲೋಕದ ಯತಿಗಳಿಗಿಂತ ಭಾರಿ ಶ್ರೇಷ್ಠ. ಆದ್ದರಿಂದ ಅವರು ಅವರಿಗೆ ಏನಿದೆ? ಪೂಜ್ಯತೆ ಇದೆ. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಲ್ಲವರು ಏನಾಗ್ಬಿಡ್ತಾ ಇತ್ತು? ಅಪಾರ್ಥಕ್ಕೆ ಕಾರಣ ಆಗ್ತಿತ್ತು. ದೇವತೆಗಳು ಅಬೋವ್ ಇರೋದ್ರಿಂದ ಯೋಚನೆ ಇಲ್ಲ. ಋಷಿಗಳು ಮುನಿಗಳಲ್ಲೂ ಕೂಡ ಹೇಗಿದೆ ತಾರತಮ್ಯ? ಅವರು ಕೂಡ ದೊಡ್ಡ ದೊಡ್ಡ ಋಷಿಗಳು ಹೇಗಿರ್ತಾರೆ? ನಾರದಾದಿಗಳೆಲ್ಲ ದೇವಋಷಿಗಳು ಅದನ್ನು ಹೇಳಿದ್ದಲ್ಲ. ವಿಶ್ವಾಮಿತ್ರಾದಿ ಮುನಿಗಳ ಎರಡು ಗುಂಪಿದೆ. ಬರೀ ಗೃಹಸ್ಥರಾಗಿ ದೇವತ್ವವನ್ನು ಪಡೆದೇ ಇರೋ ಋಷಿಗಳಾಗಿಬಿಟ್ರೆ ಅವರು ಇವರಿಂದ ಪೂಜ್ಯರಾಗೋದಿಲ್ಲ ಯತಿಗಳಿಂದ, ಬಟ್ ಉಳಿದವರಿಂದ ಪೂಜ್ಯರಾಗ್ತಾರೆ. ಆದರೆ ಈ ಯತಿ ಬಂದ್ಬಿಟ್ಟು ಯತಿಗಳಿಂದನೂ ಪೂಜ್ಯರಾಗಿಬಿಡ್ತಾರೆ. ಅದು ವಿಶೇಷ. ಯಾವುದು? ನಾಲ್ಕು ಆಶ್ರಮಗಳು ದೇವತೆ ಯಾವಾಗಲೂ ಯಾವ ಆಶ್ರಮ ಬೇಕಾದ್ರೂ ಯುಟಿಲೈಸ್ ಮಾಡ್ಬೋದು. ಆ ರೀತಿಯ ವಿಶೇಷ ಹಿರಿಮೆ ಇದೆ ದೇವತೆಗಳಿಗೆ. ಹಾಂ, ಆದ್ದರಿಂದ ಅವರು ಯೋಚನೆ ಇಲ್ಲ. ಇದರಲ್ಲಿ ರಾಮಾಯಣದಲ್ಲಿ ಬರುತ್ತೆ, ಹನುಮಂತದೇವರು ರಾಮದೇವರು ಫಸ್ಟ್ ಟೈಮ್ ಕಂಡಾಗ ಯಾವ ವೇಷ ಹಾಕೊಂಡು ಹೋಗ್ತಾರೆ ಅಂದರೆ ಭಿಕ್ಷು ವೇಷಂ ಪ್ರತಿಗೃಹ್ಯ ಅಂತ ವಾಲ್ಮೀಕಿ ರಾಮಾಯಣ. ಸನ್ಯಾಸಿ ವೇಷ ಹಾಕೊಂಡು ಹೋಗ್ತಾರೆ, ರಾಮದೇವರು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಅನೇಕರು ಪ್ರಶ್ನೆ ಹಾಕೋತಾರೆ, ಇದು ಹನುಮಂತ ಮಾಡಿದ ತಪ್ಪಲ್ವೇ ಅಂತ ಪ್ರಶ್ನೆ ಇದೆ. ಉತ್ತರ ಕೊಡ್ಲಿಕ್ಕಾಗಿಲ್ಲ ಅವರಿಗೆ. ಕೊಟ್ಟು ಏನೋ ಹನುಮಂತ ಏನೋ ಮಾಡಿಬಿಟ್ಟ ಲೌಕಿಕ ಅಂತ ತಿಳ್ಕೊಂಡು ಏನೋ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾರೆ. ಯಾಕೆ ರಾಮದೇವರು ಗೃಹಸ್ಥರು ಹೌದು, ಹನುಮಂತ ಸನ್ಯಾಸಿ ರೂಪದಲ್ಲಿ ಇರಬಹುದು ಹೌದು, ಆದರೂ ಕೂಡ ಯಾರು ದೊಡ್ಡವರು? ರಾಮದೇವರು ದೇವರಾದ್ರಿಂದ ಏನೇ ಏನಿಲ್ಲ, ಗೃಹಸ್ಥ ಅಂತ ಪ್ರಶ್ನೆ ಇಲ್ಲ, ದೇವರು ಅಂತ ಪ್ರಶ್ನೆ. ಈಗ ಗೃಹಸ್ಥ ಅಂತ ಕೌಂಟ್ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಏನಂತ ತಿಳ್ಕೋಬೇಕಲ್ಲಾಗ, ಅಲಂಕಾರ ಕರೆದಿವಿ ಬ್ರಾಹ್ಮಣ ಬೇರೆ ಬೇಕು ಅಂತ ಕರೀತಾರೆ. ಅಲಂಕಾರ ಕೂತ್ರು ಬ್ರಾಹ್ಮಣರಲ್ಲೇ ನೋಡು ಪಾಪ. ಅವರ ಸಾವುಗಳು ಬೇರೆ ಬಂದು ಬ್ರಾಹ್ಮಣರು ಬಂದಿದ್ದರು, ಸಾವುಗಳು ಬ್ರಾಹ್ಮಣರಲ್ವೇನು? ಬ್ರಾಹ್ಮಣ ಪರಿವರಾಜಕ ನ್ಯಾಯ ಅಂತ ಕರೀತಾರೆ. ಹಾಗೆ ಅವರು ಏನಾಗಿದ್ದಾರೆ? ದೇವತೆಗಳ ಗೃಹಸ್ಥರಾಗಿದ್ದರೂ ಯತಿಗಳ ಮೇಲಿದ್ದಾರೆ, ಅದರಿಂದಾಗಿನೇ ಅವರು ಪೂಜ್ಯರೇ ಆಗ್ತಾರೆ. ತೀರ್ಥಾನಾಂ ಸ್ರೋತಸಾಂ ಗಂಗಾ, ಅದಕ್ಕೆ ಬರೀತಾರೆ, ಸ್ರೋತಸಾಂ ನದೀನಾಂ ತೀರ್ಥಾನಾಂ ಶುದ್ಧ ಜಲಾನಾಂ ರೂಪಾಂತರ ವಿವಕ್ಷೆಯ ತ್ರಿಪುರಘ್ನ ಇತ್ಯಾದಿ. ತ್ರಿಪುರಘ್ನ ಅಂತ ಯಾತಕ್ಕೆ ಕರೆದರು ಅಂದರೆ, ರಾಭಃ ಶತ್ರುಭೃತಾಭಹಂ ಅಂತ ಅಲ್ಲಿ ಹೇಳಿದರೆ, ತ್ರಿಪುರಘ್ನೋ ಧನುಷ್ಪತಾಮ್ ಅಂತ ಇಲ್ಲಿ ಹೇಳಿದರು. ಇದು ರುದ್ರದೇವರು ಅಂತ ಹೇಳಿ ರುದ್ರದೇವರು ಒಳಗಿರ ರೂಪ ಅಂತ ಇನ್ನೊಂದು ಅರ್ಥ. ಗಿರೀಣಾಮಸ್ಮ್ಯಹಂ ಮೇರುಹು ಗಹನಾನಾಂ ಹಿಮಾಲಯ ಮೇರುಹು ಶಿಖರಿಣಾಂ ಅಹಂ ಅಂತಿದೆ. ಇದು ಸ್ವಾರಸ್ಯನೇ. ಬೆಟ್ಟಗಳು ಎರಡು ವಿಧ, ಬೆಟ್ಟಗಳು ಎರಡು ವಿಧ. ಒಂದೇ ಶಿಖರದ ಬೆಟ್ಟ, ಅನೇಕ ಶಿಖರಗಳ ಬೆಟ್ಟ. ಸರ್ಪಗಳು ನಾಗಗಳು ಹೇಗೋ, ಒಂದು ಹೆಡೆ ಹಾವು ಅನೇಕ ಹೆಡೆ ಹಾವುಗಳು ಹೇಗೋ, ಅನೇಕ ಶಿಖರಗಳಿರೋದು ಬೇರೆ, ಒಂದೇ ಶಿಖರ ಇರೋದು ಬೇರೆ. ಅದು ಶಿಖರಿಣಾಂ ಗಿರೀಣಾಮಸ್ಮ್ಯಹಂ ಮೇರುಹು ಅಂತ. ಗಿರಿಗಳಲ್ಲಿ ಯಾವ ಶ್ರೇಷ್ಠ ಅಂತ ಕೇಳಿದರೆ ಮೇರು ಪರ್ವತ ಶ್ರೇಷ್ಠ. ಆದರೆ ಒಂದು ಶಿಖರನೇ ವೆಂಕಟಾಚಲ ಅಂತ ಕರೆಯೋದು, ಒಂದು ಶಿಖರ ಅಷ್ಟೇ. ಮುಂದೆ ಗಹನಾನಾಂ ಹಿಮಾಲಯ, ಗಹನ ವಸ್ತುಗಳಲ್ಲಿ ಯಾವ್ದು ದೊಡ್ಡದು? ಹಿಮಾಲಯ ದೊಡ್ಡದು. ಹಿಮಾಲಯ ಪರ್ವತ ಭಾರೀ. ಇವತ್ತು ಕೂಡ ಹಿಮಾಲಯದ ಪ್ರತಿ ಜಾಗಕ್ಕೆ ಹೋಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಇಂಪಾಸಿಬಲ್. ಯಾವ ಸೈನ್ಸ್ನಲ್ಲಿ ಹೋಗಲಿಕ್ಕೆ ಬರೋ ಅಷ್ಟರ ಮಟ್ಟಿಗೆ ಜಟಿಲವಾದದ್ದು. ಎಷ್ಟು ದೊಡ್ಡದಿದೆ ಗೊತ್ತಾ ಹಿಮಾಲಯ ಪರ್ವತ? ಅಕಸ್ಮಾತ್ ಹೀಗಿದ್ದಿದ್ರೆ ಇಡೀ ಈ ಕಡೆ ಇಂಡಿಯಾ ಪೂರ್ತಿ ಕವರ್ ಆಗಿಬಿಡ್ತಿತ್ತು. ಹೀಗಿದೆ ಪುಣ್ಯ. ಅಕಸ್ಮಾತ್ ಹೀಗಿದ್ರೆ ಏನಾಗ್ತಿತ್ತು? ಅದು ಫುಲ್ ಅಲ್ಲಿಂದ ಇಲ್ಲಿವರೆಗೂ ಬರ್ತದೆ. ಅಷ್ಟು ದೊಡ್ಡದು ಭಾರಿ ದೊಡ್ಡ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ. ಆದ್ದರಿಂದ ಅತ್ಯಂತ ಗಹನವಾದ ಪರ್ವತ ಅದು. ಇದನ್ನು ತಿಳ್ಕೊಂಡಿರ್ಬೇಕು. ಅಗಲ ಕೂಡ ಎಷ್ಟಿದೆ ಗೊತ್ತೇನು? ಕೆಲವು ಕಡೆ 250 ಕಿಲೋಮೀಟರ್, 300 ಕಿಲೋಮೀಟರ್ ಕೆಲವು ಕಡೆಗೆ ಅಗಲ ಅಷ್ಟೊಂದು. ಉದ್ದ ನೋಡಿದರೆ 2,500 ಕಿಲೋಮೀಟರ್ ಮೇಲೆ. ಭಾರಿ ದೊಡ್ಡ ಪರ್ವತ ಶ್ರೇಣಿಗಳ ಸಾಲಿ ಸೇರೋದ್ರಿಂದ ಮೇರು ಗಹನಾನಾಂ ಹಿಮಾಲಯ, ಅಲ್ಲಿ ಸ್ಥಾವರಾನಾಂ ಹಿಮಾಲಯ ಅಂತ ಅಲ್ಲಿ ಬಂತು. ಇದು ಇವತ್ತಿಗೂ ಕರೆಕ್ಟ್ ಅಂತ ಯಾಕೆ ಕೊಡಬೇಕಾಗತ್ತೆ ಅಂತ ಕೇಳಿದರೆ, ಇವತ್ತು ಎವರೆಸ್ಟೇ ಎವರೆಸ್ಟೇ ಇಡೀ ಜಗತ್ತಿನೊಳಗೆ ಅತಿ ದೊಡ್ಡದು ಯಾವುದು ಅಂದರೆ ಎವರೆಸ್ಟ್ ಹಿಮಾಲಯ. ಆ ದೃಷ್ಟಿಯೊಳಗೆ ಭಗವದ್ಗೀತೆಯ ಮಾತೆಲ್ಲ ಕೂಡ ಬರೀ ಭರತಖಂಡಕ್ಕೆ ಅಷ್ಟೇ ಹೇಳಿದೇನೆ, ಇದೀ ಜಗತ್ತಿಗೆ ಹೇಳಿದ್ದು ಅನ್ನೋದು ನಿದರ್ಶನ ಇದೆ. ವನಸ್ಪತೀನಾಂ ಅಶ್ವತ್ಥಂ, ಅಶ್ವತ್ಥಶ್ಚಾಸ್ಮಿ ವೃಕ್ಷಾಣಾಂ ಇದೆಯಲ್ಲ, ವೃಕ್ಷಗಳ ಮಧ್ಯೆ ಅಶ್ವತ್ಥ ವೃಕ್ಷ ಶ್ರೇಷ್ಠ. ಔಷಧೀನಾಂ ಅಹಂ ಯವಃ, ಔಷಧಿಗಳಲ್ಲಿ ಈ ಧಾನ್ಯ ಭತ್ತದ ಧಾನ್ಯ ಭಾರಿ ಶ್ರೇಷ್ಠ. ಅದಕ್ಕೆ ಯಾವುದಕ್ಕೆ ಉಪಯೋಗಿಸ್ಬೇಕಾದ್ರೆ ಧಾನ್ಯನ ಯಾವ ಮಂತ್ರಾಕ್ಷತೆಗೆ ಯಾವುದು ಉಪಯೋಗಿಸ್ತಾರೆ? ಈ ಜೋಳದ ಮಂತ್ರಾಕ್ಷತೆ ಅವೆಲ್ಲ ಮಾಡೋದಿಲ್ಲ. ಯಾವ್ದು ಮಾಡ್ತಾರೆ? ತಂಡಲದ್ದೇ ಮಾಡೋದು, ಎಕ್ಕಿದೇ ಮಾಡೋದು, ಭಾರಿ ಶ್ರೇಷ್ಠ ಅದು. ಔಷಧಿ ಅಕ್ಷತಿ ಶಬ್ದಕ್ಕೆ ಅದೇ ಅರ್ಥ ಬಂದು ಹೋಗಿಬಿಟ್ಟಿದೆ. ಔಷಧೀನಾಂ ಅಹಂ ಯವಃ ಗಹನಾನಾಂ ಗಭೀರಾಣಾಂ ವಸಿಷ್ಠೋ ಪುರೋಧಸಾಂ ವಸಿಷ್ಠೋಹಂ ಬ್ರಹ್ಮಿಷ್ಠಾನಾಂ ಬೃಹಸ್ಪತಿ ಸ್ಕಂದೋಹಂ ಸರ್ವಸೇನಾನ್ಯಾಂ ಅಗ್ರಣ್ಯಾಂ ಭಗವಾನ್ ಅಜಃ. ಪುರೋಧಸಾಂ ವಸಿಷ್ಠೋಹಂ ಪುರೋಧಸಾಂಚ ಮುಖ್ಯಮ್ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಮ್ ಅಂತ ಅಲ್ಲಿ ಕರೆದಿರು. ಇಲ್ಲಿ ಇಬ್ಬರ ಹೆಸರು ಬರ್ತಾ ಇದೆ ಈಗ. ಪುರೋಧಸಾಂ ವಸಿಷ್ಠೋಹಂ ಬ್ರಹ್ಮಿಷ್ಠಾನಾಂ ಬೃಹಸ್ಪತಿ. ಬೃಹಸ್ ಎರಡು ಗುಂಪೀಗ, ಒಂದು ಪುರೋಹಿತರ ಗುಂಪೇರೆ ಬ್ರಹ್ಮಿಷ್ಠ ಪುರೋಹಿತರು ಅಂತ ಒಂದು ಗುಂಪು. ಅದರಲ್ಲಿ ತಗೊಂಡ್ರೆ ಬೃಹಸ್ಪತಿ ಆಚಾರ್ಯ ಶ್ರೇಷ್ಠ, ಅವ್ರು ಬಿಟ್ಟ ಮೇಲೆ ಯಾರು ಶ್ರೇಷ್ಠ? ಅವಳು ಶ್ರೇಷ್ಠ. ತಾರತಮ್ಯದಲ್ಲೂ ಬೃಹಸ್ಪತಿಗಳು ಭಾರಿ ಮೇಲಿದ್ದಾರೆ. ಪುರೋಧಸಾಂ ವಸಿಷ್ಠೋಹಂ ಬ್ರಹ್ಮಿಷ್ಠಾನಾಂ ಬೃಹಸ್ಪತಿ ಸ್ಕಂದೋಹಂ ಸರ್ವಸೇನಾನ್ಯಾಂ ಸೇನಾನೀನಾಂ ಅಹಂ ಸ್ಕಂದಃ ಸ್ಕಂದೋಹಂ ಸರ್ವಸೇನಾನ್ಯಾಂ ಎಲ್ಲ ಸೇನಾಧಿಪತಿಗಳಲ್ಲಿ ಷಣ್ಮುಖನ ಸನ್ನಿಧಾನ ಇದೆ. ಅಗ್ರಣ್ಯಾಂ ಭಗವಾನ್ ಅಜಃ ಅಗ್ರಣಿಗಳಲ್ಲಿ ಭಗವಾನ್ ಅಜಃ ಯಾರಿದ್ದಾರೆ? ಬ್ರಹ್ಮದೇವರು. ಬ್ರಹ್ಮದೇವ ಮತ್ತೆ ಬಂದು ಎಷ್ಟರ್ಥ ಬರ್ತಾರೆ ಬ್ರಹ್ಮದೇವರ ಹೆಸರುಗಳು ಅನೇಕ ಗುಂಪಿನಲ್ಲಿ ಅವರಿರ್ತಾರೆ. ಯಜ್ಞಾನಂ ಅನೇಕ ಬ್ಯಾಚ್ಗಳಲ್ಲಿ ಅನೇಕ ಇವರಲ್ಲಿ ಫಸ್ಟ್ ಬಂದುಬಿಟ್ಟಿರ್ತಾರೆ. ಒಟ್ಟು ಚಾಂಪಿಯನ್ ಯಾರಾಗ್ಬಿಡ್ತಾರೆ? ಹೆಚ್ಚಲು ಬಂದರೆ ಚಾಂಪಿಯನ್ ಅಂತ ಕಳಿಸ್ಕೊಂಡ್ಬಿಡ್ತಾರೆ. ಆ ಲೆಕ್ಕದಲ್ಲೂ ಕೂಡ ಬ್ರಹ್ಮವಾಯುಗಳು ಏನಾಗ್ಬಿಡ್ತಾರೆ? ಎಲ್ಲದರಲ್ಲೂ ಅವರೇ ಫಸ್ಟು. ಬೇರೆ ಒಂದು ಯಾವುದೋ ವ್ಯವಸ್ಥೆಯಲ್ಲಿ ಬೇರೆ ಯಾರು ತೊಗೊಂಡಿದ್ರು ಕೂಡ ಒಟ್ಟಾಗಿ ಅವರೇ ಬರ್ತಾರೆ. ಮತ್ತೆ ಭಗವಾನ್ ಅಜಃ ಯಜ್ಞಾನಾಂ ಬ್ರಹ್ಮಯಜ್ಞೋಹಂ ವ್ರತಾನಾಂ ಅಭಿಹಿಂಸನಂ ವಾಯು ಅಗ್ನಿ ಅರ್ಕ ಅಂಬು ವಾಗಾತ್ಮ ಶುಚೀನಾಮಪ್ಯಹಂ ಶುಚಿ. ಇನ್ನು ಕೇಳಿ ಹೇಳ್ತಾರೆ, ವಸಿಷ್ಠು ಅಭ್ಯಧಿಕಸ್ತೇಷ ಮನುಷ್ಯಾಣಾಂ ಪುರೋಹಿತಸಾಂ ಇತ್ಯುಕ್ತೆ. ಮನುಷ್ಯ ಪುರೋಹಿತರಲ್ಲಿ ವಸಿಷ್ಠರು ಶ್ರೇಷ್ಠ, ದೇವ ಪುರೋಹಿತರುಗಳಲ್ಲಿ ಬೃಹಸ್ಪತಿಗಳು ಶ್ರೇಷ್ಠ. ಮನುಷ್ಯಾಣಾಂ ಪುರೋಹಿತಸಾಂ ಅಧಿಕೋ ವಸಿಷ್ಠ, ಬ್ರಹ್ಮಿಷ್ಠಾನಾಂ ವೈದಿಕಾನಾಂ, ಸೇನಾನ್ಯಾಂ ಸೇನಾಪತೀನಾಂ, ಅಗ್ರಣ್ಯಾಂ ಶ್ರೇಷ್ಠಾನಾಂ ಅಜೋ ಬ್ರಹ್ಮ. ಬ್ರಹ್ಮಯಜ್ಞ ಸ್ವಾಧ್ಯಾಯ ಯಜ್ಞ, ಯಜ್ಞಗಳಲ್ಲಿ ಭಾರಿ ದೊಡ್ಡ ಯಜ್ಞ ಯಾವುದು ಅಂತ ಕೇಳಿದರೆ ಬ್ರಹ್ಮಯಜ್ಞ ಶ್ರೇಷ್ಠ. ಹವಮಾನವ ಮಾಡ್ತಾ ಕೂತಿರ್ತಾರೆ, ಬ್ರಹ್ಮಯಜ್ಞನೇ ಮಾಡಿರೋದಿಲ್ಲ ಅವರು. ಏನು ಬಂತು ಬ್ರಹ್ಮಯಜ್ಞ ಏನು ಅಂತ ಗೊತ್ತಿಲ್ಲ, ಮಾಡಿರೋದೆಲ್ಲ ಹಾಳಾಗೋಗಲಿ, ಏನು ಮಾಡಿರೋದು ಬ್ರಹ್ಮಯಜ್ಞ ಅಂದರೆ ಏನು ಅಂತ ಕೇಳ್ತಾರೆ. ಪಾಪ ವೇಸ್ಟ್ ಅದೆಲ್ಲ ಕೂಡ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಬ್ರಹ್ಮಯಜ್ಞ ಮಾಡಿದವ್ರ ಕೈಲಿ ಹವಮಾನವ ಮಾಡಿಸಿ ಏನು ಅರ್ಥ ಇಲ್ಲ. ಪಂಚಮಹಾಯಜ್ಞ ಯಾರು ಮಾಡೋದಿಲ್ಲ, ಹವಮಾನವಮ ವೃತ್ತಿ ಶಾಸ್ತ್ರವೋಮ ಏನು ಮಾಡ್ತಾರೆ ತಗೊಂಡು, ಕೆಲಸಕ್ಕೆ ಬರೋದಿಲ್ಲ, ಬೇಸಿಕ್ ರಿಕ್ವೈರ್ಮೆಂಟೇ ಇಲ್ಲ ಅವರಿಗೆ. ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಯಾವ ಯಜ್ಞಕ್ಕಿಂತ ಯಾವ ದೊಡ್ಡ ಯಜ್ಞ? ಬ್ರಹ್ಮಯಜ್ಞ ಭಾರಿ ಶ್ರೇಷ್ಠ. ವ್ರತ, ಅದಕ್ಕೆ ಬ್ರಹ್ಮಯಜ್ಞ ಅಂದರೆ ಏನು? ಸ್ವಾಧ್ಯಾಯ ಯಜ್ಞ, ಸ್ವಾಧ್ಯಾಯವನ್ನೇ ಬ್ರಹ್ಮಯಜ್ಞ ಅಂತ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಅದಕ್ಕೆ ಇನ್ನೊಂದು ಅರ್ಥ ಏನಾಯಿತು, ಬ್ರಹ್ಮಯಜ್ಞ ಎಂದೂ ಬಿಡಬೇಡ ಹೇಳಿ ಕಳಿಸ್ತಾರೆ ಗುರುಗಳು. ಬ್ರಹ್ಮಯಜ್ಞ ಎಂದೂ ಬಿಡಬೇಡ ಅಂತ ಹೇಳಿಬಿಟ್ಟು, ಕ್ರೋಧಸಾಂ ವಸಿಷ್ಠೋಹಂ ಬ್ರಹ್ಮಿಷ್ಠಾನಾಂ ಬೃಹಸ್ಪತಿ ಸ್ಕಂದೋಹಂ ಸರ್ವಸೇನಾನ್ಯಾಂ ಅಗ್ರಣ್ಯಾಂ ಭಗವಾನ್ ಅಜಃ ಯಜ್ಞಾನಾಂ ಬ್ರಹ್ಮಯಜ್ಞೋಹಂ ವ್ರತಾನಾಂ ಅವಿಹಿಂಸನಂ. ವ್ರತಗಳಲ್ಲಿ ಭಾರಿ ದೊಡ್ಡ ವ್ರತ ಯಾವುದು ಅಂತ ಕೇಳಿದರೆ, ಹಿಂಸೆ ಮಾಡಿದವರು ಭಾರಿ ದೊಡ್ಡ ವ್ರತ. ವ್ರತ ಎಷ್ಟು ಹಿಂಸೆ ಮಾಡಿ ವ್ರತ ಮಾಡ್ತಾರೆ ಅನೇಕರು. ಉಳಿದವರಿಗೆ ಭಾರಿ ಹಿಂಸೆ, ಇವನು ವ್ರತ ಮಾಡ್ತಾನೆ, ಉಳಿದ ಮನೆಯವರೆಲ್ಲ ವಿಷ್ಣು ಪಂಚಕ ಹೆಂಡತಿ ಗಂಡಂದೇ ಅಡಿಗೆ ಪೂರ್ತಿ. ಪಾಪ ಯಾವ ಪುಣ್ಯ ಬರಬೇಕು ಇವ್ರಿ ಪಾಪ, ಅದು ರುಚಿ ಮಾಡಿಲ್ಲದ ಬಯಸ್ಕೊಳ್ಬೇಕು ಅದೇ ಬೇರೆ. ಜೊತೆಗೆ ಇವೆಲ್ಲ ಎಷ್ಟು ತಪ್ಪಾಗುತ್ತೆ, ಅದೇ ದೊಡ್ಡ ವ್ರತ. ಯಾವ ದೊಡ್ಡ ವ್ರತ? ಇನ್ನೊಬ್ಬರಿಗೆ ನೋವು ಕೊಡದೆ ಹೋದರೆ ಅದಕ್ಕೆ ದೊಡ್ಡ ವ್ರತ ಇಲ್ಲ. ಯೋಚನೆ ಮಾಡಬೇಕು, ತುಂಬಿದ ಸಮಾರಂಭಗಳಲ್ಲಿ ಎಷ್ಟೋ ಸರ್ತಿಂದ ಗಾಳಿ ಗೊಂದಲ ಆಗಿಬಿಡುತ್ತೆ. ಒಂದು ಸ್ವಲ್ಪ ಏನಾದ್ರೂ ಇವರು ಅತಿ ಮಡಿ ಮಾಡಲಿಕ್ಕೆ ಹೊರಟು ಅಷ್ಟು ಜನ ಊಟ ಬಿಟ್ಟು ಹೋಗಬೇಕಾಗುತ್ತೆ. ಅದಕ್ಕೇನು ಮಾಡಿ ಒಂದು ಸರ್ತಿ ದೊಡ್ಡ ಅನ್ನದ ರಾಶಿ ಹಾಕಿದ್ರಂತೆ ನಾಯಿ ಬಂದು ಮುಟ್ಟಿಬಿಡ್ತಂತದ್ದು. ಅಕಸ್ಮಾತ್ ಇವರು ನೀವು ನಮ್ಮದು ಯಾರು ಕೇಳಿದ್ರೆ ಎಲ್ಲರೂ ಉಪವಾಸ ಹೋಗ್ತಿದ್ರು. ಗೊತ್ತಾಯ್ತಿಲ್ಲ ಏನು ಮಾಡಿದ್ರು, ಆ ದೊಡ್ಡದ್ರಲ್ಲಿ ಅಷ್ಟು ಮಾತ್ರ ತೆಗೆದ್ರೆ ಸಾಕು ಅಂತೆ. ಅದು ಧರ್ಮ, ಅಷ್ಟು ಮಾತ್ರ ತೆಗೆದುಬಿಟ್ರೆ ಮನೆಯಲ್ಲಿ ಹಾಗೆ ಮಾಡ್ಕೋಬಾರ್ದು. ಗೊತ್ತಾಯ್ತಿಲ್ಲ, ಲೋಕದಲ್ಲಿ ಯಾವಾಗಲೂ ಹಾಗೇನೆ. ನಾವೇನು ಮಾಡ್ತೀವಿ ಈಗ, ಮನೆಯಲ್ಲಿ ಯಾವ್ದಾದ್ರು ಕಾಲಿಟ್ಟರೆ ನೀರು ಕುಡಿ, ಏನು ಮಾಡಿದ್ರು ಕುಡಿಯೋದಿಲ್ಲ, ಮುಗಿದೋಯ್ತು. ತೊಟ್ಟಿಯಲ್ಲಿ ಕಾಲಿಟ್ಟರು ಮುಗಿದೋಯ್ತು ಗತಿ. ಅದು ನದಿಯಲ್ಲಿ ಕಾಲಿಡ್ತಾರೆ, ಅದೇ ದೇವ್ರ ಪೂಜೆಗೆ ಹೋಗ್ತಾರೆ ಮತ್ತೆ. ಅದು ಗೊತ್ತು, ಬರೀರು ಕುಡಿಯೋದಿಲ್ಲ, ದೇವ್ರ ಪೂಜೆ ಹೋಗುತ್ತೆ. ನಾತಕ್ಕೆ ದೊಡ್ಡದಕ್ಕೆ ಬಂದು ಹರ್ಕೊಂಡು ಹೋಗಿಬಿಡುತ್ತೆ, ದೋಷ ಇಲ್ಲೇ ಇಲ್ಲ ಅದಕ್ಕೆ. ಸೊ ನಿಂತ ನೀರಿನ ದೋಷ ಬೇರೆ, ಈ ನೀರಿನ ಬೇರೆ. ಇಳಿಯೋ ಬಾವಿಲಿ ಸ್ನಾನ ಮಾಡ್ತಾರೆ, ಮತ್ತೊಬ್ಬರು ಸ್ನಾನ ಮಾಡ್ತಾನೆ, ಅದೇ ನೀರು ತುಂಬಿಕೊಂಡು ದೇವ್ರ ಪೂಜೆ ಮಾಡ್ತಾನೆ ಮತ್ತೆ. ಅರ್ಥ ಆಯ್ತಾ? ತೀರ್ಥದಲ್ಲಿ ದೋಷ ಇಲ್ಲ, ಅದೇ ಮನೆಯಲ್ಲಿ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ತೊಟ್ಟೆಯಲ್ಲೇ ಮುಡಿ ಸ್ನಾನ ಮಾಡೋಕ್ಕೆ ಸಾಧ್ಯನಾ? ಅದು ಮಾಡೋದು ಸಾಧ್ಯ ಇಲ್ಲ. ಅಲ್ಲಿ ಕೂಡ ಒಂದು ರೀತಿ ಸರೋವರಗಳೇನೋ ಹರಿಯೋ ನೀರಿದ್ದಾಗ ಅವು ಕೂಡ ಸರಿಯಾಗಿ ಹರಿದುಕೊಂಡು. ಅದೇನಾಗುತ್ತೆ, ಬಾವಿ ಅಂದರೆ ಏನದು? ಹರಿಯೋ ನೀರು. ಇಲ್ಲಿ ಸೆಲೆ ಬರೋದು ಏನು ತೋರಿಸುತ್ತೆ ನಿಮಗೆ? ಅದು ಹರಿತಾ ಇದೆ ಅಂತ ಅರ್ಥ. ಯಾರೋ ಪಕ್ಕದಲ್ಲಿ ಬಾವಿ ತೋಡಿಸ್ತಾರೆ, ಆ ನೀರು ಬಾವಿ ಇತ್ತು, ನೀರು ಬರಲಿಲ್ಲ, ತುಂಬಿತು, ಮತ್ತೆ ಇದು ಹೆಲ್ಲಕ್ಕೆ ಶುರು ಆಗುತ್ತೆ ಆಮೇಲೆ. ಗೊತ್ತಾಯ್ತಾ? ಇಲ್ಲವ್ರು ಇದು ಖಾಲಿ ಆಗಿಬಿಡ್ತೀವಿ, ಅದು ಫ್ಲೋ ಆಗ್ತಾನೆ ಇರುತ್ತೆ. ಅಲ್ಲಿ ಬದ್ದೇ ನಾವು ಪಿಟ್ಟು ಮಾಡ್ಕೊಂಡಾಗ ಲೆಕ್ಕ, ಹರಿಯೋ ನೀರಲ್ಲಿ ಪಿಟ್ಟು ಅಷ್ಟೇ ಹೊರತು ಬಾವಿ ಕೂಡ ಏನಾಯ್ತು ಅಲ್ಲಿಗೆ? ಅದು ಹರಿಯೋ ನೀರಾಯ್ತು. ಆದ್ದರಿಂದ ಮುಡಿಗೆದ್ರೆ ಅದು ಮೈಲಿಗೆ ಆಗಲಿಲ್ಲ, ತೊಟ್ಟಿ ಹರಿಯೋದಿಲ್ಲ, ಅದಕ್ಕೆ ಏನಾಯ್ತು? ಅದು ಮೈಲಿಗೆ. ಇದೆಲ್ಲ ಯೋಚನೆ ಮಾಡಿದರೆ ಶಾಸ್ತ್ರದಲ್ಲಿ ಸ್ಪಷ್ಟ ಉತ್ತರ ಇದೆ ಅದಕ್ಕೆ. ಆದ್ದರಿಂದ ಯಾವುದೇ ರಥ ಉಪವಾಸ ಎಲ್ಲ ಮಾಡೋಕ್ಕೆ ಏನು ಮಾಡಬೇಕು? ಇನ್ನೊಬ್ಬರಿಗೆ ನೋವು ಮೋವ್ ಆಗಬಾರ್ದು, ಅದು ಬೇಸಿಕ್. ಕೆಲವರು ನೋವು ಕೊಡಲಿಕ್ಕೆ ವ್ರತ ಮಾಡ್ತಾರೆ, ಇವ್ರಿಗೆ ಗೋಳಾಡಿಸ್ಬಿಡ್ತೀನಿ ತಳಿರಿ ಅಂತ ಹೇಳಿಬಿಟ್ಟು ವ್ರತ, ಇವ್ರ ವ್ರತಕ್ಕೋಸ್ಕರ ಬಡಿಯವರೆಲ್ಲ ಕಷ್ಟಪಡಬೇಕು. ಪಾಪ ಹಾಗೆಲ್ಲ ಮಾಡಬಾರ್ದು. ವ್ರತಾನಾಂ ಅವಿಹಿಂಸನ ವಾಗ್ನಿ ವಾಯು ಅಗ್ನಿ ಅರ್ಕ ಅಂಬುವಾಗಾತ್ಮ ಶುಚೀನಾಮಪ್ಯಹಂ ಶುಚಿ. ವಾಯು ಅಗ್ನಿ ಅರ್ಕ ಅಂಬುವಾಗಾತ್ಮ, ವಾಯು ಆಮೇಲೆ ಅಗ್ನಿ ಆಮೇಲೆ ಅರ್ಕ ಸೂರ್ಯ ಅಂಬು ವಾಕ್ ಶುಚೀನಾಮಪ್ಯಹಂ ಶುಚಿ. ಇದು ನಾನು ಏನಾಗಿದ್ದೇನೆ, ವಾಯು ಅಗ್ನಿ ಅರ್ಕ ಇವುಗಳೆಲ್ಲ ಸ್ವಾಮಿಯಾಗಿರತಕ್ಕಂಥವ್ ನಾನೇ, ನಿಯಾಮಕ ಅಂತರ್ಥ. ವಾಯುವಗ್ನಿ ಅರ್ಕ ಅಂಬುವಾಚಾಮ ನಿಯಾಮಕ, ಶುಚೀನಾಂ ಶುದ್ಧೀಕರಣಾಂ ಶುಚಿ ಶುಚಿಕರ. ಅದೇ ವಾಯುವಿನ ಅಂತರ್ಯಾಮಿ ನಾನು, ಅಗ್ನಿಯಂತರ್ಯಾಮಿ ನಾನು, ಸೂರ್ಯಾಂತರ್ಯಾಮಿ ನಾನು, ಜಲಾಂತರ್ಯಾಮಿ ನಾನು, ವಾಗಂತರ್ಯಾಮಿ ನಾನು ಅಂತ ಅರ್ಥ. ಇದರಿಂದ ವಿಷ್ಣು ಕೂಡ ದೇವರು ವಿಶೇಷ ವಾಯುವಂತರ್ಯಾಮಿ ಅಂತ ಹೇಳಿದ್ರಿಂದನೇ ವಾಯುವು ಮುಖ್ಯಧೇಯ ಅಂತ ಬಂತಲ್ಲ ಅದು ಅರ್ಥ ಆಗುತ್ತೆ. ಶುಚಿ ನಾಮ ಅಹಂ ಶುಚಿ, ಶುಚಿ ಅಂದರೆ ಅಗ್ನಿ. ಅತ್ಯಂತ ಪವಿತ್ರ ವಸ್ತುಗಳಲ್ಲಿ ಯಾವುದು ಪವಿತ್ರ? ಅಗ್ನಿ ಪವಿತ್ರ. ಅದನ್ನು ತೊಳೆದು ತಗೊಳ್ಳೋದು ಕೆಲಸ ಯಾರೂ ಮಾಡೋದಿಲ್ಲ. ಅಗ್ನಿನ ತೊಳೆದು ತೊಗೊಂಡ್ರೆ ಏನಾಗುತ್ತೆ? ಅಲ್ಲಿಗೆ ಅಗ್ನಿ ಇಲ್ಲದ ಮಾಡ್ಕೊಂಡ್ಬಿಡ್ತಾರೆ. ಅದು ಸ್ವಭಾವತಃ ಶುಚಿ. ತೀರ್ಥೋದಕಂಚ ವನ್ಹಿಶ್ಚ ನಾಣ್ಯತ ಶುದ್ಧಿ ಮರ್ಹತ ಅಂತ ಒಂದು ಮಾತು. ತೀರ್ಥೋದಕನ ಬೆಂಕಿನ ಮತ್ತೆ ಶುದ್ಧಿ ಮಾಡಲಿಕ್ಕೆ ಹೋಗಬಾರ್ದು. ಅದೇ ಪ್ಯೂರ್. ಇಂಪ್ಯೂರ್ ಆಗಿದ್ದ ಅದರೊಳಗೆ ಹಾಕಿದ್ರೆ ಅದು ಪ್ಯೂರ್ ಆಗುತ್ತೆ ಅಂದ ಮೇಲೆ ಅದು ಇಂಪ್ಯೂರ್ ಅಂತ ಕರಿಬಾರ್ದು. ಶುಚೀನಾಂ ಶುದ್ಧೀಕರಣಾಂ ಶುಚಿ ಶುಚಿಕರ. ಕೆಲವು ಪದಾರ್ಥ ಬೆಳ್ಳಿ ಮೊದಲಾದ ಪದಾರ್ಥ ಅಕಸ್ಮಾತ್ ಎಂಜಿಲ್ ಆಗಿಬಿಟ್ರೆ ಮತ್ತೆ ದೇವರಿಗೆ ಉಪಯೋಗಿಸೋಕೆ ಬರೋದಿಲ್ಲ, ಅದು ಗೊತ್ತಾಯ್ತಾ, ಮುಡಿಗೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬೆಂಕಿಯಲ್ಲಿ ಸುಟ್ಟು ಬಿಟ್ಟರೆ ಅದು ಬರುತ್ತೆ ಅಂತ ಯಾರು ಎಂಜಲ್ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಬೋಣ. ಎಂಜಲಲ್ಲಿ ನಮಗೆ ಮತ್ತೆ ಬರುತ್ತೋ ಇಲ್ಲ ಅಂತ ಕೇಳಿದರೆ ಪೂರ್ತಿ ಅಗ್ನಿಯಲ್ಲಿ ಸುಟ್ಟು ಬಿಟ್ಟರೆ, ಪೂರ್ತಿ ಕಾಯಿಸಿಬಿಟ್ರೆ ಆಗ ಮಡಿ ಬರುತ್ತೆ. ಆ ರೀತಿ ಅರ್ಥ. ಸೈನ್ಸ್ ಒಪ್ಪುತ್ತೆ ಅದನ್ನು. ಇನ್ನೊಂದು ಮುಟ್ಟಿದಾಗ ಏನಾಗುತ್ತೆ? ಕೊಳೆ ಆಗುತ್ತೆ. ಆ ಬಾಯಿಲ್ ಮಾಡಿ ಸ್ಟೆರಲೈಸ್ ಮಾಡಿದಾಗ ಏನು ಮಾಡ್ತಾರೆ ಅವರೀಗ ಹೀಟ್ ಮಾಡಿದಾಗ ಹೋಗಿಬಿಡುತ್ತೆ ಅಷ್ಟೇ. ಅದು ಸರಿಯಾದದ್ದು. ಆದರೆ ದೇವ್ರ ಪದಾರ್ಥ ಮಾತ್ರ ನಾವು ಉಪಯೋಗಿಸ್ಬಾರ್ದು. ದೇವರದ್ದು ದೇವರಿಗೆ, ನಮ್ಮ ನಮಗೇನೆ. ಒಂದು ಸರ್ತಿ ನಾವೇನಾದ್ರು ಎಂಜಲ್ ಮಾಡಿದ ಮೇಲೆ ದೇವರಿಗೆ ಇಲ್ಲ ಅದು. ಗೊತ್ತಾ, ಏನು ಮಾಡಬೇಕಾದ್ರೆ ದೇವರು ಪ್ರತ್ಯೇಕ ಇರಬೇಕು, ಅವ್ರು ಸೇರಿಸ್ಬಾರ್ದು. ಯಜ್ಞಾನಂ ಬ್ರಹ್ಮಯಜ್ಞೋಹಂ ವ್ರತಾನಂ ಅವಿಹಿಂಸನಂ ವಾಯು ಅಗ್ನಿ ಅರ್ಕ ಅಂಬುವಾಗಾತ್ಮ ಶುಚೀನಾಮಪಿ ಅಹಂ ಶುಚಿ. ಯೋಗಾನಾಂ ಆತ್ಮ ಸಂರೋಧಃ ಮಂತ್ರೋಸ್ಮಿ ವಿಜಿಗೀಷತಾಂ ಆನ್ವೀಕ್ಷಿಕಿ ಕೌಶಲಾನಾಂ ವಿಕಲ್ಪಃ ಖ್ಯಾತಿವಾದಿನಾಂ. ಯೋಗಾನಾಂ ಆತ್ಮಸಂರೋಧಃ, ಯೋಗಾನಾಂ ಆತ್ಮಸಂರೋಧಃ ಮನೋರೋಧಃ. ಯೋಗಗಳಲ್ಲಿ ಮನಸ್ಸ ನಿಗ್ರಹ ಇದೆಯಲ್ಲ, ಅದು ವಿಶೇಷವಾದಂಥ ಯೋಗ ಅಂದರೆ ಅದೇನೆ. ಮಂತ್ರ ಅಸ್ಮಿ ವಿಜಿಗೀಷತಾಂ, ವಿಜಿಗೀಷತಾಂ ಮಂತ್ರ ಅಂದರೆ ಗುಹ್ಯೋಕ್ತಿ, ಮಂತ್ರಾಲೋಚನೆ ಮಾಡ್ತಾರಂತಲ್ಲ ಹಾಗೆ. ಗೆಲ್ತಕ್ಕಂಥವ್ರು ಮಂತ್ರಾಲೋಚನೆ ಮಾಡಿ ಸ್ಟ್ರಾಟಜಿ ಮಾಡ್ತಾರೆ, ಅದರಿಂದ ಗೆದ್ದು ಬಿಡ್ತಾರೆ. ಅದಕ್ಕೆ ಅಂಥ ಮಂತ್ರಾಲೋಚನೆಯಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಅರ್ಥ. ವಿಜಿಗೀಷತಾಂ, ಇವತ್ತು ಅದೊಂದು ವಿಶೇಷ. ಯಾರು ಡಿಸಿಷನ್ ತೊಗೊಂಡ, ಕ್ವಶನ್ ಮಾಡ್ತಾನೆ ಅದಕ್ಕೆ ಅಂತೇಳಿ ಒಂದು ಕಮಿಟಿ ಮಾಡಿ ತೊಗೊಂಡ, ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ, ಅರ್ಥ ಆಯ್ತಾ? ಈಗ ಮಂತ್ರಾಲೋಚನೆ ಮಾಡಿದ್ದಾರೆ ಅಂತ ಅರ್ಥ. ಸೊ ಸಭೆ ಸಮಿತಿಗಳಿಗೆಲ್ಲ ಮಹತ್ವ ಯಾತಕ್ಕೆ ಬಂತು ಅಂದರೆ ಅದು ದೇವ್ರ ಸ್ಟೇಟಸ್ ಕೊಟ್ಟಿದ್ದಾರೆ. ಮಂತ್ರಾಲೋಚನೆಗೆ ಒಂದು ಮಹತ್ವ ಇದೆ ಅಂತ ಹೇಳಿರೋದ್ರಿಂದ ಅದು ಅಕ್ಸೆಪ್ಟಬಲ್. ಮಂತ್ರೋಸ್ಮಿ ವಿಜಿಗೀಷತಾಂ ಆನ್ವೀಕ್ಷಿಕಿ ಕೌಶಲಾನಾಂ ವಿಕಲ್ಪ ಖ್ಯಾತಿವಾದಿನಾಂ. ಕೌಶಲಗಳಲ್ಲಿ ಆನ್ವೀಕ್ಷಿಕೆ ಅಂದರೆ ತತ್ವವಿದ್ಯ. ತತ್ವವಿದ್ಯೆ ಬರೀ ಈ ತರ್ಕವಿದ್ಯೆ ಅಲ್ಲ, ಈ ತರ್ಕವಿದ್ಯೆ ಅಲ್ಲ, ಬ್ರಹ್ಮತರ್ಕವಿದ್ಯೆ ಇದೆಯಲ್ಲ, ಭಾರಿ ಶ್ರೇಷ್ಠ. ಖ್ಯಾತಿವಾದಿನಾಂ, ಖ್ಯಾತಿ ಅಂದರೆ ಜ್ಞಾನ, ಜ್ಞಾನವಾದಿನಾಂ ಮಧ್ಯೆ ವಿಕಲ್ಪ ವಿಶಿಷ್ಟಕಲ್ಪ. ವಿಶಿಷ್ಟಕಲ್ಪ ಅಂದರೆ ಯಾವುದೋ ಜೀವೇಶಾದಿ ಭೇದವಾದಿ, ಜೀವೇಶ್ವರಾದಿ ಭೇದಗಳನ್ನು ಹೇಳ್ತಾರಲ್ಲ, ವಿಕಲ್ಪ ಅಂದರೆ ಭೇದ. ಯಾವುದೇ ಜ್ಞಾನ ಶ್ರೇಷ್ಠ ಜ್ಞಾನ ಯಾವುದು ಅಂತ ಕೇಳಿದರೆ ಭೇದ ಜ್ಞಾನ ಶ್ರೇಷ್ಠ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಂತ ಕೇಳ್ತಾರೆ, ಭೇದ ಜ್ಞಾನ ತಾನೇ ಶ್ರೇಷ್ಠ ಇರೋದು. ಗೊತ್ತಾಯ್ತಾ? ವೆಕೇಷನ್ ನಕೇಶನ್ ಬಂತು, ಡಿಫರೆನ್ಸ್ ಬಗ್ಗೆ ಹೇಳಬೇಕೀಗ. ಗೊತ್ತಾಯ್ತಾ? ಗೊತ್ತಿಲ್ಲದ ಎರಡು ಒಂದೇ ಅಂತ ತಿಳ್ಕೊಂಬಿಟ್ರೆ ಅದ್ವೈತ ಆಯಿತು, ಫೇಲ್ ಅದು, ಸೊನ್ನೆ ಆಗಿಬಿಡ್ತಾರೆ ಅವರು. ಎರಡು ಬೇರೆ ಅಂತ ತೋರಿಸ್ಕೊಟ್ಟಾಗ ಏನು ಮಾಡ್ತಾರೆ? ಬಾರಿಸ್ಕೊಡ್ತಾರೆ. ಅದಕ್ಕೆ ವಿಕಲ್ಪ ಅಂದ್ರೆ ಏನು? ಡಿಸ್ಟಿಂಗ್ವಿಶ್ ಮಾಡೋ ಕೆಪಾಸಿಟಿ ಏನಂತ ಕರೀತಾರೆ? ಜ್ಞಾನ ಅಂತ ಕರೀತಾರೆ, ಅದು ಗೊತ್ತಿರಬೇಕು. ಸ್ತ್ರೀಣಾಂತೂ ಶತರೂಪಾಹಂ ಪುಂಸಾಂ ಸ್ವಯಂಭುವೋ ಮನುಹು ನಾರಾಯಣೋ ಮುನೀನಾಂಚ ಕುಮಾರೋ ಬ್ರಹ್ಮಚಾರಿಣಾಂ. ಸ್ತ್ರೀಣಾಂತೂ ಶತರೂಪಾಹಂ, ಇದೆಲ್ಲ ಗೀತೆಯಲ್ಲಿ ಹೇಳಿದ್ದಿಲ್ಲ ಇದನ್ನು. ಸ್ತ್ರೀಯರಲ್ಲಿ ಯಾರಲ್ಲಿ ವಿಭೂತಿ ರೂಪ ಇದೆ ಅಂದರೆ ಶತರೂಪಾದೇವಿಯಲ್ಲಿ ಇದೆ. ಪುರುಷರಲ್ಲಿ ಸ್ವಯಂಭುವೋ ಮನುಹು, ಮೊದಲ ಪುರುಷ ಮೊದಲ ಸ್ತ್ರೀಯಾಗಿ, ಅದಕ್ಕೆ ಸ್ವಯಂಭುವ ಮನುಹು. ಪುರುಷರಲ್ಲಿ ಸ್ವಯಂಭುವ ವಿಭೂತಿ ರೂಪ, ಸ್ತ್ರೀಯರಲ್ಲಿ ಶತರೂಪಾದೇವಿಯಲ್ಲಿ ವಿಭೂತಿ ರೂಪ. ನಾರಾಯಣೋ ಮುನೀನಾಂಚ, ಮುನಿಗಳಲ್ಲಿ ನಾರಾಯಣ ಮುನಿ ತಾನೆ. ಅದಕ್ಕೆ ಆಚಾರ್ಯ ಏನು ಮಾಡಿದರು, ಇದರಲ್ಲಿ ಕೆಲವು ಸಾಕ್ಷಾತ್ ರೂಪಗಳು ನಾರಾಯಣ ಮೊದಲಾದವುಗಳ ಎಂಥ ರೂಪಗಳವೆಲ್ಲ ಕಪಿಲ ಇತ್ಯಾದಿಗಳು ಸಾಕ್ಷಾತ್ ರೂಪಗಳು. ಮುನೀನಾಂ ಕುಮಾರೋ ಬ್ರಹ್ಮಚಾರಿನಾಂ, ಬ್ರಹ್ಮಚಾರಿಗಳು ಯಾರು ಶ್ರೇಷ್ಠ? ಷಷ್ಠಿ ಗೊತ್ತಲ್ಲ, ಕುಮಾರ ಷಷ್ಠಿ ಮಾಡ್ತಾರಲ್ಲ, ಸುಬ್ರಹ್ಮಣ್ಯ ಷಷ್ಠಿ. ಅದಕ್ಕೆ ಸನ್ನಿಧಾನ ಯಾರಲ್ಲಿದೆ ಬ್ರಹ್ಮಚಾರಿಗಳಂತ ಕೇಳಿದರೆ? ಕುಮಾರಸ್ವಾಮಿಯಲ್ಲಿದೆ. ಕುಮಾರೋ ಬ್ರಹ್ಮಚಾರಿಣಾಂ ಧರ್ಮಾಣಾಮಸ್ಮಿ ಸಂತ್ಯಾಗ ಕ್ಷೇಮಾಣಾಂ ಅಭಯಿರ್ಮತಿ ಗುಹ್ಯಾನಾಂ ಸತತಂ ಮೌನಂ ಮಿಥುನಾನಾಂ ಪುಮಾನಹಂ. ಧರ್ಮಾಣಾಮಸ್ಮಿ ಸಂತ್ಯಾಗ, ಧರ್ಮಗಳಲ್ಲಿ ಸಂತ್ಯಾಗ ಅಂದರೆ ದಾನ ಕೊಡೋ, ತ್ಯಾಗಕ್ಕಿಂತ ದೊಡ್ಡ ಧರ್ಮ ಸ್ಯಾಕ್ರಿಫೈಸ್ ಅಂತೀವಲ್ಲ, ಅದು ಇನ್ನೊಬ್ಬರಿಗೆ ಕೊಡೋ ಶ್ರೇಷ್ಠವಾದಷ್ಟು ಧರ್ಮ ಇನ್ನೊಂದು ಧರ್ಮ ಇಲ್ಲ. ಕ್ಷೇಮ ತ್ಯಾಗ ಶಾಂತಿ ಅಪೈಶುನಂ ಭಗವದ್ಗೀತೆಯಲ್ಲಿ ಬರುತ್ತೆ. ಹೌದು ಹೌದು, ಯಾಕೆ ಅದಕ್ಕೆ ಹೇಳಿದ್ದು, ಅದು ಪ್ರೂವ್ ಆಗಿಬಿಟ್ಟಿದೆ. ಯಾರ್ದು ಸಾವಿರ ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ಅದನ್ನು ಮತ್ತೆ ಹೇಳಬೇಕಾಗಿಲ್ಲ, ಆಬ್ವಿಯಸ್ ಅಂತ ಹೇಳ್ತೀವಲ್ಲ ಹಾಗೆ. ನೆಕ್ಸ್ಟ್ ಬೆಸ್ಟ್ ಯಾರು ಅಂತ ಕೇಳಿದ್ರೆ ಸ್ವಯಂಭೂಮನು ಅಂತ. ಹೌದು, ನಾರಾಯಣ ಬಿಡಲಿಲ್ಲ. ಯಾಕೆ ಅದಕ್ಕೆ ಹೇಳಿದ್ದ ನಾನು, ಅದು ಯಾಕೆ ಹೇಳ್ತಾನೆ ಪರಮಾತ್ಮ ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ, ನಾಲ್ಕು ಟೈಪ್ ವಿಭೂತಿ ಹೇಳ್ತಾನೆ. ಉಳಿದ ಸುಮ್ಮನೆ ಹೋದವ್ರಿಗೆ ಏನಾಗ್ಬಿಡುತ್ತೆ, ಓ ನಾರಾಯಣ ನೋಡಿ ದೇವರು ಅಂದ್ಕೊಂಡ್ಬಿಟ್ಟಿದ್ದೆ ದೇವರಲ್ಲ ಅಂತ ಭ್ರಮೆ ಹುಟ್ಟಿಸ್ತಾನೆ. ಗೊತ್ತಾಯ್ತಾ? ಆ ರೀತಿ ಮಾಡಿದ್ರೆ ಅದನ್ನು ವ್ಯತ್ಯಾಸ ಮಾಡ್ಕೋಬೇಕು, ಸರಿಯಾಗಿ ಮಾಡಿದ್ರೆ ಹೇಳ್ತಾ ಆಚಾರ ಹೇಳ್ತಾರೆ. ಒಂದು ಸಾಕ್ಷಾತ್ ವಿಭೂತಿ, ಇನ್ನು ಕೆಲವು ಸಾಕ್ಷಾತ್ ವಿಭೂತಿಗಳಲ್ಲ. ಅದರಲ್ಲಿ ಮೂರು ಭಾಗ ಮತ್ತೆ, ಸಜಾತೀಯ ಶ್ರೇಷ್ಠಪ್ರದ ವಿಭೂತಿ ರೂಪ ಒಂದು, ವಿಜಾತೀಯ ಶ್ರೇಷ್ಠಪ್ರದ ರೂಪ ಒಂದು, ಸಜಾತೀಯ ಏಕದೇಶ ಶ್ರೇಷ್ಠಪದ ರೂಪ ಒಂದು. ಮೂರು ರೂಪವನ್ನು ಮಾಡ್ತಾರೆ. ಉದಾಹರಣೆ ಚಂದ್ರ ನಕ್ಷತ್ರನೇ ಅಲ್ಲ ನೋಡಿದ್ರೆ ಏನಿಸುತ್ತೆ? ನಾವು ಕಾಮೆಂಟ್ ಮಾಡಿದವರಿದ್ದಾರೆ, ಹಿಂದೆ ಹೇಳಿದ್ದೆ ನಾನು. ಒಬ್ಬ ಪುಸ್ತಕ ಬರೆದವರು ರಾಜವಾಡೆ ಅಂತ ಒಬ್ಬ ಪುಸ್ತಕ ಬರೆದಿದ್ದಾನೆ, ದೊಡ್ಡ ಲೇಖನ. ಅದರಲ್ಲಿ ಆಂತಿ ಗ್ರಾಮರ್ ಆಫ್ ಭಗವದ್ಗೀತಾ ಅಂತ ಹೆಸರು. ಅದಕ್ಕೆ ಭಗವದ್ಗೀತಾ ಅಂಬೋದು ತಪ್ಪು ತಪ್ಪು ಗ್ರಂಥ ಅದು ಬರೆಯೋದು. ಏಕೆ ಅಂದ್ರೆ ಒಂದು ಎಕ್ಸಾಂಪಲ್ ಏನಂದ್ರೆ, ನಕ್ಷತ್ರಾಣ ಮಹಂ ಶಶಿ, ನಕ್ಷತ್ರಗಳ ಬಗ್ಗೆ ಚಂದ್ರ ಅಂತ ಹೇಳ್ತಾರೆ. ಕೃಷ್ಣನಿಗೆ ಎಷ್ಟು ಜ್ಞಾನ ಇದ್ದಿಲ್ಲ ಅಂದರೆ ಚಂದ್ರ ನಕ್ಷತ್ರ ಅಲ್ಲ ಅಂತ ಕೂಡ ಗೊತ್ತಿಲ್ಲ ಕೃಷ್ಣನಿಗೆ. ಅಂತ ಗೀತೆ ಓದ್ತಿರಲ್ಲ ಅಂತ ಆಕ್ಷೇಪಣೆ ಆತ. ಮತ್ತೆ ತಕ್ಷಣ ಆಚಾರ್ಯ ಹೇಳ್ತಾರೆ, ನಕ್ಷತ್ರಾಣ ಮಹಂ ಶಶಿ ಅಂದರೆ ಶಶಿ ನಕ್ಷತ್ರ ಅಂತ ಅರ್ಥ ಅಲ್ಲ. ನಕ್ಷತ್ರಗಳ ಮಧ್ಯೆ ನೋಡಿ ಯಾವ ನಕ್ಷತ್ರ ಎದ್ದು ಕಾಣೋದಿಲ್ಲ, ಕಾಣೋದು ಯಾವುದು? ಚಂದ್ರನೇ. ಯಾಕೆ? ಚಂದ್ರ ಆ ಗುಂಪಿ ಸೇರಿಲ್ಲ. ಆ ಗುಂಪಿ ಸೇರದೆ ಹೋದ್ರೆ ಏನಾಗಿದ್ದಾನೆ? ಶ್ರೇಷ್ಠ, ವಿಜಾತಿಯ ಶ್ರೇಷ್ಠಪದ ರೂಪ. ಉಳಿದ ಆಚಾರ್ಯ ಉತ್ತರ ಇಲ್ಲ ಅದಕ್ಕೆಲ್ಲ ಕೂಡ. ಇದು ಯಾರು ಒಬ್ಬರು ಅದು ಅರ್ಥ ಬರೆದಿಲ್ಲ ಅದರಲ್ಲ, ಆಚಾರ್ಯ ಒಬ್ಬರೇ ಬರೆದಿದ್ದು ವಿಜಾತಿಯ ಶ್ರೇಷ್ಠಪದ ರೂಪ. ಕೆಲವು ಡಿಪಾರ್ಟ್ಮೆಂಟ್ಗೆ ಏನು ಮಾಡ್ತಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಐಎಎಸ್ ಆಫೀಸರ್ನ ಹಾಕಿಬಿಡ್ತಾರೆ. ಅವನು ಯಾರಲ್ಲ? ಅವನು ಎಜುಕೇಷನಿಸ್ಟ್ ಅಲ್ಲೇ ಅಲ್ಲ, ಅದನ್ನು ಹಾಕಿಬಿಡ್ತಾರೆ ವಿಜಾತಿಯ. ಬಟ್ ಈಗ ಎಲ್ಲರೂ ಯಾರಕ್ಕೆಲ್ಲ ಕೆಲಸ ಮಾಡಬೇಕೀಗ? ಅದಕ್ಕೆ ಕೆಲಸ ಮಾಡಬೇಕು. ಕೆಲಸದ ಎಜುಕೇಷನಿಸ್ಟೇ ಇರುತ್ತೆ. ಸಜಾತಿಯ ಶ್ರೇಷ್ಠ, ವಿಜಾತಿಯ ಶ್ರೇಷ್ಠ, ಎಲ್ಲ ಕಡೆ ಹಾಗುಂಟಿತ್ತು. ಮತ್ತು ಎಷ್ಟೋ ಕಡೆ ಅದು ಅರ್ಥ ಕೆಷ್ಟೋ ಕಮಿಟಿಗೆ ಯಾವುದೋ ಅವಾರ್ಡ್ ಕೊಡಬೇಕು, ಕಮಿಟಿಗೆ ಅವ ಸಂಸ್ಕೃತ ಅವಾರ್ಡ್ ಕೊಡೋದು ಗೊತ್ತಾಯ್ತಿಲ್ಲ. ಸಂಸ್ಕೃತನೇ ಬರೋದಿಲ್ಲ ಮಾಡಿದವರಿಗೆ, ಯಾಕೆ ಯಾವುದೋ ಪವರ್ ಅಂದರೆ ಬಂದು ಕೂತಿರ್ತಾರೆ. ವಿಜಾತಿಯ ಶ್ರೇಷ್ಠ ದೋಷ ಅಲ್ಲ ಅವ್ರಿಗೆ. ಅವ್ರಿಗೇನು ಬೇಕು? ಅವರಿಗೀಗ ಜಡ್ಜಿಂಗ್ ಕೆಪಾಸಿಟಿ ಇರಬೇಕಷ್ಟು. ಜಡ್ಜಿಂಗ್ ಕೆಪಾಸಿಟಿ ನೋಡ್ತಾರೆ ಹೊರತು ಇದನ್ನು ನೋಡೋದಿಲ್ಲ. ಕೆಲವೊಮ್ಮೆ ವ್ಯಾಲ್ಯೂಯೇಷನ್ಗೆ ಹಾಗೆಲ್ಲ ನೋಡೋಕ್ಕಾಗಲ್ಲ. ಐಎಎಸ್ ಆಫೀಸರ್ ವ್ಯಾಲ್ಯೂ ಮಾಡಿದ್ರೆ ಗೋವಿಂದ ಬಂದು, ಇವ್ರು ವ್ಯಾಲ್ಯೂ ಮಾಡಿದರೆ ಗೋವಿಂದ ಆಗ್ತಾರೆ, ಇನ್ನು ಅವ್ರು ಮಾಡಿದರೆ ಮುಗಿದು ಹೋಗ್ತದೆ. ಅಸ್ಬೇಕು, ಎಕ್ಸ್ಪರ್ಟೇ ಆಗಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಅದೆಲ್ಲ ಅರ್ಥ ತಿಳಿದು ಏನು ಮಾಡಿಬಿಟ್ಟಾತ? ಮೆಕ್ಯಾನಿಕಲಿ ಮೆಕ್ಯಾನಿಕಲಿ ಹೇಳೋದಾದ್ರೆ ಗೀತೆ ಕೃಷ್ಣಾಗಿ ಗೀತೆಯಾಗಿ ಬರೀಬೇಕಾಗಿತ್ತು ಗೊತ್ತಾಯ್ತು. ಇವರೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಮುಂದೆ ಹೋಗ್ತಿತ್ತು. ಅದು ವಿಶೇಷ ತೋರಿಸೋಕ್ಕೋಸ್ಕರನೇ ಗೀತಾ ಬರೋದು. ಇದೆಲ್ಲ ಯೋಚನೆ ಮಾಡಿದರೆ ನಾರಾಯಣೋ ಮುನಿಯನಾಮ ಅಂತ ಹೇಳೋದಾಗಲಿ ಇವೆಲ್ಲ ಅದೇ ಕಾರಣ. ಧರ್ಮಾಣಾಮಸ್ಮಿ ಸಂತ್ಯಾಗ, ಸಾವಿರ ಧರ್ಮ ಮಾಡಿದ, ತ್ಯಾಗನೇ ಮಾಡಿಲ್ಲ ಮುದೋಗತಲ್ಲಿ. ಅದಕ್ಕೆ ಶ್ವೇತ ಏನೇನು ಮಾಡಿದ್ದ ಅಂತ, ಶ್ವೇತರಾಜ ಬೇಕಾಷ್ಟು ಕೆಲಸ ಮಾಡಿ ಯಜ್ಞಗಳನ್ನು ಮಾಡಿದ್ದ. ಅನನ್ನ ಯಜ್ಞಕೃತ್ ಶ್ವೇತ, ಅನ್ನದಾನ ಒಂದು ಮಾಡೇ ಇದ್ದಿಲ್ಲಂತೆ. ಅದಕ್ಕೆ ಆತ ಬಲೋಕಕ್ಕೆ ಹೋದ್ರೂ ಕೂಡ ಏನಾಗಿತ್ತು ಆತನಿಗೆ? ಭಾರಿ ಹಸಿವು, ಹಸಿವು ಹೋಗ್ತಾನೆ ಇರಲಿಲ್ಲ. ಕೊನೆಗೆ ಏನು ಮಾಡಿದ್ರು ಯಾತಕ್ಕೆ ಅಂತ ಕೇಳಿದರೆ, ಅನ್ನದಾನ ಮಾಡಿಲ್ಲ ನೀನೀಗ. ಇನ್ನೊಬ್ಬರಿಗೆ ನಮ್ಮ ಹಸಿ ಹೋಗ್ಬೇಕಾದ್ರೆ ನಾವು ತಿಂದರೆ ಹಸಿ ಹೋಗೋದಿಲ್ಲ, ಏನು ಮಾಡಬೇಕಂತೆ? ಇನ್ನೊಬ್ರು ಊಟ ಹಾಕಿದ್ರೆ ಹಸಿ ಹೋಗುತ್ತೆ. ಅದು ಆ್ಯಕ್ಚುಲಿ ಕರೆಕ್ಟ್. ಅದು ಇವರು ಸಮಾರಂಭ ಮಾಡಿರ್ತಾರೆ, ಯಜಮಾನ್ ಊಟ ಆಗಿರೋದಿಲ್ಲ ಇನ್ನೂ ಕೂಡ, ಐದು ಗಂಟೆ ಆಗಿರೋ ಊಟ ಆಗಿರೋದಿಲ್ಲ. ಆ ಊಟ ಸೇರೋದೇ ಇಲ್ಲ ಅವರಿಗೆ. ಅದಕ್ಕೆ ಅಷ್ಟರ ಊಟ ಮಾಡಿದ್ದಕ್ಕೆ ಭಾರಿ ಖುಷಿಯಾಗಿಬಿಟ್ಟರು. ಆದ್ದರಿಂದ ಯಾವಾಗ ಇನ್ನೊಬ್ಬರಿಗೆ ಹಾಕಿದ್ರೆ ಹಸಿ ಹೋಗಾಗೆ, ತಾನು ತಿಂದರೆ ಹಸಿ ಹೋಗೋದಿಲ್ಲ, ಇನ್ನೊಬ್ಬರಿಗೆ ಅನ್ನ ಹಾಕಿಲ್ಲ ನೀನು ಅದಕ್ಕೆ ಹಸಿ ಆಗ್ತಾ ಇದೆ ಹೋಗೋದಿಲ್ಲ ಅಂತ ಹೇಳಿದರು. ಇವನು ಏನು ಮಾಡಬೇಕು? ಅದಕ್ಕೆ ರಾಮದೇವರಿಗೆ ಮಾಲೆ ಕೊಟ್ಟು ಕಳಿಸೋ, ಆ ಪುಣ್ಯದಿಂದ ಸರಿ ಹೋಗುತ್ತೆ ಅಂತ ಹೇಳಿದಾಗ ಮಾಲೆ ಕೊಟ್ಟು ಕಳಿಸೋ. ಆದರೆ ರಾಮಾಯಣದಲ್ಲಿ ಬಂದಿದೆ. ಆದ್ದರಿಂದ ಅನ್ನ ದಾನ ಮಾಡಿದ್ದಕ್ಕೆ ಏನಾಯ್ತು? ಅವನಿಗೆ ಸಿಗದಂತೆ ಹೋಯಿತು. ಅದನ್ನೆಲ್ಲ ಯೋಚನೆ ಮಾಡಿದಾಗ ಯಾವುದೇ ತ್ಯಾಗದಲ್ಲಿ ದೊಡ್ಡ ತ್ಯಾಗ ಯಾವುದು ಅಂದರೆ ಕೊಡೋದು. ಕ್ಷೇಮಾಣ ಬಹುವಿರತಿ ಬ್ರಹ್ಮವಿಚಾರಿಣಾಂ ಧರ್ಮಾಣಾಮಸ್ತಿ ಸಂತ್ಯಾಗ, ಹಾಗೆ ಅರ್ಥ ಬರೀತಾರೆ. ಜೀವೇಶಾದಿ ವಿಶೇಷಂಯೋ ಯಥಾರ್ಥೈರ ಪ್ರಕಲ್ಪಯೇತ್ ಕಲಿಮಾರಭ್ಯ ಚ ವಿಷ್ಣೋ ಆಧಿಕ್ಯಾದ ಉತ್ತರೋತ್ತರಂ ನಿಯಮೇನೈವ ಕೇನಾಪಿ ನ ಹೇಯಸ್ ಸವಿಕಲ್ಪಕಃ. ವಿಕಲ್ಪ ಶಬ್ದಕ್ಕೆ ಅರ್ಥವನ್ನು ಬರೆದು, ವಿಕಲ್ಪ ಅಂದರೆ ಈ ಅರ್ಥ ವಿಕಲ್ಪ ಅಲ್ಲ, ಇದೋ ಅದೋ ಅಂತ ಕೇಳ್ತಾರಲ್ಲ, ಆ ವಿಕಲ್ಪ ಅಲ್ಲ, ಇದು ಭೇದವಾದದ ವಿಕಲ್ಪ ಅಂತ ಅರ್ಥ. ಸರ್ವಜ್ಞಾನಿವೇ ಸರ್ವಜ್ಞಾನಿ ವಿಶೇಷೇಭ್ಯ ಸಜ್ಞಾನಿ ಸರ್ವಥಾ ಅಧಿಕ ಇತಿ ವಚನಾದುಕ್ತ ಏವ ಅರ್ಥ. ಅತ್ರಾಪಿ ಭೇದದೃಷ್ಟ್ಯಾಭಿಮಾನೇನ ಚ ಇತ್ಯುಕ್ತಂ ವಿದ್ಯಾತ್ಮನಿ ಫಿದಾಬೋಧ ಇತಿ ಚ ವಕ್ಷತಿ. ಇದೆಲ್ಲ ಬರೀ ಸುಮ್ಮನೆ ಮಾಡಿದ ಅರ್ಥ ಅಲ್ಲ, ಹಿಂದೆ ಬಂದಿದೆ, ಮುಂದೆ ಮತ್ತೆ ಬರುತ್ತೆ ಅಂತ ಹೇಳಿದರು. ಶತರೂಪಾ ವರಾ ಸ್ತ್ರೀಣಾಂ ಪುಂಸಾಮಭ್ಯಧಿಕೋ ಮನುಃ ತಯೋರಭ್ಯಧಿಕೋ ನಿತ್ಯಂ ಇಂದ್ರಾಣೀಂದ್ರೌ ಶುಭೈರ್ಗುಣೈ ಇತಿ. ಇದಾಚಾರ ಮತ್ತೆ ಸ್ಪಷ್ಟೀಕರಣ ಕೊಟ್ಟು ಪುರುಷರಲ್ಲಿ ಶತರೂಪ ಮನು, ಸ್ತ್ರೀಯರ ಶತರೂಪ ಅಂತ ಹೇಳಿದರು. ಅವರಿಗಿಂತ ಶ್ರೇಷ್ಠ ಯಾರು ಅಂದರೆ ಇಂದ್ರ ಮತ್ತು ಶಚಿಯರು ಶ್ರೇಷ್ಠ ಅಂಥೇಳಿ. ಇಂದ್ರ ಮತ್ತು ಶಚಿಯರು ಶ್ರೇಷ್ಠ, ಇನ್ನು ಅವರು ತಗೊಂಡ ಮತ್ತೆ ಗರುಡಶೇಷ ರುದ್ರ ಶ್ರೇಷ್ಠ, ತಾರತಮ್ಯ ಮುಂದಕ್ಕೆ ಹೋಗ್ತಾ ಇರುತ್ತೆ. ನಾರಾಯಣ ಋಷ್ಯವತಾರ ಧರ್ಮಾಣಾಂ ಸುಕೃತಾನಾಂ ಕ್ಷೇಮಾಣಾಂ ಪ್ರಾಪ್ತರಕ್ಷಾಣಾಂ ಅಬಹಿರ್ಮತಿ. ಧರ್ಮಾಣಾಂ ಅಂದರೆ ಪುಣ್ಯ ಕಾರ್ಯಗಳು, ಕ್ಷೇಮಾಣ ಅಂದರೆ ಪ್ರಾಪ್ತರಕ್ಷಾಣಾಂ, ಕ್ಷೇಮಾಣಾಂ ಅಬಹಿರ್ಮತಿ ಪ್ರತ್ಯಗಾತ್ಮ ಜ್ಞಾನಂ. ಎಷ್ಟೇ ಕ್ಷೇಮ ವಿಚಾರ ಬಂದರೂ ಕೂಡ ಒಡಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನ ಜ್ಞಾನ ಆಗಿಲ್ಲ ಅಂದರೆ ಇನ್ನೂ ಪೂರ್ತಿ ಕ್ಷೇಮ ಇಲ್ಲ ಅಂತಲೇ ಅರ್ಥ. ಗುಹ್ಯಾನಾಂ ಸತತಂ ಮೌನಂ, ಗುಹ್ಯಗಳಲ್ಲಿ ಅತಿ ಶ್ರೇಷ್ಠ ಯಾವುದು ಅಂತ ಕೇಳಿದರೆ ಮೌನ. ವಿಸುನಾನಾಂ ಪುಮಾನಹಂ, ವಿಸರ್ ಗೃಹಸ್ಥರಲ್ಲಿ ವೃಷ ಶ್ರೇಷ್ಠ ಅಂತ ಹೇಳಿ. ಧರ್ಮಾಣಾಂ ಸುಕೃತಾನಾಂ ಗುಹ್ಯಾನಾಂ ಗೋಪ್ಯಾನಾಂ ಮೌನಂ ವಾಚಮ್ಯಮತ್ವ ಅಸಂಪ್ರಜ್ಞಾತ ಸಮಾಧಿಸ್ತತ್ವ. ಮೌನ ಶಬ್ದಕ್ಕೆ ಎರಡರ್ಥ, ವಾಂಗ್ ನಿಗ್ರಹ ಅಂತ ಒಂದರ್ಥ, ಇನ್ನೊಂದರ್ಥ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಅರ್ಥ. ಸಂವತ್ಸರೋ ಅಸ್ಮಿ ಅನಿಮಿಷಾಂ ಋತೂನಾಂ ಮಧು ಮಾಧವವು ಮಾಸಾನಾಂ ಮಾರ್ಗಶೀರ್ಷೋಹಂ ನಕ್ಷತ್ರಾಣಾಂ ತಥಾ ಅಭಿಜಿತ್. ನೋಡಿ ಇಲ್ಲಿ ಏನು ಶಶಿ ಅಂತ ಹೇಳಿಲ್ಲ, ಏನು ಹೇಳ್ಬಿಟ್ರಿ ಇಲ್ಲಿ ಅಭಿಜಿತ್ ಅಂತ ಹೇಳ್ಬಿಟ್ಟು. ಅಭಿಜಿತ್ ನಕ್ಷತ್ರ ಅಂದರೆ ಏನದು? 28ನೇ ನಕ್ಷತ್ರ ಅದು. ಆ್ಯಕ್ಚುಲಿ ಪ್ರತ್ಯೇಕ ನಕ್ಷತ್ರ ಅಲ್ಲ ಅದು, ಏರ್ಪಾಡ್ಬಿಟ್ಟು ಎರಡು ಭಾಗ ಬರ್ತಾರೆ, ಶ್ರವಣ ಪೂರ್ವಾಷಾಢ ಎರಡು ತರಿ ತೊಗೊಂಡ್ಬಿಟ್ಟು ಇದು ಪೂರ್ವಾರ್ಧ ಉತ್ತರಾರ್ಧ ಸೇರಿಸ್ಬಿಟ್ಟು ಏನಂತ ಕರೀತಾರೆ, ಅಭಿಜಿತ್ ಅಂತ ನಕ್ಷತ್ರ ಕರೀತಾರೆ. ಸಂವತ್ಸರೋಸ್ಮಿ ಅನಿಮಿಷಾಂ ಋತೂನಾಂ ಮಧುಮಾಧವ, ಆಮೇಲೆ ಋತೂನಾಂ ಕುಸುಮಾಕರ ಅಂತ ಅಲ್ಲಿ ಹೇಳಿತ್ತು. ಕುಸುಮಾಕರ ಅಂದರೆ ವಸಂತ, ಮಧುಮಾಧವ ಅಂದರೆ ವಸಂತನೇ. ಮಧುಮಾಧವ ಅಂದರೆ ಚೈತ್ರ ವೈಶಾಖಗಳು ಅಂತ ಅರ್ಥ. ಮಾಸಾನಾಂ ಮಾರ್ಗಶೀರ್ಷೋಹಂ ಎರಡೂ ಕಾಮನ್ನೇ. ನಕ್ಷತ್ರಾಣಾಂ ತಥಾ ಅಭಿಜಿತ್, ನಕ್ಷತ್ರಗಳಲ್ಲಿ ಅಭಿಜಿತ್ ನಕ್ಷತ್ರ ಅದನ್ನೆಲ್ಲ ಹೇಳ್ತಾರೆ. ಧರ್ಮಾಣಾಂ ಸುಕೃತಾನಾಂ ಅನಿಮಿಷಾಂ ಕಾಲ ಅವಯವಾನಾಂ, ಕಾಲ ಅವಯವಗಳಲ್ಲಿ ವರ್ಷ ಶ್ರೇಷ್ಠ. ಅದಕ್ಕೆ ನಾವು ಪ್ರತಿ ದಿವಸ ಆ ರೀತಿ ಮಾಡ್ತಾ ಕೂತ ದಿವಸ ಯುಗಾದಿ ಮಾಡಬೇಕಾಗ್ತಿತ್ತು. ಏನು ಮಾಡಿದ್ದಾರೆ ಅದಕ್ಕೆ? ವರ್ಷಕ್ಕೆ ಒಂದು ದಿವಸ ಯುಗಾದಿ ಅಷ್ಟೇ. ಒಂದು ವರ್ಷಗಳೇ ಕಾಲ ಗಣನೆ ಮಾಡಬೇಕಾದ್ರೆ ಯಾವ ಯೂನಿಟ್ ಒಳ್ಳೆಯದು? ಸಂವತ್ಸರದ ಯೂನಿಟ್ ಒಳ್ಳೆಯದು ಅಂತ. ಕಾಲದ ಗಣನೆಗೆ ಹಾಗೆ ಮೀಟರ್ ಗೀಟರ್ ಹೇಗೆ ಲೆಕ್ಕ ಹೇಳಿರ್ತಾರೋ ಆ ರೀತಿಯಲ್ಲಿ, ಇವಾಗ ಇಂಚು ಲೆಕ್ಕದಲ್ಲಿ ಡಿಸ್ಟೆನ್ಸ್ ಹೇಳ್ತಾ ಕೂತ್ಕೊಬಿಟ್ಟು ಎಷ್ಟು ಪದ್ಧತಿ ಆಗುತ್ತೆ, ಇಲ್ಲಿಂದ ಕಾಶಿಗೆ ಎಷ್ಟು ಇಂಚು ದೂರ ಇದೆ ಅಂತ ಕೇಳಿದರೆ ಅವ್ರು ಹೇಳೋದು ಎಷ್ಟು ಪದ್ಧತಿ ಆಗುತ್ತೆ. ಕಿಲೋಮೀಟರ್ಸ್ ಅದು ಅರ್ಥ ಆಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಹೊರಟ್ರೆ ಕಾಲಗಣನೆ ಯಾವ ಶ್ರೇಷ್ಠವಾದದ್ದು? ಸಂವತ್ಸರ ಶ್ರೇಷ್ಠ ಅಂಥೇಳಿ. ಋತೂನಾಂ ಮಧುಮಾಧವ, ಋತುಗಳಲ್ಲಿ ಮಧು ಮತ್ತು ಮಾಧವ ಋತುಗಳು ಶ್ರೇಷ್ಠ ಅದನ್ನು ಹೇಳ್ತಾರೆ. ವೇದ ವಿಭಾಗಂ ಅನಿಮಿಷಾಂ ಧೀರಾಣಾಂ ಗಂಭೀರಾಣಾಂ ಮಾಸಾನಾಂ ಮಾರ್ಗಶೀರ್ಷೋಹಂ, ಮಾಸಗಳಲ್ಲಿ ಮಾರ್ಗಶೀರ್ಷ ಶ್ರೇಷ್ಠ ಅಂತ ಹೇಳೋದಕ್ಕೆ ಲೋಕದೃಷ್ಟಿಯಲ್ಲಿ ಮೊದಲನೇ ತಿಂಗಳಲ್ಲ ಅದೇನು, ಮೊದಲನೇ ತಿಂಗಳಲ್ಲ ಆದರೂ ಮಾರ್ಗಶೀರ್ಷ ಶ್ರೇಷ್ಠ ಅಂತ ಕರೆದು. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಾವು ವಾಸರಿ ಯಾವಾಗ ಎಳಿಸ್ಬೇಕಾದ್ರೆ ಎಲ್ಲಿಂದ ಶುರು ಮಾಡ್ತೇವೆ? ಕೇಶವರಿಂದ. ಕೇಶವ ಯಾವ ಮಾಸಕ್ಕೆ? ಮಾರ್ಗಶೀರ್ಷ ಮಾಸಕ್ಕೆ. ಆದ್ದರಿಂದ ಮಾಸಾರ ಮಾರ್ಗಶೀರ್ಷ ಒಂಬತ್ತು ಇಲ್ಲಿ ಫಾಲೋ ಮಾಡ್ತೀವಿ. ಆ್ಯಕ್ಚುಲಿ ನಾವು ಸುಮ್ಮನೆ ಹೇಳೋದಲ್ಲ ಅದನ್ನು, ಯಾರು ಫಾಲೋ ಹೆಂಗೆ ಇಟ್ಟು ಈ ವೈಶಾಖ ಮಧುಸೂದನ ಅಂತ ಹೇಳಬೇಕಾದ್ರೆ ಅದಲ್ಲ. ಚೈತ್ರಕ್ಕೆ ಏನು ಹೇಳಬೇಕಾಗಿತ್ತು ಆ ಲೆಕ್ಕದಲ್ಲಿ? ನಾವು ಕೇಶವ ಚೈತ್ರ ಕೇಶವ ಅಂತ ಹೇಳಿದ್ರೆ ಮಾರ್ಗಶೀರ್ಷ ಕೇಶವ ಅಂತ ಹೇಳೋದು. ಆದ್ದರಿಂದ ಈ ಆಧ್ಯಾತ್ಮಿಕ ಋತು ನಿಯಾಮಕ ರೂಪ ಹೇಳಬೇಕಾದ್ರೆ ಮಾರ್ಗಶೀರ್ಷ ಶುರು ಮಾಡಬೇಕು ಅಂತ ಅರ್ಥ. ಮಾಸಾರಾಮ್ ಮಾರ್ಗಶೀರ್ಷೋಹಂ ನಕ್ಷತ್ರಾಣಾಂ ತಥಾ ಅಭಿಜಿತ್, ನಕ್ಷತ್ರ ಅಭಿಜಿತ್ ನಕ್ಷತ್ರದಲ್ಲಿ ಸನ್ನಿಧಾನ ಇದೆ. ಅಹಂ ಜುಗಾರಾಂ ಚಕೃತಂ ಧೀರಾಣಾಂ ದೇವಲೋ ಅಸಿತಃ ದ್ವೈಪಾಯರೋಸ್ಮಿ ವ್ಯಾಸಾರಾಂ ಕವೀರಾಂ ಕಾವ್ಯ ಆತ್ಮವಾನ್. ಅಹಂ ಯುಗಾನಾಂಚ ಕೃತಂ, ನಾ ಯುಗಗಳಲ್ಲಿ ಕಲಿಯುಗ ಇತ್ಯಾದಿ ಯುಗಗಳಲ್ಲಿ ಯಾವ ಶ್ರೇಷ್ಠ? ಕೃತಯುಗ ಶ್ರೇಷ್ಠ. ಧೀರಾಣಾಂ ದೇವಲೋ ಅಸಿತಃ, ಧೀರರಲ್ಲಿ ಅಸಿತ ದೇವರ ದೇವ ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಬ್ರವೀಷಿವೆ ಅಂತ ಹೇಳ್ತಾರಲ್ಲ ಆ ಬುರಿಗಳು, ಅಸಿತ ದೇವರ ಅಂತ ಬುರಿಗಳಲ್ಲಿ ವಿಶೇಷ ಧೀರತ ಇಟ್ಟಿದ್ದೇನೆ ಅಂತ ಅರ್ಥ. ದ್ವೈಪಾಯರೋಸ್ಮಿ ವ್ಯಾಸಾರಾಮ್, ಪ್ರತಿ ಇದರಲ್ಲೂ ವ್ಯಾಸರು ಬರ್ತಾರೆ, ಪ್ರತಿ ಮಹಾಯುಗದಲ್ಲೂ ವ್ಯಾಸರು ಬರ್ತಾರೆ. ಆದರೆ ಸಾಕ್ಷಾತ್ ವ್ಯಾಸರೂಪ ನಾರಾಯಣ ಅಂದರೆ ಯಾವುದು? ದ್ವೈಪಾಯನ ವ್ಯಾಸ ನಾರಾಯಣ, ಉಳಿದವರೆಲ್ಲ ದ್ರೌಡಿ ವ್ಯಾಸ ನಾರಾಯಣ ಅಲ್ಲ. ಅಶ್ವತ್ಥಾವರು ಬುದ್ಧಿರ ಇದರಲ್ಲಿ ಯಾರು ಬರ್ತಾರೆ? ಅಶ್ವತ್ಥಾವರು ವ್ಯಾಸ ಪದವಿ ಬರ್ತಾರೆ, ಆದರೆ ವ್ಯಾಸ ಅಷ್ಟೇ. ಅವರು ಏನಲ್ಲ, ಅವರು ಬೇಜ ದ್ವೈಪಾಯರಲ್ಲ. ಅದೇ ರೀತಿ ಇಂದ್ರದೇವರು ಈಗ ಪುರಂದರ ಅಷ್ಟೇ, ಒಂದು ಕಾಲಕ್ಕಿದ್ರೆ ನಾರಾಯಣನೇ, ಒಂದು ಕಾಲಕ್ಕಿದ್ರೆ ಸಾಕ್ಷಾತ್ ವಾಯುದೇವರೇನೆ. ಅರ್ಥ ಆಯ್ತಾ? ಎಲ್ಲಿ ಇಂದ್ರ ಸರ್ವೋತ್ತಮ ಅಂತ ಬರುತ್ತೋ ಆಗ ಇಂದ್ರ ಆತ, ಎಲ್ಲಿ ಇಂದ್ರ ಜೀವೋತ್ತಮ ಅಂತ ಬರುತ್ತೋ ಆ ಇಂದ್ರ ವಾಯುದೇವರು. ಇಂದ್ರ ತಾರದ ಕೆಳಗೆ ಬಂದಾಗ ಈ ಇಂದ್ರ ಪುರಂದರ. ಅದು ಅರ್ಥ ಮಾಡಿಕೊಂಡ್ರೆ ದ್ವೈಪಾಯರೋಸ್ಮಿ ವ್ಯಾಸಾರಾಮ್, ವ್ಯಾಸರ ಮಧ್ಯದಲ್ಲಿ ದ್ವೈಪಾಯರ ವ್ಯಾಸ ನಾನೇ. ಉಡೀರಾವಪ್ಯಹಂ ವ್ಯಾಸ ಅಲ್ಲಿಗೆ ಹೋಯ್ತು. ಕವೀರಾಮ್ ಕಾವ್ಯ ಆತ್ಮವಾನ್, ಕವೀನಾಂ ಉಶನಾ ಕವಿಹಿ ಶುಕ್ರಾಚಾರ್ಯರು ಅಂತ ಅರ್ಥ. ಜ್ಞಾನಿಗಳಲ್ಲಿ ಶುಕ್ರಾಚಾರ್ಯರಲ್ಲಿ ವಿಶೇಷ ಶುಕ್ರನೀತಿ ಅಂತಲೇ ಹೆಸರು ಅದಕ್ಕೆ, ಅದು ಶ್ರೇಷ್ಠ. ಭಗವತಾಂ ಐಶ್ವರ್ಯಾದಿ ಷಡ್ಗುಣವತಾಂ ದೇವಾನಾಂ ವಾಸುದೇವೋ ಭಗವತಾಂ ತ್ವಂತು ಭಾಗವತೇಶ್ವಹಂ ಕಿಂ ಪುರುಷಾಣಾಂಚ ಹನುಮಾನ್ ವಿದ್ಯಾಧ್ರಾಣಾಂ ಸುದರ್ಶನಃ. ವಾಸುದೇವ ಭಗವತಾಂ, ಭಗವತಾಂ ಅಂದರೆ ಐಶ್ವರ್ಯಾದಿ ಷಡ್ಗುಣ ಸಂಪನ್ನರಲ್ಲಿ, ಭಗವಾನ್ ಅಂದರೆ ಐಶ್ವರ್ಯಾದಿ ಷಡ್ಗುಣ ಸಂಪನ್ನ, ಅದರಲ್ಲಿ ವಾಸುದೇವ. ಓಂ ನಮೋ ಭಗವತೇ ವಾಸುದೇವಾಯ ಅದಕ್ಕೆ ಬಂತು. ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನರಲ್ಲಿ ವಾಸುದೇವ ನಾನೇ ಅಂತ ಹೇಳಿದ್ರಿಂದ ಹರಿ ಸರ್ವೋತ್ತಮತ್ವ ಬಂತು. ತೊತ್ತು ಭಾಗವತೇಶ್ವಹಂ, ಭಾಗವದ್ಭಕ್ತರಲ್ಲಿ ಯಾರು ಶ್ರೇಷ್ಠ ಆದರೆ ನೀನು ಅಂತ ಹೇಳಿಬಿಟ್ಟು. ಇದಕ್ಕೆ ಅರ್ಥ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಕಿಪುರುಷಾಡಾಂಚ ಹನುಮಾನ್, ಕಿಪುರುಷ ಖಂಡದಲ್ಲಿ ವಾಸ ಮಾಡ್ತಕ್ಕಂಥದ್ರಲ್ಲಿ ಯಾರು ಶ್ರೇಷ್ಠ? ಹನುಮಂತ ಶ್ರೇಷ್ಠ. ವಿದ್ಯಾಧರಾಡಾಂ ಸುದರ್ಶನ, ವಿದ್ಯಾಧರರಲ್ಲಿ ಸುದರ್ಶನ ವಿದ್ಯಾಧರ ಶ್ರೇಷ್ಠ. ಈ ಸುದರ್ಶನ ವಿದ್ಯಾಧರನೇ ಏನು ಮಾಡಿದ್ದ, ಅಜಗರ ರೂಪದಿಂದ ದಂಧ ನಡೆದಿತ್ತು, ದಂಧ ನಡೆದಿದ್ದು ಇದಾಗಿ ಅಜಗರ ಇದ್ದೇನೆ, ದಂಧ ನಡೆದ ತಕ್ಷಣ ಕೃಷ್ಣ ಬಂದು ಬಿಡುಗಡೆ ಮಾಡಿಬಿಡ್ತಾರೆ. ಅದಕ್ಕೆ ಆ ವಿದ್ಯಾಧರ ಇವರು ಸುದರ್ಶನ. ಅಲ್ಲಿ ಹೆಸರು ಇಲ್ಲಿ ಹೆಸರು ಹಿಡ್ತಾ ಇದ್ದ. ಅಲ್ಲಿಗೆ ತುಂಬ ಇದೆ, ಅದು ಕೂಡ ನಾಳೆ ಮುಗಿಯುತ್ತಷ್ಟೇ, ನಾಳೆ ಕಟ್ಟಿರೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಃ.